सत्यं जगत्तत्त्वतो भेदः जीवगणा हरेरनुचराः नीचोच्च भावंगताः मुक्तिर्नैच सुखानुभूतिः अमला भक्तिश्च तत्साधनं यक्षादित्रितयं प्रमाणं अखिलाम्नायैकवेद्यो हरिः। श्रीमन्मध्व सिद्धान्तद ಮುಖ್ಯ ಪ್ರಮೇಯಗಳನ್ನು ಸಂಗ್ರಹಿಸ್ತಕ್ಕಂಥ ಶ್ಲೋಕದ ವಿವರಣೆಯನ್ನು ನೋಡ್ತಾ ಇದ್ದೇವೆ. ಯಾವುದೇ ಒಂದು ಸಿದ್ಧಾಂತವನ್ನು ಗಮನಿಸಿಕೊಳ್ಳಿಟ್ಟಾಗ ಅದರ ಮುಖ್ಯ ಅಂಶ ಏನು ಎಂಬುದು ಸಹಜವಾಗಿ ಬರತಕ್ಕಂಥ ಪ್ರಶ್ನೆ. ಸಿದ್ಧಾಂತದ ವ್ಯಾಪ್ತಿ ತುಂಬ ದೊಡ್ಡದಾಗಿರತಕ್ಕಂಥದ್ದು, ಅದರಲ್ಲಿ ಮುಖ್ಯವಾದದನ್ನು ಗುರುತಿಸೋದು ಎಲ್ಲರ ಕರ್ತವ್ಯವಾಗ್ತದೆ. ಕೆಲವು ವಿಷಯಗಳನ್ನು ಬಹಳ ಡೀಟೇಲಾಗಿ ತಿಳ್ಕೊಳ್ಳೋದಕ್ಕೆ ವಿಶೇಷ ಸಾಮರ್ಥ್ಯ ಇದ್ದವರಿಗೆ ಸಾಧ್ಯ, ಆದರೆ ಎಲ್ಲರಿಗೂ ಸಹ ಇವತ್ತು ಬಾವಿಯಲ್ಲಿ ಇಳಿಲೇ ಎಲ್ಲರಿಗೂ ಬರದೇ ಇರಬಹುದು. ಬಾವಿ ನೀರು ಬೇಕಾದಾಗ ಯಾವುದೋ ಒಂದು ವ್ಯವಸ್ಥೆಯಿಂದ ಹೇಗೆ ತಗೊಳ್ತೇವೋ ಹಾಗೆ ಅದು ತಗೊಳ್ಳೋದು, ನಮಗೆ ಸಾಕು ಬೇಕಷ್ಟು ತಗೊಳ್ಳೋದು, ಬೇಕಾದ ರೀತಿಯಲ್ಲಿ ತಗೊಳ್ಳೋದು ಹೇಗೋ ಮಧ್ವ ಸಿದ್ಧಾಂತ ದೊಡ್ಡ ಸಮುದ್ರ ಇದ್ದ ಹಾಗೆ ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡ್ತಕ್ಕಂಥ ಶಾಸ್ತ್ರವನ್ನು ಸಮುದ್ರ ಅಂತಲೇ ಕರೆದಿರೋದು, ಶಾಸ್ತ್ರ ಸಮುದ್ರ ಅಂತಲೇ ಕರೆದಿದ್ದಾರೆ. ಅಂಥ ಸಮುದ್ರದಲ್ಲಿ ಲಕ್ಷ ಲಕ್ಷಗಟ್ಟಲೆ ರತ್ನಗಳಿರ್ತವೆ. ಅದರಲ್ಲಿ ಬಹಳ ಶ್ರೇಷ್ಠವಾದದ್ದು ಯಾವುದು ಅಂತ ಗುರುತಿಸ್ತಕ್ಕಂಥದ್ದು ಎಲ್ಲರಿಗೂ ಸಾಧ್ಯವಾಗತಕ್ಕಂಥ ಅಂಶವಲ್ಲ. ಅದನ್ನು ಗುರುತಿಸಕ್ಕೂ ಕೂಡ ಅದರಲ್ಲಿ ಪಾರಂಗತರಾದವರಿಗೆ ಮಾತ್ರ ಸಾಧ್ಯ. ಶ್ರೀ ವ್ಯಾಸತೀರ್ಥರ ರಚನೆ ಅಂತೇಳಿ ಪ್ರಸಿದ್ಧವಾಗಿರತಕ್ಕಂಥ ಶ್ಲೋಕದಲ್ಲಿ ಆ ಕೆಲಸ ಅತ್ಯಂತ ಅಪೂರ್ವ ರೀತಿಯಲ್ಲಿ ನಡೆದಿದೆ. ಶ್ರೀಮನ್ಮಧ್ವಮತೆ ಹರಿಹಿ ಪರತರಹ. ಪ್ರಮೇಯಗಳು ಎರಡು ವಿಧ, ಮುಖ್ಯ ಪ್ರಮೇಯಗಳು ಅವಾಂತರ ಪ್ರಮೇಯಗಳು ಅಂತ ಕರೀತಾರೆ. ಮುಖ್ಯ ಪ್ರಮೇಯಗಳು ಅವಾಂತರ ಪ್ರಮೇಯಗಳು, ಇಶ್ಯೂಸ್ ಸಭ್ಯಶಿವು ಸತ್ಯವಲ್ಲ. ಪರಮ ಮುಖ್ಯವಾದ ಪ್ರಮೇಯ ಯಾವುದು ಅಂದರೆ ಹರಿಸರ್ವೋತ್ತಮತ್ವ. ಅದಕ್ಕಿಂತ ಮಿಗಿಲಾದ ಮತ್ತೊಂದು ಉಳಿದೆಲ್ಲ ಪ್ರಮೇಯಗಳು ಅದಕ್ಕೆ ಸಹಕಾರಿಯಾದ ಪ್ರಮೇಯಗಳು. ಇದು ಮಹಾಪ್ರಮೇಯ, ಆದ್ದರಿಂದ ಅದು ಬಹಳ ವಿಸ್ತಾರವಾಗಿ ನೋಡಬೇಕು ಮತ್ತು ಸಮಗ್ರವಾಗಿ ನೋಡಬೇಕು ಸಾಧ್ಯವಾದಷ್ಟು ಸಹ. ಅದಕ್ಕಾಗಿ ಹರಿಹಿ ಪರತರಹ ಅನ್ನೋ ಪದದಲ್ಲಿ, ಹರಿಹಿ ಎನ್ನುವ ಶಬ್ದದಲ್ಲೇ ದೇವರ ಮಹಿಮೆ ಅಡಗಿದೆ. ಆ ಶಬ್ದವೇ ಬಹಳ ಸುಲಭವಾಗಿ ಅರ್ಥ ಮಾಡಿಕೊಡ್ತಕ್ಕಂಥ ಶಬ್ದ. ನಿನ್ನೆ ಹೇಳಿದಂತೆ ಅನೇಕ ಮುಖ್ಯವಾದ ವಿಚಾರಗಳು ಹರಿಯೊಂದಿಗೆ ಸೇರಿಕೊಂಡಿದೆ. ಹರಿದಿನ ಇತ್ಯಾದಿಗಳು, ಹರಿವ್ರತ ಮೊದಲಾದ ಅನೇಕ ಪದಗಳು ಶ್ರೀಹರಿಯ ಸರ್ವೋತ್ತಮತ್ವವನ್ನು ಹರಿ ಶಬ್ದವೇ ಹೇಳುತ್ತೆ ಅಂತ ಹೇಳೋದಕ್ಕೆ, ಸಂಸಾರಂ ಹರತೀತಿ ಹರಿಹಿ, ಅಶೇಷ ದುಃಖಾನಿ ಹರತೀತಿ ಹರಿಹಿ, ಸಕಲ ಪಾಪಗಳನ್ನು ಕೂಡ ಪರಿಹಾರ ಮಾಡ್ತಾನೆ ಹರಿ. ಹೀಗೆ ಹರಿ ಶಬ್ದದ ವ್ಯಾಪ್ತಿ ತುಂಬ ದೊಡ್ಡದು. ಇನ್ನೂ ಬಹಳ ಅರ್ಥ ಹೇಳ್ತಾರೆ. ಒಂದರ್ಥ ಏನು, ಹರತೀತಿ ಹರಿಹಿ ಹರಣವನ್ನು ಮಾಡ್ತಾನೆ. ಸ್ವಲ್ಪ ಸೇರಿಸಿಕೊಂಡ್ರೆ ಆಹರತೀತಿ ಹರಿಹಿ ತಂದು ಕೊಡ್ತಾನೆ, ಅದಕ್ಕೆ ಹರಿ ಅಂತ ಕರೀತಾರೆ. ಅನಿಷ್ಟವನ್ನು ಹರಣ ಮಾಡ್ತಾನೆ, ಇಷ್ಟವನ್ನು ತಂದು ಕೊಡ್ತಾನೆ, ಅದಕ್ಕೆ ಹರಿ. ಇಷ್ಟಂ ಆಹರತೀತಿ ಹರಿಹಿ, ಅನಿಷ್ಟಂ ಪರಿಹರತೀತಿ ಹರಿಹಿ ಮತ್ತು ಅಭಿಷ್ಟಂ ಆಹರತೀತಿ ಹರಿಹಿ, ಎರಡು ಕೆಲಸವನ್ನು ಭಗವಂತ ಒಬ್ಬನೇ ಮಾಡ್ತಾನೆ. ಮತ್ತು ಡಾಕ್ಟರ್ ರೋಗ ಬಂದಿರುತ್ತೆ, ಹಾಸ್ಪಿಟ್ಲಿಗೆ ಸೇರ್ಕೋತಾನೆ, ಅವ್ರ ರೋಗ ಪರಿಹಾರ ಮಾಡ್ತಾರೆ ಹೊರತು ಎಂಪ್ಲಾಯ್ಡ್ ಇದ್ದವನಿಗೆ ಕೆಲಸ ಕೊಡಿಸೋದಾಗಲಿ, ಕೆಲಸದಿಂದ ಪ್ರಮೋಷನ್ ಕೊಡಿಸೋದಾಗಲಿ ಮಾಡೋ ಕೆಲಸ ಮಾಡೋದಿಲ್ಲ. ದುಡ್ಡು ತೊಗೊಳ್ತಾರೆ, ದುಡ್ಡು ಕೊಡೋದೇ ಇಲ್ಲ ಈ ಮಧ್ಯೆ. ಅರೆ ಭಗವಂತ ಹಾಗಲ್ಲ, ಅನಿಷ್ಟ ನಿವೃತ್ತಿಯನ್ನು ಮಾಡ್ತಾನೆ, ಇಷ್ಟಪ್ರಾಪ್ತಿಯನ್ನು ಮಾಡ್ತಾನೆ. ಇಷ್ಟಪ್ರಾಪ್ತಿ ಮಾಡ್ತಾ ಇದ್ದ ಎಲ್ಲೋ ಕಡೆ ವ್ಯವಸ್ಥೆ, ಊಟದ ವ್ಯವಸ್ಥೆ ಇರುತ್ತೆ, ಅಲ್ಲಿ ರೋಗ ಪರಿಹಾರ ಮಾಡಿ ಅಂದರೆ ಇದು ಆಸ್ಪತ್ರೆ ಅಲ್ಲ, ಬೇರೆ ಕಡೆ ಕಳಿಸ್ತಾರೆ. ರೋಗ ಪರಿಹಾರ ಮಾಡೋ ವ್ಯವಸ್ಥೆ ಅಲ್ಲಿಲ್ಲ. ದೇವ್ರು ಹಾಗಲ್ಲ, ಎರಡನ್ನೂ ಮಾಡ್ತಾನೆ, ಎಲ್ಲರಿಗೂ ಮಾಡ್ತಾನೆ, ಎಲ್ಲ ಕಾಲಕ್ಕೂ ಮಾಡ್ತಾನೆ, ಎಲ್ಲ ರೀತಿಯಲ್ಲೂ ಮಾಡ್ತಾನೆ ಮತ್ತು ಫ್ರೀಯಾಗಿ ಮಾಡ್ತಾನೆ. ಇನ್ನೂ ಭಾರಿ ದೊಡ್ಡದು ಕೊನೆಗೆ, ಏನನ್ನೂ ನಿರೀಕ್ಷೆ ಮಾಡದೇ ಮಾಡ್ತಾನೆ ಹರಿ. ಇದು ದೇವರ ಅಗಾಧವಾದ ಮಹಿಮೆ. ಅದನ್ನು ತಿಳಿದವರ್ಯಾರೂ ದೇವರನ್ನ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನಿಟ್ಟುಕೊಂಡೇ ಪುರಂದರದಾಸರು ಇಂಥ ದೇವರ ಮಹಿಮೆ ತಿಳಿದ ಮೇಲೆ ಏನಾಯಿತಿ ಜನಕ್ಕೆ ಮೌನವನೇ ಹಿಡಿದಿ ಅದು. ಯಾತಕ್ಕೆ ಜನ ನಾರಾಯಣ ಅಂತ ಕರೆಯೋದಿಲ್ಲ, ದೇವರನ್ನು ಯಾಕೆ ಆರಾಧನೆ ಮಾಡೋದಿಲ್ಲ? ಎಲ್ಲವನ್ನು ಅನಿಷ್ಟವನ್ನೂ ಪರಿಹಾರ ಮಾಡುವ, ಎಲ್ಲ ಇಷ್ಟವನ್ನೂ ತಂದುಕೊಡ್ತಕ್ಕಂಥ ಭಗವಂತನನ್ನು ಆರಾಧನೆ ಮಾಡೋದು ಅತಿ ಮುಖ್ಯವಾದ ಕರ್ತವ್ಯ. ಮಾಡ್ತಾ ಇಲ್ಲ ಅಂದರೆ ಏನಾಗಿದೆ ಜನಕ್ಕೆ? ಹೇಳ್ತಾರೆ, ನಾಲಿಗೆ ಮುರಿಯಿತು, ನೆಗ್ಗಿಲ ಕೊನೆಗೊಳ್ಳು, ಬಾಲತನದಲ್ಲಿ ಭೂತತಾ ಬಡಿಯಿತು. ದಾಸರು ಆಶ್ಚರ್ಯಪಟ್ಟು ಕೇಳ್ತಾರೆ, ಇವ್ರು ಏನಾದ್ರು ನಾಲಿಗೆ ಮುರುಚಿಚ್ಕೊಂಡಿದೆಯಾ ಅಥವಾ ದೆವ್ವ ಹಿಡಿದಿದೆಯಾ? ಯಾಕೆ ಇವರು ಹೀಗೆಲ್ಲ ದೇವರು ಬಿಟ್ಟು ಅರ್ಥ ಬದುಕ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ ದಾಸರು. ಆ ಹಿನ್ನೆಲೆಯಲ್ಲಿ ಹರಿಹಿ ಪರತರಹ ಅನ್ನೋ ಮಾತು ಅತ್ಯಂತ ಮುಖ್ಯವಾದದ್ದು. ಮೊದಲೇ ಹೇಳಿದಂತೆ ಗುಣಪೂರ್ಣತ್ವ ಒಂದು ಮುಖ, ದೋಷ ದೂರತ್ವ ಇನ್ನೊಂದು ಮುಖ. ಎಲ್ಲ ಗುಣಗಳಿಂದ ಪೂರ್ಣನಾದವನು ದೇವರು ಅಂತ ಹೇಳೋದಕ್ಕೆ ಅದು ಅತ್ಯಂತ ಮುಖ್ಯವಾದ ಗುಣ ಸ್ವಾತಂತ್ರ್ಯ. ಎಲ್ಲ ಗುಣಗಳಿಂದ ಸ್ವಾತಂತ್ರ್ಯ ಹೊಂದಿಲ್ಲದೆ ಹೋದರೆ ಅದೊಂದು ದೊಡ್ಡ ನ್ಯೂನತೆ ಹೇಳ್ತಾರೆ. ಅವರೊಂದು ಮಾತು ಹೇಳಿ ಎಲ್ಲ ಮಾಡಿಬಿಡ್ತೀವಿ ಅಂತ ಆಫೀಸ್ಗೆ ಹೋಗ್ತಾರೆ, ಒಂದು ಮಾತು ಅವ್ರು ಹೇಳಿ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಹೇಳೋ ಶಕ್ತಿ ಇವನಿಗಿಲ್ಲ, ಅವ್ರು ಎಸ್ ಅಂದರೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮಹಾಲಕ್ಷ್ಮಿ ಆ ರೀತಿ ಎಲ್ಲವನ್ನೂ ಮಾಡ್ತಾರೆ, ದೇವರು ಮಾಡೋದನ್ನೆಲ್ಲ ಮಾಡ್ತಾರೆ, ಆದರೆ ದೇವರು ಅನುಗ್ರಹ ಇದ್ದರೆ ಮಾತ್ರ ಮಾಡ್ತಾರೆ. ಆದ್ದರಿಂದ ಶ್ರೀ ರತ್ ಕಟಾಕ್ಷ ಬಲಪತಿ ಅಜಿತಮ್ಮ ನಮಃ. ದೇವರಿಗೆ ಆರಾಪಣೆನೂ ಬೇಕಿಲ್ಲ, ಸ್ವಾತಂತ್ರ್ಯ ಇದೆ, ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಆಯಿತು. ದೃಷ್ಟಾಂತಗಳನ್ನು ಕೊಡ್ತಾರೆ, ಅದಕ್ಕೋಸ್ಕರ ಎಷ್ಟು ನಿದರ್ಶನ ಕೊಡ್ತಾರೆ. ಇಡೀ ಮಹಾಭಾರತ ಅದಕ್ಕೆ ನಿದರ್ಶನ, ಇಡೀ ರಾಮಾಯಣ ನಿದರ್ಶನ, ಭಾಗವತ ನಿದರ್ಶನ. ಎಲ್ಲಿಯಾದರೂ ಕೂಡ ಇನ್ನೊಬ್ಬರು ಕೇಳಿಕೊಂಡ ಪ್ರಸಂಗ ಇದೆಯಾ? ಇಲ್ಲವೇ ಇಲ್ಲ. ಸ್ವತಂತ್ರರಾಗಿ ಸ್ವರೂಪ ಪ್ರಮಿತಿ ಪ್ರವೃತ್ತಿ ರೂಪ ಸತ್ತಾತ್ರೈವಿಧ್ಯ ಪರಾರಪೇಕ್ಷಂ ಸ್ವತಂತ್ರ. ಟೀಕಾರಾಯರು ಸ್ವತಂತ್ರ ಶಬ್ದ ಅರ್ಥವನ್ನು ಹೇಳ್ತಾರೆ. ಸ್ವರೂಪ ಇರಲಿಕ್ಕೆ ಯಾರ ಹಂಗೂ ಇಲ್ಲ, ಪ್ರಮಿತಿ ತಿಳಿಲಿಕ್ಕೆ ಯಾರ ಅನುಗ್ರಹನೂ ಬೇಕಿಲ್ಲ, ಪ್ರವೃತ್ತಿ ಏನು ಕೆಲಸ ಮಾಡೋಕ್ಕೂ ಅವನಿಗೆ ಯಾರು ಬೇಕಿಲ್ಲ, ಉಳಿದವರಿಗೆಲ್ಲ ಅವನು ಬೇಕೇ ಬೇಕು. ಅಂದರೆ ಇವರು ಸ್ವತಂತ್ರ, ಉಳಿದವರು ಪರತಂತ್ರರು, ಇವನಿಗೆ ಅಧೀನರಾದವನು ಬರ್ತಾರೆ, ಇವರಿಗೆ ಅಧೀನರಾದವನು. ಇಬ್ಬರು ಚೀಫ್ ಮಿನಿಸ್ಟರ್ ಇರ್ತಾರೆ, ಇವನು ಪಾಡಿಗೆವನು ಅವನ ಪಾಡಿಗೆವನು, ಇವನ ರಾಜ್ಯ ಇವನಿಗೆ ಅವನ ರಾಜ್ಯ ಅವನಿಗೆ. ಆದರೆ ಪ್ರೇಮಿಷ್ಟಾಗಿ ಇಡೀ ದೇಶ ಎಲ್ಲ ಚೀಫ್ ಮಿನಿಸ್ಟರ್ ಅವನ ಕೈಯಲ್ಲಿ ಬರುತ್ತಾರೆ. ಅರೆ ಭಗವಂತ ಮಾತ್ರ ಎಲ್ಲರನ್ನೂ ನಿಯಂತ್ರಣ ಮಾಡ್ತಾನೆ, ಅವನ್ನ ಯಾರೂ ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ. ವಶೇ ನಖಶ್ಯಾಮಿ ಯೋಜಿತೋ ವಿಜಿತಾಖಿಲ ಸರ್ವಕರ್ತ ನ ಕ್ರಿಯತೆ ತಂ ನಮಾಮಿ ರಮಾಪತಿ. ವಶೀ ವಶೇ ನಖಶ್ಯಾಮಿ ಎಲ್ಲರನ್ನೂ ವಶದಲ್ಲಿ ಇಟ್ಕೊಂಡಿದ್ದಾನೆ, ಯಾರ ವಶದಲ್ಲೂ ಅವನಿಲ್ಲ. ಅದು ಸ್ವಾತಂತ್ರ್ಯದ ಮುಖ್ಯ ಲಕ್ಷಣ. ಅದೊಂದಿಲ್ಲದೆ ಹೋದಾಗ ಗುಣಗಳು ಕಡಿಮೆ ಆಗುತ್ತೆ. ರಾಮದೇವರು ಎಷ್ಟು ಸ್ವತಂತ್ರರು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ರಾವಣನ ಸಂಹಾರದ ಪ್ರಸಂಗ ಮೊದಲಾದಗಳೆಲ್ಲ ಒಂದು ಕಡೆಗೆ, ಆದರೆ ಆಚಾರ್ಯರು ಮತ್ತೊಂದು ಕಡೆಗೆ ಮತ್ತೊಂದು ರೀತಿಯಲ್ಲಿ ತೋರಿಸಿಕೊಡ್ತಾರೆ. ನಮಗೆ ಅರ್ಥವಾದವರಿಂದ ಅರ್ಥವಾಗದವರನ್ನ ತಿಳಿಬೇಕು. ಹನುಮಂತನ ವಶದಲ್ಲಿ ಎಲ್ಲರೂ ಇದ್ದಾರೆ. ಹನುಮಂತನ ವಶದಲ್ಲಿ ಜಾಂಬವಂತ ಸುಗ್ರೀವ ಎಲ್ಲರೂ ಹನುಮಂತನ ವಶ ಇದೆ. ಶ್ರೀಮದ್ ಆಚಾರ್ಯರು ಇದನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕೃಷ್ಣಾವತಾರಕ್ಕೆ ಸಂಬಂಧ ಹೇಳ್ತಾರೆ. ಯತಃ ಭೀಮವಶೇ ಸರ್ವೇ, ಭೀಮನ ವಶದಲ್ಲಿ ಅರ್ಜುನಾದಿಗಳೆಲ್ಲ ಇದ್ದಾರೆ ಭೀಮನ ವಶದಲ್ಲಿ. ಅಂಥ ಭೀಮಸೇನ ಕೃಷ್ಣನ ವಶದಲ್ಲಿದ್ದಾನೆ, ಕೃಷ್ಣ ಯಾರ ವಶದಲ್ಲೂ ಇಲ್ಲ. ಸುಲಭವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಕೆಲವು ಮಾರ್ಗಗಳನ್ನು ತೋರಿಸ್ತಾರೆ. ಅದೇ ರೀತಿ ಬಲಮಿಂದ್ರಶ್ಯ ಗಿರೀಶಃ, ಗಿರೀಶಸ್ಯ ಬಲಂ ಮರುತ್, ಹರಿಸ್ತಸ್ಯ ಬಲಂ ಸಾಕ್ಷಾತ್, ನಹರೇಹೇ ಬಲಮನ್ಯತಃ. ಇನ್ನೊಂದು ವಾಕ್ಯ, ಬಲಮಿಂದ್ರಶ್ಯ ಗಿರೀಶಃ, ಇಂದ್ರದೇವರಿಗೆ ಬಲ ಅಂದರೆ ರುದ್ರದೇವರು, ಮತ್ತು ರುದ್ರದೇವರಿಗೆ ಬಲ ಅಂದರೆ ಗಿರೀಶಸ್ಯ ಬಲಂ ಮರುತ್ ವಾಯುದೇವರು, ಆದರೆ ವಾಯುದೇವರಿಗೆ ಬಲ ಅಂದರೆ ಶ್ರೀಹರಿ. ಶ್ರೀಹರಿಗೆ ನಹರೇಹೇ ಬಲಮನ್ಯತ, ಹರಿಶಬ್ದರೇ ಉಪಯೋಗಿಸಿದ್ದಾರೆ. ನಹರೇಹೇ ಬಲಮನ್ಯತ, ಹರಿಗೆ ಬಲ ಇನ್ನೊಬ್ಬರಿಂದ ಬರ್ತಕ್ಕಂಥದ್ದಲ್ಲ, ಸ್ವಯಂ ಬಲ, ಸ್ವತಂತ್ರವಾದ ಬಲ ಶ್ರೀಹರಿಯಲ್ಲಿ. ಎಲ್ಲ ಬಲ ಇದ್ದು ಸ್ವಾತಂತ್ರ್ಯ ಇರೋದು ದೇವರ ಅಗಾಧವಾದ ಮಹಿಮೆ. ಅದಕ್ಕೆ ರಾಮದೇವರ ರಾಮಾಯಣದಲ್ಲಿ ರಾವಣರ ಸಂಹಾರಕ್ಕೆ ಹೊರಟಾಗ ಎಲ್ಲಿಯಾದರೂ ಭಗವಂತನಿಗೆ ಆಪತ್ತು ಬಂದಿದ್ದುಂಟ, ಸಮುದ್ರದ ದಾರ ದಾಟಕ್ಕೆ ಸಾಧ್ಯ ಇದೆಯಾ? ಒಬ್ಬರು ದಾಟೋದು ಕಷ್ಟ ಸಮುದ್ರವನ್ನು, ಅದರಲ್ಲಿ ಪರಿವಾರ ಸಮೇತ ತಾನು ದಾಟಿದ, ತಾನು ನಂಬಿದ ಎಲ್ಲರನ್ನೂ ದಾಟಿಸಿದ ಮಂದೆ, ತಾನು ದಾಟಿದ್ದು ತಾನು ನಂಬಿದ ಎಲ್ಲರನ್ನೂ ಕೂಡ ದಾಟಿಸಿ. ಅವಾಗ ಏನು ಹೇಳೋದು, ಸೇತುವೆ ಕಟ್ಟಿಯಾಯಿತು ಅದಕ್ಕೆ ದಾಟಿದರು ಅಂತ ಕಾರಣ ಕೊಡಬಹುದು. ಸೇತುವೆ ಕಟ್ಟಿಸಿದ್ದಾರು ತಾನೇ, ಯಾರೋ ಸೇತುವೆ ಕಟ್ಟಿದ್ರಲ್ಲಿ ಹೋದರೆ ಅದು ಬೇರೆ, ತಾನೇ ಕಟ್ಟಿಸಿದ ಸೇತುವೆ ಅದು. ಹೋಗಲಿ, ಸೇತುವೆ ಕಟ್ಟಿಸ್ಲಿಕ್ಕೆ ಪ್ರಾರ್ಥನೆ ಮಾಡ್ಕೊಂಡಿದ್ದು ಯಾರು? ಸಮುದ್ರರಾಜನೇ ಪ್ರಾರ್ಥನೆ ಮಾಡ್ಕೊಂಡಿದ್ದಾನೆ. ಅಲ್ಲಿ ಎರಡೂ ಇದೆ, ಸೇತುವೆ ರಾಮನಿಗೆ ಬೇಕಿತ್ತ ಅಂದರೆ ಬೇಕಿಲ್ಲ, ಕಟ್ಟಿಸಬಲ್ಲ ಕಟ್ಟಿಸಿದ. ಸಮುದ್ರರಾಜ ತನ್ನ ಪ್ರಾರ್ಥನೆಯಲ್ಲೇ ಹೇಳ್ತಾನೆ, ಕಾಮಂ ಪ್ರಹಯಾಹಿ ಜಹಿ ವಿಶ್ರವಸೋ ಅವಮೇಹಂ ತ್ರೈಲೋಕ್ಯ ರಾವಣ ಮವಾಪ್ನಿ ವೀರಪತ್ನಿ ಪದ್ರೀಹಿ ಸೇತು ವಿಹತೆ ಯಶಸೋ ವಿತತ್ತೆ ಗಾಯಂತೆ ದಿಗ್ವಿಜಯನೋ ಯವುಪೇತ್ಯ ಭೂಪಾಹ. ಭಾಗವತ ಪುರಾಣದ ಶ್ಲೋಕವನ್ನು ಆಚಾರ ಉಲ್ಲೇಖವನ್ನು ಮಾಡ್ತಾನೆ. ಕಾಮಂ ಪ್ರಯಾಹಿ ಜಹಿ ವಿಶ್ರವಸೋ ಅವಮೇಹಂ ತ್ರೈಲೋಕ್ಯ ರಾವಣಂ ಮವಾಪ್ನಿ ವೀರಪತ್ನಿ. ನೀನು ಹೋಗಬಹುದು, ತೆಗೋ ನಾನು ದಾರಿ ಕೊಟ್ಟಿದ್ದೇನೆ, ಹೋಗಿಬಿಡಬಹುದು, ಆದರೆ ನನ್ನೊಂದು ಪ್ರಾರ್ಥನೆ ಇದೆ. ನಿನಗೆ ನಾನು ಅಡ್ಡಿಯಲ್ಲ, ಆದರೆ ನನ್ನ ಪ್ರಾರ್ಥನೆ ಒಂದಿದೆ. ನೀನು ಸೇತುವೆ ಕಟ್ಟಿಯೇ ಹೋಗಬೇಕು, ನನ್ನ ಪ್ರಾರ್ಥನೆ ಇದೆ. ಬದ್ಧೀಹಿ ಸೇತುಮಿಹ ತೇ ಯಶಸ್ಸೋ ವಿತತ್ತೆ, ಅದರಿಂದ ನಿನ್ನ ಕೀರ್ತಿಯನ್ನು ಅಜರಾಮರವಾಗಿ ತಿಳಿದಕ್ಕೆ ಜನಗಳಿಗೆ ಅನುಕೂಲವಾಗುತ್ತೆ ಅಂತ ಹೇಳ್ತಾರೆ. ಮತ್ತು ರಾಮಾಯಣದ ಬೇರೆ ದುಷ್ಟಾಂತ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ರಾಣನ ಕೊಲ್ಲೋ ದೃಶ್ಯ ನಮ್ಮ ಎದುರಿಗಿಲ್ಲ. ಇವತ್ತು ಕುಂಭಕರ್ಣ ಕೂತ ಅದೆಲ್ಲ ರಾಮದೇವರು ಮಾಡಿರೋದೇ, ಆದರೆ ಇವತ್ತು ನೋಡೋಕ್ಕೆ ನಮಗೆ ಆಗೋದಿಲ್ಲ. ಮತ್ತು ಯಾವುದನ್ನೆಟ್ಟರು ಅದಕ್ಕೆ ಕಾಲಬಲದಿಂದ ಹೋಗಿಬಿಡುತ್ತೆ. ಇವತ್ತಲ್ಲಾಡೆ ರಾಶಿವಾಗುತ್ತೆ. ಒಂದು ಶಾಶ್ವತವಾದ ಒಂದು ಗುರುತು ಉಳಿಬೇಕು, ಶಾಶ್ವತ ಗುರುತು ಉಳಿಬೇಕು. ಅಂಥ ಗುರುತಿಗಾಗಿ ಸೇತುವೆ ಕಟ್ಟುವಂತ ಪ್ರಾರ್ಥನೆ ಮಾಡ್ತಾರೆ. ಅಂಥ ಗುರುತಿಗಾಗಿ ಸೇತುವೆ ಕಟ್ಟಬೇಕು. ತಕ್ಷಣ ರಾಮದೇವರು ಅದಕ್ಕೋಸ್ಕರ ಸೇತುವೆ ಕಟ್ಟಿಸ್ತಾರೆ. ಯಾವುದೇವರಿಗೆ ಸೇತುವೆ ಬೇಕಿಲ್ಲ. ಸಂಸಾರ ಸಮುದ್ರನೇ ಯಾವ ಸೇತುವೆಯಿಂದ ಬರುವಂತ ದಾಟಿಸ್ತಾನೆ? ಎಸ್ ಸೇತು ಈಜಾನಾನ ಉಪನಿಷತ್ ಹೇಳುತ್ತೆ. ಅವನೇ ಸೇತುವೆ, ಇನ್ಯಾರು ಸೇತುವೆ ಬೇಕು ಅಂತ ಹೇಳಿದ್ದಾರೆ. ಅಮೃತಸ್ಯ ಏಷ ಸೇತು, ಇನ್ನೊಂದು ವಾಕ್ಯ. ಅಮೃತಸ್ಯ ಏಷ ಸೇತು, ಅವನೇ ಸೇತುವೆ. ಆದ್ದರಿಂದ ಇನ್ನೊಂದು ಸೇತು ಭಗವಂತನಿಗೆ ಬೇಕಿಲ್ಲ. ಆದರೆ ಲೋಕದೃಷ್ಟಿಯಲ್ಲಿ ಮಾಡಿ ತೋರಿಸ್ತಾರೆ. ಇದು ಇವತ್ತು ಎಲ್ಲರೂ ನೋಡಬಹುದಾದ ದೃಶ್ಯ. ಅದು 2 ಕೋಟಿ ವರ್ಷಗಳಾಗಿದೆ. ಅದು ಇವತ್ತಿನದೇ ಸೇತುವೆ ಅಲ್ಲ, ಇವತ್ತಿನ ಸೇತುವೆನೇ ಬಿದ್ದೋಗಿರುತ್ತೆ ಎಷ್ಟೋ ಸಲ. 2 ಕೋಟಿ ವರ್ಷದ ಹಿಂದಿನ ಸೇತುವೆ ಇವತ್ತಿಗೂ ಹಾಗೆ ಇದೆ ಅಂತ ಹೇಳ್ಕೊಂಡ್ರೆ ಎಷ್ಟು ಆಶ್ಚರ್ಯ. ಚಿಕ್ಕವಾಗಿ ಎಲ್ಲ ನೋಡ್ಬೋದು ಅದನ್ನು. ನೋಡಿದರೆ ಸ್ಯಾಟಲೈಟ್ಸ್ ಅದರ ಪಿಕ್ಚರ್ಸ್ ನೋಡಿದರೆ ಕ್ಲಿಯರರೇ ಸೇತುವೆ ಕಾಣ. ಸೇತುವೆ ಒಳಗಿರೋದು ಕುರ್ತಿ ಏನು ಗೊತ್ತಾ? ಆ ಸಗಲು ಸಮುದ್ರ ಹೊಡೆಯೋದೇ ಇಲ್ಲ ಕಡೆಗೆ, ಅಲ್ಲೇನೇ ಬರೋದಿಲ್ಲ. ಅಷ್ಟು ಸ್ಟ್ರಾಂಗ್ ಆಗಿ ಕೂತಿದ್ದು. ಅದು ಸಣ್ಣ ಪುಟ್ಟ ಸೇತುವೆ ಅಲ್ಲ, 100 ಅಡಿ ಉದ್ದ, 100 ಕಿಲೋಮೀಟರ್ ಅಂದರೆ ಈ ನಮ್ಮ ಆಧುನಿಕ ಕಿಲೋಮೀಟರ್ ಅಲ್ಲ. ಯೋಜನೆಗಳು 100 ಯೋಜನೆ ಉದ್ದ, 10 ಯೋಜನೆ ಅಗಲ. ಎಷ್ಟು ದೊಡ್ಡ ಸೇತುವೆ ಅದು! ಏನು ಉಳಿದಿರೋ ಸೇತುವೆ ರಾಮದೇವರು ಕಟ್ಟುಬಾಡಿ ಉಳಿದಿರೋ ಸೇತುವೆ, ಮತ್ತು ಪೂರ್ತಿ ಸೇತುವೆ ಅಲ್ಲ ಅದು. ರಾಮದೇವರು ಆಮೇಲೆ ವಿಭೀಷಣನ ಪ್ರಾರ್ಥನೆಯಿಂದ ಸೇತುವೆಯನ್ನು ತುಂಡು ಮಾಡಿಬಿಡ್ತಾರೆ. ಇತ್ತಂ ಧಿಯೇವ ಪರಿವರ್ತಿತ ಚಾಪಕೋಟ್ಯ ಚಿಚ್ಛೇದ ಸೇತು ಅಧಿಕಂ ರಘುಪುಂಗವೋತ್ರ. ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಈ ಸೇತುವೆಯನ್ನು ಸ್ವಲ್ಪ ಇದೆಯಲ್ಲ, ಆ ಸೇತುವೆಯ ಚೂರು ಏನು ಉಳ್ಕೊಂಡಿದೆ, ಆ ಚೂರು ನೋಡಿದ್ರೇ ಸಾಕು, ಎಲ್ಲ ಪಾಪಗಳು ಪರಿಹಾರ ಆಗಿಬಿಡುತ್ತೆ. ಇನ್ನು ಪೂರ್ತಿ ಸೇತು ಯಾತಕ್ಕೆ ಬೇಕು ಅಂತ ರಾಮದೇವರು ಅದನ್ನು ಕಟ್ ಮಾಡಿದರು ಅಂತೇಳಿ ವರ್ಣನೆ ಮಾಡ್ತಾರೆ. ಅದರ ಜೊತೆಗೆ ಇನ್ನೊಂದು ವಿಷಯವನ್ನು ಹೇಳ್ತಾರೆ. ವಿಭೀಷಣ ಕೇಳಿಕೊಂಡಂತೆ ರಾಮದೇವರೇ, ಸೇತುವೆ ಹಾಗೆ ಇರಬಾರದು, ಹಾಗೆ ಇದ್ದು ಬಿಟ್ಟರೆ ಈ ರಾಕ್ಷಸರನ್ನು ಪೀಡಿಸಿದರೆ ಕಷ್ಟ. ವಿಭೀಷಣನೇ ರಾಕ್ಷಸ, ಬೇರೆ ಪೀಡಿಸಿದರೆ ಕಷ್ಟ, ಅಂದರೆ ಮನುಷ್ಯರು ಪೀಡಿಸಿದರೆ ಕಷ್ಟ ಅಂತ ಅರ್ಥ. ವಿಭೀಷಣ ಪ್ರಹ್ಲಾದನಂತೆ, ಆತ ರಾಕ್ಷಸನಾಗಿ ಹುಟ್ಟಿದ್ರು ಕೂಡ ರಾಕ್ಷಸನಲ್ಲ. ಆದರೆ ಮನುಷ್ಯರು ನಿಜವಾದ ರಾಕ್ಷಸರು ಸಿಗ್ತಾರೆ, ಅವ್ರು ಬರಬಾರದು ಮತ್ತೆ ಮತ್ತೆ ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ರಾಮದೇವರು ಅದನ್ನು ತುಂಡು ಮಾಡಿದರು ಅಂತ ಸ್ಕಂದ ಪುರಾಣದಲ್ಲಿ ಹೇಳುತ್ತಾರೆ. 2 ಸೇರಿದಾಗ ರಾಮದೇವರು ಕಟ್ಟಿಸಿದ್ದು ತಾನೇ, ತುಂಡು ಮಾಡಿದ್ದು ತಾನೇ. ಮತ್ತು ತುಂಡು ಮಾಡೋದ್ರಲ್ಲೂ ತನ್ನ ಸಾಮರ್ಥ್ಯವನ್ನು ತೋರಿಸ್ತಾನೆ. ಮತ್ತೆ ರಾಮದೇವರ ಮಹಿಮೆ ಸೇತುವೆ ಕಟ್ಟೋದ್ರಲ್ಲೂ ಇದೆ, ಸೇತುವೆ ಬಿಡಿಸೋದ್ರಲ್ಲೂ ಇದೆ. ಮತ್ತೆ ಪ್ರತಿಯೊಂದು ಮನೆ ಕಟ್ತಾರೆ, ಬಿಡಿಸೋದ ಸುಲಭದ ಕೆಲಸ ಅಲ್ಲ, ಮತ್ತೆ ಅದು ಕಷ್ಟದ ಕೆಲಸನೇ. ಬಿಡಿಸಿದ ಮೇಲೆ ಕ್ಲಿಯರ್ ಮಾಡೋದು ಇನ್ನೂ ಕಷ್ಟದ ಕೆಲಸ, ಡೆಬ್ರಿಸ್ ಕ್ಲಿಯರ್ ಮಾಡೋದು ಭಾರಿ ಕಷ್ಟದ ಕೆಲಸ. ಅದಿವತ್ತು ಆ ದೊಡ್ಡ ಸಮಸ್ಯೆಯಾಗಿ ನಮಗೆ ಗೊತ್ತಿದೆ. ರಾಮದೇವರು ಎಷ್ಟು ಸುಲಭ ನಾಶ ಮಾಡಿದರು ಅಂತ ಹೇಳ್ತಾರೆ. ಇತ್ತಂ ದೇವ ಪರಿವರ್ತಿತ ಚಾಪ ಕೊಟ್ಯ ಚಿಚ್ಛೇದ ಸೇತು ಮತಿ ಕಂ ರಘುಪುಂಗ ಹೋತ್ರ. ಈ ಬಿಲ್ ಹಿಡ್ಕೊಂಡ್ರಂತೆ, ಕಿತ್ತರಿಸಿದ್ರಂತಷ್ಟೆ. ಈ ತಿರಿಸಿದರೆ ಸೇತುವೆ ಪೀಸ್ ಪೀಸ್ ಅದು ಇಷ್ಟೇ ಚೂರು ಉಳ್ಕೊಂಡಂತಷ್ಟೆ. ಅಂದರೆ ಭಂಗ ಮಾಡೋದಕ್ಕೊಂದು ಕ್ಷಣ ಕಣ್ಣು ಮುಟ್ಟಿ ಕಣ್ಣು ತೆಗೆದಲ್ಲಿ ಭಂಗವನ್ನು ಮಾಡುತ್ತಾರೆ. ಇದು ಅದ್ಭುತ, ಅದು ಅದ್ಭುತ. ಅದನ್ನು ಶಾಶ್ವತವಾದ ದಾಖಲೆಯಾಗಿ ಭಗವಂತ ರಾಮರೂಪದಲ್ಲಿ ಸೇತುವೆಯನ್ನು ಕಟ್ಟಿ ಉಳಿಸಿದ, ಕೃಷ್ಣ ರೂಪದಲ್ಲಿ ಇನ್ನೊಂದು ಕುರುಹು ತೋರಿಸಿದ, ದ್ವಾರಕ್ಕೆ ನಿರ್ಮಾಣ ಮಾಡಿಸಿದೆ. ಮತ್ತು ಇದು ಮನುಷ್ಯರು ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ನಿಮಗೆ ಆಶ್ಚರ್ಯ ಅಂದರೆ, ಸ್ಯಾಟಲೈಟ್ ಪಿಕ್ಚರ್ಸಲ್ಲೇ ಇಡೀ ನಿಮಗೆ ಏನು ಭೂಗೋಳ ಇವತ್ತಿದೆ ಎಲ್ಲ ಕಡೆ ಸರ್ಚ್ ಮಾಡ್ತಾ ಹೋದರೆ ಇಂಥ ಸೇತುವೆ ಒಂದೇ, ಬೇರೆ ಎಲ್ಲೂ ಇಲ್ಲ, ಅಲ್ಲೊಂದು ಮಾತ್ರ ಸಿಗೋದಿಲ್ಲ, ಬೇರೆ ಎಲ್ಲೂ ಸಿಗೋದಿಲ್ಲ. ಆ ರೀತಿ ಎತ್ತು ವಂಡರಲ್ಲೇ ಇದು ಇಲ್ಲೇ ಸಿಗಬೇಕಾದ ಒಂದು ರಾಮಾಯಣಕ್ಕೆ ಟ್ಯಾಲಿ ಆಗುತ್ತೆ. ಯೋಚನೆ ಮಾಡಿ ರಾಮಾಯಣಕ್ಕೆ ಹೇಗೆ ಹೊಂದುತ್ತೆ ಅಂದರೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಕರೆಕ್ಟಾಗಿ ಹೇಗೆ ಮಾಡಿಟ್ಟರೆ ಹೇಗೋ ಅಷ್ಟು ಚಿತ್ರ ಕಾಣಿಸುತ್ತೆ ಅಂದರೆ, ನಿಜವಾಗಲೂ ರಾಮದೇವರ ಪರಾಕ್ರಮಕ್ಕೆ ಅದು ಸಾಕ್ಷಿಯಾಗಿ ಕಾಣತಕ್ಕಂಥದ್ದು. ಕೃಷ್ಣ ಗೋವರ್ಧನ ಪರ್ವತ ಎತ್ತಿದ್ದಾನೆ, ಗೋವರ್ಧನ ಇವತ್ತು ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಅಲ್ಲಿ ಹೋದರೆ ಗೋವರ್ಧನ ಇವತ್ತು ಗೋವರ್ಧನ ನೋಡಬಹುದು ನಾವು. ಇಲ್ಲಿ ಇದನ್ನು ನೋಡ್ಬೋದು, ಗೋವರ್ಧನನ್ನು ನೋಡಬಹುದು. ಆ ಚಿತ್ರ ಜಗತ್ತಿನ ಬೇರೆ ಎಲ್ಲೂ ಕಾಣೋದಿಲ್ಲ ಅನ್ನೇನರ್ಥ? ಯಾವ ಸಮುದ್ರಲ್ಲೂ ಇಲ್ಲ ಅಂದರೆ ಏನರ್ಥ? ಸೇತುವೆ ಇಲ್ಲ ಅಂತ ಅರ್ಥ. ಇದನ್ನು ನ್ಯಾಚುರಲ್, ಇದನ್ನು ಬ್ರಿಡ್ಜ್ ಅಂತ ಕರೀತಾರೆ, ನ್ಯಾಚುರಲ್ ಅಂತ ಇವರು ಕರೀತಾರೆ. ದೇವರು ಮಾಡೋ ನ್ಯಾಚುರಲ್ಲೇ, ಆದ್ದರಿಂದ ಸರಿಯಾದದ್ದೇ. ಇದು ದೇವರ ಮಹಿಮೆ, ಇನ್ನೊಂದು ಮುಖ. ಅಂತಹ ಭಗವಂತ ಕೃಷ್ಣನಾಗಿ ದ್ವಾರಕೆಯನ್ನು ಹಾಗೆ ಮಾಡಿ ತೋರಿಸ್ತೆ, ಅಲ್ಲೂ ಹಾಗೆ ಮಾಡಿ ದ್ವಾರಕೆ ನಿರ್ಮಾಣನೂ ತಾನೇ ಮಾಡಿಸ್ತಾನೆ, ತಾನೇ ಮುಳುಗಿಸ್ತಾನೆ. ಮತ್ತೆ ಅದು ನಿರ್ಮಾಣ ಮಾಡೋದ್ರಲ್ಲೂ ಅವಂದೇ ಕೈ. ಮುಳುಗಬೇಕಾದ್ರೂ ಕೈ ಮೀರಿ ಮುಳುಗುತ್ತಲ್ಲ, ಇದು ಮುಳುಗಬೇಕು ಅಂತಲೇ ಮುಳುಗಿಸ್ತಾನೆ. ಅರ್ಜುನ ಹೇಳಿಬಿಡು ದ್ವಾರಕ, ಹೇಳಿದ್ರೆ ಸರಿಯಾಗಿ ದ್ವಾರಕ್ಕೆ ಮುಳುಗಿ ಹೋಗುತ್ತೆ. ತನ್ನಗೋಸ್ಕರ ಸೇತುವೆ, ಅನಂತರ ಅದು ಮುಚ್ಚಬೇಕು. ಇಲ್ಲೇ ತನಗೋಸ್ಕರ ಪಟ್ಟಣ, ಅದು ಮತ್ತೆ ಕ್ಲೋಸ್ ಆಗುತ್ತೆ. ಎರಡನ್ನೂ ಭಗವಂತ ಮಾಡಿ ತೋರಿಸ್ತಾರೆ. ಇದು ಅಗಾಧವಾದ ಸೇತುವೆ, ಅಗಾಧವಾದ ಪಟ್ಟಣ. ಅದು ಯಾವುದೋ ಸಣ್ಣ ಪುಟ್ಟಣ ಅಲ್ಲ. ಎಷ್ಟೋ ಸತ್ತು ಅವಸರಕ್ಕೋಸ್ಕರ ಟೆಂಟ್ ಹಾಕಿಬಿಡ್ತಾರೆ, ಪರ್ಮನೆಂಟ್ ಪ್ರೋಗ್ರಾಮ್ಗಾರ ಮನೆ ಕಟ್ಟಿಸ್ತಾರೆ, ರೂಫ್ ಹಾಕ್ತಾರೆ, ಇಲ್ಲ ಹೋದರೆ ಟೆಂಟ್ ಹಾಕಿಬಿಡ್ತಾರೆ ಅಷ್ಟೇ. ದ್ವಾರಕೆ ಇದ್ದು 80 ವರ್ಷ ಅಷ್ಟೇನೆ, ಜಾಸ್ತಿ ಇಲ್ಲ. 80ನೇ ವರ್ಷ ದ್ವಾರಕೆಯಲ್ಲಿ ಕೃಷ್ಣ ಕಾಣಿಸಿದ್ದು, ಆಮೇಲೆ ಮುಡಿಸ್ಬಿಡ್ತಾನೆ ಮತ್ತೆ. ಆ ಟೆಂಪರರಿಗೆ ಎಂಥ ಫಿಲ್ಡ್ ಮಾಡಿಸಿದ್ದಾನೆ ಪರಮಾತ್ಮ, ಪಟ್ಟ ಕಟ್ಟಿಸಿದ್ದಾನೆ ಅಂದರೆ ಅಂಥ ಪಟ್ಟ ಮತ್ತೊಂದು ಇಲ್ಲೇ ಇಲ್ಲ ಜಗತ್ತು, ಇತಿಹಾಸದಲ್ಲೇ ಮತ್ತೊಂದು ಆಗಲಿಲ್ಲ. ಅಂಥ ಪಟ್ಟ ಕಟ್ಟಿಸ್ತಾನೆ ಭಗವಂತ. ಅದೇನು ಬಂಗಾರದ ಪಟ್ಟಣ, ರತ್ನಗಳ ಅದಕ್ಕೆ ಅಲಂಕಾರ. ಅದು ಅದ್ಭುತವಾದ ಪಟ್ಟಣವನ್ನು ತೋರಿಸ್ತಾನೆ. ಯಾರೋ ಒಬ್ಬನನ್ನು ತೋರಿಸ್ಕೊಡ್ತಾನೆ. ಇವೆಲ್ಲ ಏನು ತೋರಿಸುತ್ತೆ? ಪರತರಹ. ಅದು ಟೈಮ್ ಎಷ್ಟು ಮತ್ತೆ ಅದಕ್ಕೆ ಹೋಗ್ಲಪ್ಪ, ಎಷ್ಟು ಕಟ್ಸೋಕ್ಕೆ ಎಷ್ಟು ಟೈಮ್ ಬೇಕು? ಕಷ್ಟಪಟ್ಟು ಮನೆ ಕಟ್ಟಿಸ್ತಾರೆ. ಅದೇನು ಒಳ್ಳೆ 20-30 ಇರೋ 30 ಪಾರ್ಟಿಗಳು ಕಟ್ಸಿರ್ತಾರೆ. ಅವನಿಗೆ ಯುರೋಪಿಯಸಿಗೆ ಹೋದಾಗ ಇನ್ಮೇಲೆ ಕಟ್ಸೋದಿಲ್ಲ, ಸಾಕಾಗಿಬಿಡ್ತು, ಅಷ್ಟಕ್ಕೆ ಸುಸ್ತು ಹೊಡೆದೋಗ್ಬಿಟ್ಟಿರ್ತಾರೆ. ಕೊಂಡು ಮನೆ ರಿಪೇರಿಗೂ ಸುಸ್ತು ಹೊಡೆದು, ಬಿಲ್ಟ್ ಹೌಸ್ ತೊಗೊಂಡ್ಬಿಡ್ತಾನೆ, ರಿಪೇರಿಗೆ ಅನ್ಕೋತಾನೆ, ಹೊಸ್ತೆ ಕಟ್ಸಿದ್ರೆ ಚೆನ್ನಾಗಿತ್ತು ಅದಕ್ಕೆ ಅನ್ಕೋತಾನೆ. ಮತ್ತೆ ಹೊಸ್ತು ತೊಗೊಳ್ತಾನೆ, ಕಟ್ಟಿ ತೊಗೊಂಡಿದ್ರೆ ವಾಸಿ ಅಂತಾನೆ. ಕಟ್ಟಿ ತೊಗೊಳ್ತಾನೆ, ಹೊಸ್ತು ಹಳೆ ತೊಗೊಂಡಿದ್ರೆ ವಾಸಿ ಅನ್ನಿಸ್ತಾನೆ. ಯಾಕೆ? ಪ್ರತಿ ಪ್ರಾಬ್ಲಮ್ಮೆ, ಸಣ್ಣ ಪುಟ್ಟ ರಿಪೇರಿ ಬಂದರೂ ದೊಡ್ಡ ಪ್ರಾಬ್ಲಮ್ಮೇ. ಈ ಟಿ ವಿ ಫೇಲ್ ಆದರೂ ದೊಡ್ಡ ಪ್ರಾಬ್ಲಮ್, ಅದು ಸರಿ ಮಾಡ್ಸೋಕೆ. ರಾತ್ರಿ ಹೋದ್ರಂತೂ ಗೋವಿಂದ, ಬೆಳಿಗ್ಗೆ ಯಾರು ಸಿಗೋದೇ ಇಲ್ಲ, ಒದ್ದಾಡಿಬಿಡುತ್ತಾರೆ. ಆದರೆ ದೇವರು ಮಹಿಮೆ ನೋಡಬೇಕು. ಒಂದು ಕ್ಷಣದಲ್ಲಿ ಇಡೀ ಸಮುದ್ರ ಹಿಂದಕ್ಕೆ ತರಿಸ್ತಾರೆ. ಒಂದು ಕ್ಷಣದಲ್ಲಿ ಸಮುದ್ರ ಹಿಂದೋಯಿತು, ಮಧ್ಯೆ ಜಾಗ ಏರಿತು, ವಿಶ್ವಕರ್ಮನ ಕರೀತಾನೆ. ಆ ಕ್ಷಣದಲ್ಲಿ ಸಿಟಿ ನಿರ್ಮಾಣ ಆಗಬೇಕು, ಆ ಕ್ಷಣದೊಳಗೆ. ಅದು ಯಾವಾಗಲೂ ಹಿಡಿದಲ್ಲ, ಪ್ಲಾನ್ ಅಪ್ಲೈ ಮಾಡಿಸಿ, ಪ್ಲಾನ್ ಸ್ಯಾಂಕ್ಷನ್ ಆಗೋದಕ್ಕೆ ಸುಸ್ತು ಹೊಡೆದಿರ್ತಾರೆ. ಇಟ್ಟ ಜನ ವರ್ಷಗಟ್ಟಲೆ ಬೇಕಾಗುತ್ತೆ. ಅಂಥದ್ದು ಆ ಕ್ಷಣದಲ್ಲಿ ಆಗಬೇಕು, ಅದ್ಭುತ ಪಟ್ಟಣ ಆಗಬೇಕು, ನೋ ಕಾಂಪ್ರಮೈಸ್. ಆ ರೀತಿ ಮಾಡಿಸ್ಬೇಕಾದ್ರೆ ಯಾರಿಗೆ ಸಾಧ್ಯ? ಅದನ್ನೆಲ್ಲ ಯೋಚನೆ ಮಾಡಿದರೆ ಆಚಾರ ಹೇಳ್ತಾರೆ, ದೇವರ ಎಷ್ಟೋ ಕೆಲಸಗಳನ್ನು ನಾವು ನೋಡದೇ ಇರಬಹುದು, ಆದರೆ ನೋಡೋ ಪದಾರ್ಥಗಳಲ್ಲಿ ದೇವರನ್ನು ಕಾಣಬಹುದು ಅಂತ ಹೇಳ್ತಾರೆ. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರ ಅನಂತ ಗುಣ ಪರಮ. ಬಹುಚಿತ್ರ ಜಗತ್ ಬಹುಧಾ ಕರಣ. ದೇವರು ಮಾಡೋದೆಲ್ಲ ಆಶ್ಚರ್ಯ, ದೇವರು ಮಾಡೋದೆಲ್ಲ ಅತ್ಯಂತ ಆಶ್ಚರ್ಯ. ಅದಕ್ಕೆ ಇನ್ನೇ ಅನೇಕ ದೃಷ್ಟಾಂತ ತಗೊಳ್ಳೋಕೆ ಹೋದರೆ, ಬೆಳಕಿನ ವ್ಯವಸ್ಥೆ, ಸೂರ್ಯನ ಭಗವಂತ ಹೇಗೆ ಫಿಕ್ಸ್ ಮಾಡಿದ್ದನ್ನು ನೋಡಿದರೆ ಪರಮಾಶ್ಚರ್ಯ. ಒಬ್ಬನೇ ಸೂರ್ಯ, ನಮ್ದೇನು 20x10 ರೂಮಿಗೆ ಎಲ್ಲಿ ಹಾಕಬೇಕು ಬಲ್ಪು ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಹಾಕಿದ್ರೆ ಆ ಕಡೆ ಬೆಳಕು, ಈ ಕಡೆ ಹಾಕಿ ಈ ಕಡೆ ಬೆಳಕು ಬರೋದಿಲ್ಲ, ಭಾರಿ ಪ್ರಯತ್ನ ಪಡ್ತಿರ್ತಾರೆ. ಅಂತ ಇಡೀ ಜಗತ್ತಿಗೆ ಬೆಳಕಿನ ಭಗವಂತ ಕೊಡೋ ವ್ಯವಸ್ಥೆ ಮಾಡಿದ್ದಾನಲ್ಲ, ಎಷ್ಟು ಅದ್ಭುತ. ಒಂದೇ ಸೂರ್ಯ ಹೇಗೆ ಬೆಳಗ್ತಾನೆ ಅಂದರೆ ಯೋಚನೆ ಮಾಡೋ ಕಾರಣ ಇಲ್ಲ. ಆ ಸೂರ್ಯನ ಮೇಂಟೆನೆನ್ಸ್ ಮಾಡೋ ಕೆಲಸ ಕೂಡ ನಮಗೆ ಕೊಟ್ಟಿಲ್ಲ ಪರಮಾತ್ಮ. ಒಂದು ದೀಪ ಕೊಟ್ಟರೆ ಮೇಂಟೆನೆನ್ಸ್ ಚಾರ್ಜೇ ಆಗೋದಿಲ್ಲ, ವೆಹಿಕಲ್ ಕೊಟ್ಟರೆ ಪೆಟ್ರೋಲ್ ಹಾಕ್ಲಿಕ್ಕೆ ಆಗೋದಿಲ್ಲ. ಆ ಸೂರ್ಯನ ಹೇಗಿಟ್ಟಿದ್ದಾನು ಗೊತ್ತಾ? ಏನೂ ಇಲ್ಲ, ಕರೆಕ್ಟಾಗಿ ಆ ಟೈಮ್ ಹುಟ್ಟಬೇಕು, ಆ ಟೈಮ್ ಉಳಬೇಕು, ಸ್ವಲ್ಪ ವ್ಯತ್ಯಾಸ ಇದೆ. ಆ ರೀತಿ ಹೇಳಿದ ಆಳುಗಳು ಯಾರೂ ಮಾಡೋದಿಲ್ಲ. ಅದಕ್ಕೋಸ್ಕರ ಫುಲ್ ಟೈಮರ್ನ ಅಪಾಯಿಂಟ್ ಮಾಡಿಕೊಂಡ್ರು ಕೂಡ ಕೆಲಸ ಮಾಡೋದಿಲ್ಲ, ಸಣ್ಣ ಪುಟ್ಟ ಆಫೀಸ್ಗಳಿಗೆ. ಅಂತ ಇಡೀ ಜಗತ್ತಿಗೆ ಪರಮಾತ್ಮ ಹಾಗೆ ಒಂದೆರಡು ದಿವಸ ಅಲ್ಲ, ಕೋಟಿ ವರ್ಷಗಳ ಕಾಲ ಮಾಡ್ತಾನೆ ಅಂದರೆ ಇದೆಲ್ಲ ಯಾರ ಕೈಯಲ್ಲಿದೆ? ಯದ್ಭೀಷ ಉದಯಿತಿ ಸೂರ್ಯ. ಈ ನಿಯಂತ್ರಣ ಅಂಬೋದು ಅನೇಕ ಹಂತದಿಂದ ನಿಯಂತ್ರಣ. ಮನುಷ್ಯರ ನಿಯಂತ್ರಣ, ಋಷಿಗಳ ನಿಯಂತ್ರಣ, ದೇವತೆಗಳ ನಿಯಂತ್ರಣ. ಈ ನಿಯಂತ್ರಣದ ಒಂದು ತಾರತಮ್ಯ ಏರ್ತಾ ಇರ್ತಾ ಹೋಗುತ್ತೆ. ಎಲ್ಲರೂ ನಿಯಂತ್ರಣ ಮಾಡ್ತಾನೆ, ಮತ್ತು ಎಫರ್ಟ್ಲೆಸ್ ಮಾಡ್ತಾನೆ. ಮತ್ತೆ ಕೆಲಸ ಮಾಡಿಸೋಕೆ ಸುಸ್ತು ಹೊಡೆದ್ಬಿಡ್ತಾನೆ, ಬೇಜಾರಿಟ್ಟು ಹೋಗುತ್ತೆ. ಮಾತಾಗ್ಬೋದು, ನಡೆಸೋದು ಅಷ್ಟು ಸುಲಭ ಅಲ್ಲ. ದೇವ್ರು ಹಾಗಲ್ಲ, ಅನಾಯಾಸವಾಗಿ ಮಾಡ್ತಾನೆ. ಒಂದು ಕೆಲಸಕ್ಕೆ ಒಂದು ಕಲ್ಪದಲ್ಲಿ ಬ್ರಹ್ಮದೇವರು ಬ್ರಹ್ಮದೇವರಷ್ಟೇ. ವಾಯುದೇವರು ಒಂದು ಕಲ್ಪದಲ್ಲಿ 6x1000 ಮಾಡಿಸಿಬಿಡ್ತಾರೆ. ಅದೇ ರೀತಿ ರುದ್ರದೇವರು ಒಂದು ಕಲ್ಪಕ್ಕೆ ಲಯ ಕಾರ್ಯವನ್ನು ಮಾಡ್ತಾರೆ. ಆದರೆ ದೇವರು ಹಾಗಲ್ಲ, ಪ್ರತಿ ಕಲ್ಪದಲ್ಲೂ ಅವನದೇ ಸೃಷ್ಟಿನೇ. ದಾತ ಯಥಾಪೂರ್ವಮ ಕಲ್ಪ ಎಂದ ಅನಂತ ಕಲ್ಪ ಆಗೋಗಿದೆ, ಅನಂತ ಬರಲಿಕ್ಕಿದೆ, ಮತ್ತೆ ಅನಂತ ಆಗಿದೆ, ಅನಂತ ಬರಲಿಕ್ಕಿದೆ. ಅದನ್ನೆಲ್ಲ ಹೇಗೆ ಮಾಡ್ತಾನೆ? ಮತ್ತೆ ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ. ಮೊದಲು ಸ್ಪೀಡ್ ಇದ್ದಿದ್ದು ಬರ್ತಾ ಸುಸ್ತು, ಊಟಕ್ಕೆ ಜೋರು ಕೂತರೆ ಪರಿಪರಿ ಸುಸ್ತು ಹೊಡೆದು ಬಿಟ್ಟಿರ್ತಾರೆ. ಬೇರೆ ಕೆಲಸ ಅಲ್ಲ ಅದು, ಆ ಕೆಲಸ ಮಾಡಲಿಕ್ಕೆ ಧ್ಯಾನ ಆಗಲ್ಲ, ಅದು ಅವರು ಸುಸ್ತು ಹೊಡೆದು ಮಾಡಿ ಸ್ಲೋ ಮಾಡ್ತಾ ಬಂದುಬಿಡ್ತಾರೆ. ಆದರೆ ದೇವರಲ್ಲಿ ಯಾವ ವ್ಯತ್ಯಾಸವೇ ಇಲ್ಲ. ಅದಕ್ಕೆ ಪರಮಾತ್ಮ ಅಕ್ಷರ. ಅಕ್ಷರ ಅಂದರೆ ವ್ಯತ್ಯಾಸವೇ ಇಲ್ಲ, ಕೂಟಸ್ಥ ಪುರುಷೋತ್ತಮ. ಅಕ್ಷರದ ಮೇಲೆ ಇರತಕ್ಕಂಥ ಪರಮಾಕ್ಷರ ಅದೆಲ್ಲ ದೇವರ ಮಹಿಮೆನ ಕಣ್ಣೆದಿರಿ ಕಾಣ್ಬೋದು, ನೋಡೋದಿಲ್ಲ ಅಷ್ಟೇ. ನಾವು ಪ್ರತಿನಿತ್ಯ ಅಷ್ಟಾದ ಸೂರ್ಯನ ನೋಡಲಿ ಅಂತಲೇ ಸೂರ್ಯಾರ್ಕೆ ಕೊಡೋ ವ್ಯವಸ್ಥೆ ಮಾಡಿದ್ದಾರೆ. ಸೂರ್ಯನ ನಂಬರ್ ಬರುತ್ತಲ್ಲ, ಅದ್ರ ಪಕ್ಷ ಸೂರ್ಯೋದಯ ಸೂರ್ಯಾಸ್ತಮಾನ. ದೀಪ ಆರಿಸೋದು ಎಷ್ಟು ಕಷ್ಟ ಕೆಲಸ, ಬೆಂಕಿ ಹತ್ತಿರುತ್ತೆ, ಬರ್ತಿರ್ತಾರೆ ಫೈರ್ ಇಷ್ಟು ಮಾಡೋರು, ಏ ಅವಾಗೇ ಸಿಗೋದಿಲ್ಲ, ಒದ್ದಾಡ್ತಿರ್ತಾರೆ, ದಿವಸಗಟ್ಟೆ ಬೇಕಾಗುತ್ತೆ ಆರಿಸ್ಬೇಕಾದ್ರೆ. ಅದೇನು ದೊಡ್ಡ ದೀಪ ಅಲ್ಲ, ಒಂದು ಕಿಲೋಮೀಟರ್ ಗಟ್ಟಲೆ ಇರೋದಿಲ್ಲ, ಅಷ್ಟೊಂದು ಆರಿಸೋದೇ ಭಾರಿ ಕಷ್ಟ. ಆದರೆ ಪರಮಾತ್ಮ ಇಡೀ ಜಗತ್ತನ್ನು ಲಯ ಹೇಗೆ ಮಾಡ್ತಾನೆ, ಸೂರ್ಯನ ಹೇಗೆ ಬಿಡಿಸ್ತಾನೆ, ಆಶ್ಚರ್ಯ ಅಂದರೆ. ಸೂರ್ಯೋದಯನೂ ಹಾಗೆ, ಸೂರ್ಯಾಸ್ತಮಾನನೂ ಹಾಗೆ. ಇದನ್ನು ಯಾತಕ್ಕೆ ಹೇಳ್ತಿರೋದು, ಇವೆಲ್ಲ ಪ್ರತಿನಿತ್ಯ ನಮಗೆ ಕಂಡಿತಕ್ಕಂಥ ಆಶ್ಚರ್ಯಗಳಿವೆಲ್ಲ ಕೂಡ. ಇದೇ ಜಗತ್ತು ಅಂದರೆ ಇದೆ. ಇದನ್ನು ನೋಡಲಿಕ್ಕೆ ಭಗವಂತ ಕಣ್ಣನ್ನು ಕೊಟ್ಟು, ಈ ಒಂದು ರೀತಿ ಭಗವಂತನ ವಿಶ್ವರೂಪ ಇದ್ದ ಹಾಗೆ ಲೆಕ್ಕ. ವಿಶ್ವರೂಪ ಅಂದ್ರೆ ವಿರಾಟ್ ರೂಪ, 14 ಲೋಕಗಳು ದೇವರನ್ನು ಹೇಗೆ ಆಶ್ರಯಿಸಿವೆ ಅಂತ ತಿಳ್ಕೊಳ್ಳೋದೇ ವಿರಾಟ್ ರೂಪದ ಚಿಂತನೆ. ಅದರಲ್ಲೆಲ್ಲ ಹರಿ ಪರತರಹ, ಶ್ರೀಮನ್ ಮಧ್ವಮತೆ ಹರಿ ಪರತರಹ ಅಂತ ಗೊತ್ತಾಗುತ್ತೆ. ಇದು ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಕಾರ್ಪೆಂಟ್ರಿ ಬಂದವನಿಗೆ ಈ ಇದು ಎಲೆಕ್ಟ್ರಿಕ್ ಇದನ್ನು ಮಾಡೋಕ್ಕೆ ಬರೋದಿಲ್ಲ, ರಿಪೇರಿ ರೈಟ್ ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಅವನು ಎಲೆಕ್ಟ್ರಿಷಿಯನ್ ಅಲ್ಲ, ಎಲೆಕ್ಟ್ರಿಷಿಯನ್ಗೆ ಪ್ಲಂಬಿಂಗ್ ಬರೋದಿಲ್ಲ, ಇನ್ನೊಬ್ಬನಿಗೆ ಮೇಸನ್ರಿ ಬರೋದಿಲ್ಲ, ಮತ್ತೊಬ್ಬನಿಗೆ ಓಡಾಡೋಕ್ಕೆ ಬರೋದಿಲ್ಲ, ಇನ್ನೊಬ್ಬನು ಪೇಂಟರ್ ಅಲ್ಲ. ಒಂದು ಮನೆ ಕಟ್ಟುವಾಗ ಎಷ್ಟು ಜನ ಕೋಆರ್ಡಿನೇಷನ್ ಬೇಕಾಗುತ್ತೆ. ಅಂದರೆ ಪೇಂಟಿಂಗ್ ಒಂದು ಗುಣ, ಕಾರ್ಪೆಂಟ್ರಿ ಒಂದು ಗುಣ, ಇನ್ನು ಅಡುಗೆ ಮಾಡೋದೊಂದು ಗುಣ, ಪಾತ್ರೆ ತೊಳೆಯೋದು ಗುಣ, ಒಂದೊಂದು ಗುಣಗಳೇ. ಆದರೆ ಒಂದೊಂದು ಮಾಡೋ ಹೊತ್ತಿಗೆ ಮನುಷ್ಯ ಪೂರ್ತಿ ಮಾಡೋದು ಕಷ್ಟ, ಸ್ವಲ್ಪ ಮಾಡೋದು ಕಷ್ಟ. ಮೊದಲು ಮಾಡ್ತಾನೆ, ಮೊದಲು ಶಕ್ತಿ ಕಡಿಮೆ, ಆಮೇಲೆ ಶಕ್ತಿ ಇರೋದಿಲ್ಲ. ಎರಡು ಹಂತ ಜೀವನಿಗೆ, ಮೊದಲು 10-11 ಭಾಳ ಕಡಿಮೆ, ಆಮೇಲೆ ನಿಧಾನ ಶಕ್ತಿ ಬರುತ್ತೆ, ಆಮೇಲೆ 60 ಶಕ್ತಿ ಹೋಗಲಿಕ್ಕೆ ಶುರುವಾಗುತ್ತೆ. ಬರೋದು ಹೋಗೋದು ಇರೋದೇ ಭಾರಿ ಕಡಿಮೆ. ದೇವರ ಶಕ್ತಿ ಅಂಥದ್ದು ಅಲ್ಲೇ ಅಲ್ಲ, ಎಲ್ಲ ಕಾಲಕ್ಕೂ ಒಂದೇ ರೀತಿಯಾದ ಶಕ್ತಿ ಭಗವಂತನು. ಕಾಲ ವ್ಯತ್ಯಾಸ ಇಲ್ಲ ದೇವರಿಗೆ, ದೇಶ ವ್ಯತ್ಯಾಸ ಅಂತಿಲ್ಲ. ಗೆದ್ದಿರ್ತಾರೆ, ಬೇರೆ ದೇಶಕ್ಕೆ ಹೋದರೆ ಸೋತು ಬಿಡ್ತಾರೆ. ಭಗವಂತ ಸ್ವರ್ಗಲೋಕ ಹೋಗಿ ಗೆದ್ದು ಬರ್ತಾನೆ, ಗೊತ್ತಾಯ್ತಾ? ಪಾರಿಜಾತಾರಣಕ್ಕೆ ಅಂತ ಹೋಗಿ ಸ್ವರ್ಗಲೋಕಕ್ಕೆ ಹೋಗಿರೋದು, ಅದು ಇಂದ್ರದೇವರಿಗೆ ಹೋಮ್ ಪಿಚ್ಚು, ಕೃಷ್ಣನಿಗೆ ಹೋಮ್ ಪಿಚ್ ಅಲ್ಲ. ಆದರೆ ಇಂದ್ರದೇವರು ಎಷ್ಟು ಸೋಲ್ತಾರೆ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆರಿತು ಸೋತೋಗ್ಬಿಡ್ತಾರೆ. ಪಾರಿಜಾತ ಹರಣವನ್ನು ಕೃಷ್ಣ ಅಲ್ಲಿಂದ ಮಾಡ್ತಾನೆ, ನಂದನ ವರದಿಂದ ಪಾರಿಜಾತವನ್ನು ತರ್ತಾನೆ. ಶಕ್ತಿ ವ್ಯತ್ಯಾಸ ಇಲ್ಲ. ಮತ್ತೆ ಇದೆಲ್ಲ ನೋಡ್ತಾ ಹೋಗಬೇಕು. ಸರ್ವ ದೇಶೇಷು ಕಾಲೇಷು ಸ ಏಕ ಪರಮೇಶ್ವರ. ಸ್ಥಳ ವ್ಯತ್ಯಾಸ, ಕಾಲ ವ್ಯತ್ಯಾಸ, ವಯಸ್ಸಿನ ವ್ಯತ್ಯಾಸ ಯಾವುದು ದೇವರಿಗಿಲ್ಲ. ವಯಸ್ಸಿನ ವ್ಯತ್ಯಾಸ ದೇವರಿಗೆ ಯಾವ ಕಾಲಕ್ಕೆ ಇಮ್ಯಾಜಿನ್ ಮಾಡೋಕ್ಕೆ ಬರೋದಿಲ್ಲ. ಕೃಷ್ಣ ರೂಪನೇ ಬಾಲಕೃಷ್ಣ, ಅದು ಪೂತೆಯನ್ನು ಕೊಂದು ಹಾಕ್ತಾನೆ. ಬಾಲಕೃಷ್ಣ ಪೂತನೆಯನ್ನು ಕೊಲ್ತಾನೆ. ಚಿಕ್ಕ ಕೃಷ್ಣ ಕಾಳಿಯ ಮೇಲೆ ನರ್ತನವನ್ನು ಮಾಡ್ತಾನೆ. 72 ಕೃಷ್ಣ ಸಾರಥಿಯಾಗಿ ಭಾರತ ಯುದ್ಧವನ್ನು ಗೆಲ್ಲಿಸ್ತಾನೆ. ಒಂದಲ್ಲ ಪ್ರತಿ ಹಂತದಲ್ಲೂ ಕೂಡ ಹಾಗೆ ಮಾಡ್ತಾ ಹೋಗ್ತಾನೆ. ವಯಸ್ಸಿನ ವ್ಯತ್ಯಾಸವೇ ದೇವರಲ್ಲಿಲ್ಲ. ಕೆಲವರು ಶಕ್ತಿ ಮೊದಲಿರೋದಿಲ್ಲ, ಬರುತ್ತೆ ಆಮೇಲೆ ಹೋಗುತ್ತೆ. ನಮ್ಗೆ ಊಟಕ್ಕಿಂತ ಮುಂಚೆನೇ ಶಕ್ತಿ ಇರೋದಿಲ್ಲ, ಹಸಿವಾಗಿರುತ್ತೆ. ಊಟ ಆದಮೇಲೆ ಮತ್ತೆ ಶಕ್ತಿ ಇರೋದು, ಹೊಟ್ಟೆ ಭಾರ ಆಗಿರುತ್ತೆ, ಆಮೇಲೆ ಮತ್ತೆ ಹಸಿವಾಗುತ್ತೆ. ಬರೀ ಶಕ್ತಿ ಇರೋದೇ ಚಾನ್ಸಸ್ಸೇ ಕಡಿಮೆ. ಅಂದರೆ ಶಕ್ತಿ ನಮ್ಮಲ್ಲಿ ವ್ಯತ್ಯಾಸ ಕಾಣುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ಅದೊಂದು ಗುಣ ದೇವರಲ್ಲಿ ಇದಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಸಾಕು. ನಮ್ಮಲ್ಲಿ ಏನು ದೋಷ ಕಾಣ್ತೇವೆ ದೇವರಲ್ಲಿಲ್ಲ ಅಂತ ತಿಳ್ಕೊಂಡ್ರೆ ಅದೇ ದೇವರ ಮಹಿಮೆ. ಯಾರನ್ನೇ ಒಬ್ಬ ದೋಷ ಕಂಡಾಗಲೂ ದೇವರ ಚಿಂತನೆ ದೇವರಲ್ಲಿಲ್ಲ, ಗುಣ ಕಂಡಾಗ ದೇವರಲ್ಲಿ ಚಿಂತನೆ. ಇದು ಅನಂತ ಭಟ್ಟವನಲ್ಲಿದೆ, ಬರೀ ಇದಿದೆ ಅಂತ ತಿಳ್ಕೊಬಾರದು. ಅನಂತ ಭಟ್ಟ ದೇವರಲ್ಲಿದೆ. ದೇವರಲ್ಲಿ ಅನಂತ ಭಟ್ಟ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಸುಲಭವಾದ ಗುರುತೇನು ಗೊತ್ತೇನು? ಭೀಮಸೇನ ದೇವರ ಬಗ್ಗೆ ರಾಮದೇವ ಕೃಷ್ಣ ಹೇಳ್ತಾರೆ, ಭೀಮಸೇನ ದೇವರು ಹೇಳ್ತಾರೆ, ನನ್ನ ಶಕ್ತಿ ಎಷ್ಟು ಗೊತ್ತಾ ಅಂತ ಭೀಮಸೇನ ಹೇಳೋ ಮಾತು ಮಹಾಭಾರತದಲ್ಲಿ ಬರುತ್ತೆ. ಇಡೀ ಜಗತ್ತನ್ನು, ಇಡೀ ಬ್ರಹ್ಮಾಂಡವನ್ನು ನಾನು ಸೀಳಿ ಬಿಡಬಲ್ಲೆ ಅಂತ ಹೇಳ್ತಾರೆ. ಅಷ್ಟೆಲ್ಲ ತಾಳದಂತೆ ಕಟ್ಟದೆ ಬಿಡಬಲ್ಲೆ. ಇಂದ್ರಾದಿ ದೇವತೆಗಳು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ಭೀಮಸೇನ ಹೇಳ್ತಾರೆ. ಇವತ್ತು ಪ್ರಿಂಟ್ ಆಗಿರೋ ಎಲ್ಲ ಎಡಿಷನ್ ಸಿಗುತ್ತದೆ. ಇಂದ್ರಾದಿ ದೇವತೆಗಳು ನಾನು ಹಿಡಿದ್ರೆ ತಪ್ಪಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅಂಥ ಶಕ್ತಿ ಭೀಮಸೇನ ಶಕ್ತಿ, ಅದೆಲ್ಲರೂ ಕೇಳ್ತಾ ಇರ್ತಾರೆ. ಆಮೇಲೆ ಕೃಷ್ಣ ಹೇಳ್ತಾನೆ, ಭೀಮಸೇನ ನಿನ್ನ ಶಕ್ತಿ ಹೇಳ್ಕೊಂಡಿಯಲ್ಲ, ಇದು ಪೂರ್ಣ ಶಕ್ತಿ ಅಲ್ಲ, ನಿಂತೊಂದು ನನಗೆ ಗೊತ್ತು, ಒಂದು ಪೂರ್ಣ ಶಕ್ತಿ ಅಲ್ಲ ಇದು. ಯತ್ಕಿಂಚ ಆತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇ ತತ್ ತ್ವಯಿ ಸಂಭಾವಯಮ್ಯ. ನಿನ್ನ ಶಕ್ತಿ ಏನು ಹೇಳ್ಕೊಂಡಿದ್ದೀಯಲ್ಲ, ಇದರ 1,000 ಪಟ್ಟು ಶಕ್ತಿ ನಿನ್ನಲ್ಲಿ ಜಾಸ್ತಿಯಾಗಿದೆ ಅಂತ ನನಗೆ ಗೊತ್ತು ಅಂತ ಹೇಳಿದ್ದ. ಅಂದರೆ ಭೀಮಸೇನ ಹೇಳೋ ಶಕ್ತಿ ಕಡಿಮೆ. ಯಾವ ಶಕ್ತಿ? ಬ್ರಹ್ಮಾಂಡ ಸೀಳೋ ಶಕ್ತಿ ಕಡಿಮೆ, ನೆನಪಿಟ್ಕೊಳ್ಳಿ. ಬ್ರಹ್ಮಾಂಡ ಸೀಳೋ ಶಕ್ತಿ ಭಾರಿ ಕಡಿಮೆ ಅಂತ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ತಿಳಿ. ಅಂಥ ಶಕ್ತಿ ಭೀಮಸೇನಲ್ಲೇ ಇರಬೇಕಾದ್ರೆ ಇನ್ನು ಹನುಮಂತ ಸಮುದ್ರ ದಾಟಿ ಬಂದೇ ಆಗಿದೆ. ಆಗ ರಾಮದೇವರು ಹೇಳ್ತಾರೆ, ಹನುಮಂತ ಮಾಡಿದ ಕೆಲಸ ಎಂಥದ್ದು ಗೊತ್ತಾ? ದೇವತೆಗಳು ಮಾಡಲಿಕ್ಕೆ ಇದನ್ನು ಆಗೋದಿಲ್ಲ. ಕೃತಂ ಹನುಮತ ಕಾರ್ಯಂ ಸುಮಹದ್ ಭುವಿ ದುರ್ಲಭಂ ಮನಸಾಪಿ ಯದನ್ನೇನ ಅಶಕ್ಯಂ ಧರಣಿಯಿಂದಲೇ. ಮತ್ತೆ ರಾಮದೇವರು ಹನುಮಂತನಾಗಿ ಅಷ್ಟೇ ಶಕ್ತಿ, ಭೀಮಸೇನಿಗೆ ಅಷ್ಟೇ ಶಕ್ತಿ. ನಿನ್ನೆ ಹೇಳಿದಂತೆ ವಾಯುದೇವರಿಗೆ ಅನ್ವಯ ಆಯ್ತಿದ್ದು, ಹರಿಪರ ತರಹ ಅವರಿಗೆ ಅನ್ವಯ ಆಯಿತು. ಈ ಯೋಚನೆ ಮಾಡಿ, ಹನುಮಂತ ಸೇರಿ ತೋರಿಸಿದ ಶಕ್ತಿ ಅಷ್ಟು ಕಡಿಮೆ ಅಂತ ರಾಮದೇವರು ಹೇಳಿದರು, ಭೀಮ ತೋರಿಸಿದ ಶಕ್ತಿ ಕಡಿಮೆ ಅಂತ ಹೇಳಿದರೆ, ಇನ್ನು ವೇದವ್ಯಾಸ ಶಕ್ತಿ ಪೂರ್ತಿರ ಹಾಗಿದ್ರೆ, ಕೃಷ್ಣನ ಶಕ್ತಿ ಪೂರ್ತಿರ ಏನು? ಅದಕ್ಕೆ ಹೀಗಂತಾನಷ್ಟೇ, ಹೀಗಂದ್ರೆ ಶಕಟಾಸುರ ಪೀಸ್ ಪೀಸ್ ಹೋಗಿಬಿಡ್ತಾರೆ ಆ ಕಡೆ. ಹೀಗಂದ್ರೆ ಸಾಕು, ಅದರ ದೇವರ ಶಕ್ತಿ ಎಷ್ಟು ಕಡಿಮೆ ಉಪಯೋಗಿಸಿದ್ದಾರೆ ಅರ್ಥ ಆಗುತ್ತಲ್ಲ. ರಾಮದೇವರಿಗೆ ಮಾತನ್ನು ಹೇಳುತ್ತಾರೆ, ಇವೆಲ್ಲ ನೆನಪಾಡ್ಕೋತಾ ಹೋದರೆ ಹರಿಸರ್ವತ್ತ ಮತ್ತು ಒಂದೇ ಕಡೆ ಸಿಗುತ್ತೆ ನಿಮಗೆ. ವಿಭೀಷಣ ಬಂದಿದ್ದಾನೆ ರಾಮದೇವರ ಹತ್ರ, ಶರಣಾಗತಿಯನ್ನು ಕೇಳ್ತಿದ್ದಾನೆ. ಆಗ ಕೊಡಬೇಕೋ ಬಿಡಬೇಕೋ ರಾಮದೇವರು ಉಳಿದವರು ಸಲಹೆ ಕೇಳಿದ ಕೇಳ್ತಾರೆ. ಕೊನೆಗೆ ಹನುಮಂತ ದೇವರು ಹೇಳಿದ ತೊಗೊಂಡು ಬಿಡ್ತಾರೆ. ಕೊನೆಗೆ ಅನೌನ್ಸ್ ಮಾಡ್ತಾರೆ, ನಾನು ಇವನನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ಹನುಮಂತ ಹೇಳಿದ್ರೆ ಸ್ವೀಕಾರ ಮಾಡಿಬಿಡ್ತೇನೆ. ಆಗ ಒಂದು ಪ್ರಶ್ನೆ ಕೇಳಿರ್ತಾರೆ, ಅಕಸ್ಮಾತ್ ಇವನು ರಾವಣನ ತಮ್ಮ, ಯುದ್ಧದ ಸಮಯದಲ್ಲಿ ನಮ್ಮ ಪಕ್ಷಕ್ಕೆ ಬಂದಿದ್ದಾನೆ, ಅಕಸ್ಮಾತ್ ಮೋಸ ಮಾಡಿದರೆ, ಅಕಸ್ಮಾತ್ ಅವನು ಕೈ ಕೊಟ್ಟರೆ ಎಷ್ಟು ಅನ್ಯಾಯ ಆಗಬಹುದು ಅಂತ ಹೇಳಿ ಸುಗ್ರೀವಾಗಿ ಮಾತನಾಡಿರ್ತಾನೆ. ಒಳ್ಳೆ ಟೈಮ್ನೊಳಗೆ ಕೊನೆಯ ಟೈಮ್ನಲ್ಲಿ ಪಕ್ಷಾಂತರ ಮಾಡಿಬಿಟ್ಟು ಎಷ್ಟು ಪದ್ಧತಿ ಆಗುತ್ತಲ್ಲ, ನಾನು ಮರು ದಿವಸ ಎಲೆಕ್ಷನ್ ಇವತ್ತು ಬಿಟ್ಟ ಅಂದರೆ ಕತೆ ಮುಗಿತವರು. ಕೈ ಪೂರ್ತಿ ಎಷ್ಟೋ ಜನ ಮಾಡಿದವರು ಇಂತ ಇಷ್ಟಿಸ್ತದೆ, ಎಲ್ಲೋ ಕ್ಯಾಬಲಿಗಳು ಇವನೇ ಇರೋದಿರಲ್ಲ ಅಲ್ಲಿ, ಇವನ ಕಡೆಯಿಂದ ಕ್ಯಾಂಡಿಡೇಟ್ ಇಲ್ದಾಗಿಬಿಡುತ್ತೆ ಕೆಲಸ. ಆಗ ರಾಮದೇವರು ಹೇಳ್ತಾರೆ, ಇವನು ಕೈ ಕೊಟ್ಟರೆನಾ ಯೋಚನೆ ಮಾಡಬೇಕಾಗಿಲ್ಲ. ರಾಮದೇವರು ಹೇಳ್ತಾರೆ, ಕೈ ಕೊಟ್ಟರೆ ಯೋಚನೆ ಮಾಡಬೇಕಾಗಿಲ್ಲ. ಸಬ್ರಹ್ಮಕಾಹ ಸುರಗಣಾಹ ಸುರದೈತ್ಯ ಸಹದೈತ್ಯಮರ್ತ್ಯಾಹ ಸರ್ವೇ ಸಮೇತ್ಯ ಮವ ಅಂಗುಲಿ ಚಾಲನೇಪಿ ದೇಶಾಹ. ರಾಮದೇವರ ಮಾತು, ಎಲ್ಲ ದೇವತೆಗಳು ಸೇರಿ ಬ್ರಹ್ಮಣೆ ಅಲ್ಲ, ಎಲ್ಲ ದೇವತೆಗಳು ಸೇರಲಿ, ಎಲ್ಲ ಅಸುರರೂ ಸೇರಲಿ, ಸಮುದ್ರ ಭದ್ರ ಮಾಡಕ್ಕೆ ಸೇರಿದ್ರಲ್ಲ ಆ ರೀತಿ ಎಲ್ಲರೂ ಸೇರಲಿ, ಎಲ್ಲ ಗುಂಪಿಗೆ ಬರಲಿ, ನನ್ನ ಮುಂದೆ ಯುದ್ಧಕ್ಕೆ ನಿಲ್ಲಿ, ಮೋಸ ಮಾಡಿಕೊಂಡು ಬರಲಿ. ಅವ್ರು ಏನು ಮಾಡೋಕ್ಕಾಗುತ್ತೆ ಗೊತ್ತಾ? ಅಂಗುಲ್ಯಗ್ರೇಣ ತಾನ್ಧನ್ಯಾಂ ಇಚ್ಛನ್ ಹರಿಹರೇಶ್ವರ. ರಾಮದೇವರ ಮಾತು, ನಾನು ಬೆರಳ ತುದಿಯಿಂದ ಕೊಂದು ಹಾಕ್ತೇನೆ ಅಂತ ಹೇಳ್ತಾರೆ ರಾಮದೇವ್, ಬೆರಳ ತುದಿಯಿಂದ. ಈ ಶಕ್ತಿ ಎಂಥ ಶಕ್ತಿ ಅಂತ ಗೊತ್ತಾದರೆ ಪರತರಹ ಅನ್ನೋ ಮಾತು ಪೂರ್ಣವಾಗಿ ನಮಗೆ ತಿಳಿಯುತ್ತೆ. ದೇವರ ಮಹಿಮೆ ತಿಳಿದಷ್ಟು ಏನಾಗುತ್ತೆ ಗೊತ್ತಾ? ನಮಗೆ ಭಕ್ತಿ ಜಾಸ್ತಿ ಆಗುತ್ತೆ. ದೇವರ ಮಹಿಮೆ ತಿಳಿದಷ್ಟು ಕೂಡ ನಾವು ಮಾಡ್ತಕ್ಕಂಥ ಪೂಜೆ ಇನ್ನೂ ಶ್ರದ್ಧೆ ಜಾಸ್ತಿಯಿಂದ ಮಾಡ್ಬೋದು. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳು ಕೂಡ ಭಕ್ತಿ ಜಾಸ್ತಿ ಹುಟ್ಟಿಸ್ಬಿಡುತ್ತೆ. ಒಬ್ಬರು ದೊಡ್ಡವರು ಅಂತ ಗೊತ್ತಾದ ತಕ್ಷಣ ಆಧಾರ ಹುಟ್ಟುತ್ತೆ. ಅವ್ರು ಎಷ್ಟು ದೊಡ್ಡವರು ಅಂತ ಗೊತ್ತಾಗುತ್ತೋ ಅಷ್ಟು ಆಧಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರ ಒಂದೊಂದು ಮಹಿಮೆಯಿಂದನೂ ಭಕ್ತಿಯ ಪ್ರಮಾಣ ಜಾಸ್ತಿ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ದೇವರ ಒಂದೊಂದು ಮಹಿಮೆ ಕೂಡ ಅದು ಯಾತಕ ಕೇಳೋದಲ್ಲ, ನಮ್ಮ ಭಕ್ತಿಯನ್ನು ಬಾಡಿ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಕೇಳೋದು ಅಂತ ಅರ್ಥ ಮಾಡಿಕೊಂಡ್ರೆ, ಅಂಗುಲ್ಯಗ್ರೇಡ ತಾನ್ ಹನ್ಯಾಂ ಇಚ್ಛನ್ ಹರಿಹರೇಶ್ವರ. ಹರಿ ಹಯೇಶ್ವರ, ಎಂಥವನು ನೀನು ಸುಗ್ರೀವ, ಯೋಚನೆ ಮಾಡಬೇಡ. ಇಷ್ಟು ಆಶ್ವಾಸನೆ ಯಾರು ಕೊಡ್ತಾರೆ? ಅದು ನಡೆಸ್ತಾರೆ ರಾಮದೇವರು ಬಂದು, ಬರೀ ಮಾತು ಹೇಳಿದ್ದಲ್ಲ, ನಡೆಸೇ ನಡೆಸ್ತಾರೆ ಅಂತ ಗೊತ್ತಾದರೆ ಅದು ರಾಮದೇವರಾಗಿ ಅಲ್ಲಿ ತೋರಿಸಿದ ಮಹಿಮೆ, ಕೃಷ್ಣನಾಗಿ ತೋರಿಸಿದ ಮಹಿಮೆ. ಎಲ್ಲ ದೇವತೆಗಳು ಎಲ್ಲ ರೀತಿ ಅವತ್ತ ಒಂದೇ ರೀತಿ ಶಕ್ತಿ ತೋರಿಸೋದಿಲ್ಲ. ದುರ್ವಾಸರಿಗೆ ಒಂದು ಶಕ್ತಿ ಇದೆ, ಬ್ರಾಹ್ಮಣರಾಗಿ ಋಷಿಗಳಾಗಿ ಯತಿಗಳಾಗಿ ಭಾರಿ ತೀಕ್ಷ್ಣವಾದ ಶಾಪ ಕೊಡ್ತಕ್ಕಂಥ ಶಕ್ತಿ ಅವರಿಗಿತ್ತು. ಇವರು ದುರ್ವಾಸರನ್ನು ಕಂಡ್ರೆ ಎಲ್ಲರೂ ಗಡಗಡ ಹೆದರಿ ಹೋಗ್ತಾ ಇದ್ರು. ದುರ್ವಾಸರನ್ನು ಕಂಡ್ರೆ ನಡೆಸ್ತಕ್ಕಂಥ ವ್ಯಕ್ತಿತ್ವ ಅಂಥ, ಒಂದು ಕಡೆಗೆ ಭಾರಿ ಸ್ಟ್ರಿಕ್ಟ್ ಅವರು ಮತ್ತು ಭಾರಿ ಕೇಪಬಲ್ ಕೂಡ ಹೌದು. ಅಂಥ ದುರ್ವಾಸರನ್ನು ದೇವರು ಹೇಗೆ ಸೋಲಿಸ್ತಾನೆ ನೋಡಬೇಕು. ಅಂಥ ದುರ್ವಾಸರ ಬಗ್ಗೆ ಹರಿವಂಶದಲ್ಲಿ ಬರುತ್ತೆ, ದುರ್ವಾಸರನ್ನು ಈ ಹಂಸ ಡಿಬಿಕರು ಬಹಳ ಹಿಂಸೆ ಮಾಡ್ತಾರೆ. ಹಂಸ ಡಿಬಿಕರು ಬಹಳ ರಾಕ್ಷಸರವರು, ಮಧುಕೈಟವರೇ ಹಂಸ ಡಿಬಿಕರ ಹುಟ್ಟಿರ್ತಾರೆ. ರಾಕ್ಷಸರಿಬ್ಬರು ಕೂಡ ದುರ್ವಾಸರ ಹತ್ರ ಹೋಗಿ ಎಷ್ಟು ಹಿಂಸೆ ಕೊಟ್ಟರು ಗೊತ್ತಾವ್ರು? ರುದ್ರದೇವರ ಅವತಾರ ಅವರು, ಪಾಪ ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟರು ಅಂದರೆ, ಅವರ ಋಷಿಮುನಿಗಳ ಏನಿದ್ವಲ್ಲ ಪದಾರ್ಥಗಳೆಲ್ಲ ಕಿತ್ಕೊಂಡು ಬಿಡ್ತಾರೆ ಅವರು. ಎಲ್ಲಿ ಬಂತು ಗೊತ್ತಾ? ಅವ್ರ ವಸ್ತ್ರಗಳನ್ನು ಅಪಹರಣ ಮಾಡ್ತಾರೆ. ಯೋಚನೆ ಮಾಡಿ, ದುರ್ವಾಸರ ವಸ್ತ್ರನ ಅಪಹರಣ ಮಾಡ್ತಾರೆ. ಆ ಹೊತ್ತಲ್ಲಿ ದುರ್ವಾಸರ ಏನು ಮಾಡಿದರು ಗೊತ್ತಾ? ಕೃಷ್ಣನ ಹತ್ರ ಹೋಗ್ತಾರೆ, ಕೃಷ್ಣ ನಾನು ಕಾಪಾಡಬೇಕು ಅಂತ ಹೋಗ್ತಾರೆ. ಈ ನಮ್ಮ ತಾರತಮ್ಯ ಕ್ಲಿಯರ್ ಆಗುತ್ತೆ. ದುರ್ವಾಸರು ರುದ್ರಾಂಶರು ಅನ್ನೋದಕ್ಕೆ ವಿವಾದನೇ ಇಲ್ಲ, ಎಲ್ಲರೂ ಶೈವರೆಲ್ಲ ಒಪ್ಪಿರತಕ್ಕಂಥ ಕಥೆ. ಅಂತ ದುರ್ವಾಸರು ಹಂಸ ಡಿಬಿಕರನ್ನು ನಿಗ್ರಹ ಮಾಡೋಕ್ಕಾಗೋದಿಲ್ಲ, ಯಾತಕ್ಕೆ ಅಂತ ಕೇಳಿದರೆ ಅವರು ವರ ಕೊಟ್ಟಿರ್ತಾರೆ. ಭಸ್ಮಾಸ್ತ್ರನ ವರ ಕೊಟ್ಟ ಮೇಲೆ ತಲೆ ಮೇಲೆ ಕೈ ಇಡ್ಲಕ್ಕೆ ಬಂದರೆ ಹೆಲ್ಪ್ಲೆಸ್ ಆಗ್ತಾರಲ್ಲ, ಹಾಗೆ ಯಾರಿಗೆ ತಾವೇ ವರ ಕೊಟ್ಟಿರ್ತಾರೆ ಅವರು ವಾಪಸ್ ತೊಗೊಳಕ್ಕಾಗೋದಿಲ್ಲ. ಅದನ್ನು ಕನಕದಾಸರು ಬರೀತಾರೆ, ಹಗೆಗಳಿಗೆ ವರ ವೀವರಿಬ್ಬರು ತೆಗೆಯಲರಿಯರು ಕೊಟ್ಟ ವರಗಳ. ವರ ಕೊಡ್ತಾರೆ, ಅದನ್ನು ವಿತ್ಡ್ರಾ ಮಾಡ್ಕೊಳಕ್ಕೆ ಅವರಿಗೆ ಆಗೋದಿಲ್ಲ. ಇಲ್ಲಿ ಅವ್ರಿಗೆ ರಕ್ಷಣೆ ಮಾಡಿದ್ದ್ಯಾರು? ಕೃಷ್ಣನ ಹತ್ರ ಬಂದ ಕೃಷ್ಣ ಹೇಳ್ತಾರೆ, ದುರ್ವಾಸರ ಯೋಚನೆ ಮಾಡಿಬಿಡಿ, ಅವ್ರು ವಸ್ತ್ರಗಳನ್ನು ಕೊಡ್ತಾರೆ ಕೃಷ್ಣ, ಅವ್ರು ಎಷ್ಟು ಜನಕ್ಕೆ ವಸ್ತ್ರ ಕೊಟ್ಟು ಕಳಿಸ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ, ದುರ್ವಾಸ ರೂಪದ ಹರಣನ್ನು ಉದ್ಧಾರ ಮಾಡಿದ್ದ ಕೃಷ್ಣ, ಅದಕ್ಕೆ ಹರಿ ಪರಹ ಅಂಬುದು ಪರತರಹ ಅಂಬುದು ಸಿದ್ಧವಾಯಿತು. ದುರ್ವಾಸ ರಕ್ಷಣೆ ಮಾಡಿದ ಮೇಲೆ ಇಂದ್ರಾದಿ ದೇವತೆಗಳೆಲ್ಲ ದುರ್ವಾಸರ ವಶ. ಹಿಂದೆ ಹೇಳಿದ್ದೆ, ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರುತ್. ಅಂಥವರಿಗೆ ರಕ್ಷಣೆ ಕೊಡಬೇಕಾದ್ರೆ ಯೋಗಕ್ಷೇಮಂ ಮಹಾಮ್ಯಂ ಅಂತ ಅವ್ರಿಗೆ ಹೇಳಬೇಕಾದ್ರೆ ಕೃಷ್ಣ ಯಾರು ಅಂತ ಗೊತ್ತಾಗುತ್ತಲ್ಲ. ಹೋಗಲಿ ಅವತಾರ ರೂಪ, ನಮ್ಮ ಜನ ಕೆಲವು ಪ್ರಶ್ನೆಗಳು ಮಾಡ್ತಾರೆ, ಇದೆಲ್ಲ ಸರಿನೇ. ಅವತಾರ ರೂಪದಲ್ಲಿ ಹಾಗೆ ಮಾಡಿದ್ದೆ, ನಟನೆ ಇರಬಹುದಲ್ಲ ಅಂತ ಅನ್ಕೋ, ನಟನೆ ಇರಬಹುದಲ್ಲ. ನಟನೆ ಒಂದು ಲಿಮಿಟ್ ಇರುತ್ತೆ, ನಟನೆಗೆ ಒಂದು ಹಂತ ಇರುತ್ತೆ, ಆಮೇಲೆ ನಟನೆ ಅಂತ ಕರಿಬಾರ್ದು. ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದಾರೆ, ಕೃಷ್ಣ ಕಾಪಾಡು ಅಂತ ಬಂದಿದ್ದಾರೆ, ಅದು ನಟನೆ ಅಂತ ಕರೆಯೋಕ್ಕಾಗೋದಿಲ್ಲ. ಹೋಗಲಿ, ಅವನು ಮೂಲ ರೂಪನೇ ನೋಡಿಬಿಡಿಬೇಕಾದ್ರೆ ಅವತಾರ ರೂಪದಲ್ಲಿ ಶಕ್ತಿ ಸ್ವಲ್ಪ ಕಡಿಮೆ ಆಗಿರುತ್ತೆ, ಅದಕ್ಕೆ ಸೋತ್ರ ಅಂತ ಯಾರು ಹೇಳೋದಾದರೆ ಮೂಲ ರೂಪಕ್ಕೆ ಹೋಗಿ. ರುದ್ರದೇವರಿದ್ದಾರೆ, ಭಸ್ಮಾಸುರನ ವರ ಕೊಡ್ತಾರೆ, ಅದೇನು ಅವತಾರ ಅಲ್ಲ, ಮೂಲ ರೂಪದಲ್ಲೇ ವರ ಕೊಡ್ತಾರೆ. ಅವನು ಒಬ್ಬ ರಾಕ್ಷಸ, ಸೈನ್ಯ ಕೂಡ ಅವನಿಗೇನು ಇಲ್ಲ, ಒಬ್ಬನೇ ರಾಕ್ಷಸ ಅಷ್ಟೇ. ಅವನು ಕೇಳಿದ ವರ, ಯಸ್ಯ ಪುಂಸಃ ಕರಂ ಶೀರ್ಷ್ಣಿ ದಾಸ್ಯೇ ಸಮ್ರಿಯತಾಮಿತಿ, ಯಾರ ಪುರುಷರ ತಲೆ ಮೇಲೆ ಕೈ ಇಡುತ್ತೇನೋ ಅವನು ಸತ್ತು ಹೋಗ್ಬೇಕು. ತಥಾಸ್ತು ಅಂದರು, ಇವ್ರ ತಲೆ ಮೇಲೆ ಕೈ ಇಡಕ್ಕೆ ಬಂದ. ಆ ಕ್ಷಣಕ್ಕೆ ಅವ್ರು ಎಷ್ಟು ಗಾಬರಿ ಆಯಿತು ಅಂದರೆ, ಏನು ಮಾಡಿದ ತಕ್ಷಣಕ್ಕಾಗ್ತಾ ಇಲ್ಲ, ವರ ಕೊಟ್ಬಿಟ್ಟಿದ್ದಾರೆ ಈಗಾಗಲೇ. ಆಗ ಏನು ಏನಂದ್ರೆ ತಲೆ ಮೇಲೆ ಕೈ ಇಡ್ತೀರಿ ಅಂತ ಹೇಳಿದ್ದ. ಅವನ ಉದ್ದೇಶ ಎರಡು, ಅವ್ರನ್ನ ಕೊಲ್ಲಬೇಕು, ಪಾರ್ವತಿಯನ್ನು ತಾನು ಪಡಿಬೇಕು ಅಂತ ರಾಕ್ಷಸ ಇದ್ದಾರೆ. ವರ ತಗೊಂಡು ಅನ್ನ ಇಟ್ಟ ಮನೆಗೆ ಕಣ್ಣು ಹಾಕ್ತಾರೆ ಅಂತಾರಲ್ಲ, ಆ ಕೇಸ ಹೊತ್ತು ಆ ವೃದ್ಧದ ಓಡಕ್ಕೆ ಶುರು ಮಾಡ್ತಾರಾಗ. ಪಲಾಯನ ಮಾಡಿದ್ದು ಅವನಿಂದ ಅವನು ನೋಡ್ತಾನೆ. ಕೆಲವರು ಪ್ರಶ್ನೆ ಕೇಳ್ಬೋದು, ದೈತ್ಯನಿಗೆ ಓಡೋ ಶಕ್ತಿ ಬಂತ ಅಂದರೆ, ಯಾವಾಗ ಕೈ ಬಿಡೋ ಶಕ್ತಿ ಕೊಟ್ಟರೋ ಅದು ಯೂಸ್ ಮಾಡೋ ಶಕ್ತಿನೂ ಕೊಟ್ಟಾಗಾಯಿತು. ಇವತ್ತು ಕ್ಲರ್ಕ್ ಇರಬಹುದು, ಡೆಲ್ಲಿಗೆ ಹೋಗುವ ಅಂತ ಕೇಳಿದರೆ ಟೀ ಕೂಡ ಕೊಡ್ತಾರೆ ಅಂತ ಅರ್ಥ ಅಲ್ಲ ಆ ಟೈಪ್. ಅವನ ಹತ್ರ ದುಡ್ಡಿಲ್ಲ, ಇವ್ರು ದುಡ್ಡು ಕೊಟ್ಟು ಕಳಿಸ್ತಾರಲ್ಲ ಆ ಟೈಪ್. ಆರ್ಡ್ರ್ ಪಾಸ್ ಆಯಿತು ಅಂದರೆ ಎಲ್ಲ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಬೆನಿಫಿಟ್. ಅವರಿದ್ದು ಮನೋನಿಯಾಮಕರು, ಅವರು ಸಾಮಾನ್ಯನಲ್ಲ. ಮತ್ತೆ ಎಷ್ಟು ಜೋರ ಕೊಡ್ತಾರೆ ಗೊತ್ತೋ, ಅವರು ಮನಸ್ಸಿನ ವೇಗದಲ್ಲಿ ಓಡ್ತಾರೆ, ಅವ್ರನ್ನೂ ಫಾಲೋ ಮಾಡ್ತಾರೆ. ಓಡೋದ್ರಲ್ಲೂ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ, ಹೊರ ತಗೊಳ್ಳಿ ವಾಪಸ್ಕೊಳ್ಳೋಕ್ಕೂ ಆಗಲಿಲ್ಲ. ಮಧ್ಯೆ ನಿಂತಿದ್ದು ಯಾರಿಗೂ ಅಂತ ಕೃಷ್ಣ ಅವರು ಹೇಳಿ ಓಂ ಅಂತ ಓಡಿದ್ರಂತೆ. ಅಲ್ಲೂ ಕೂಡ ಸ್ಪಷ್ಟವಾಗಿ ಒಂದು ಮಾತಾಡ್ತಾರೆ, ಓಂ ಓಂ ಅಂತ ಓಡ್ತಾರೆ. ಓಂ ಅಂದರೆ ಏನು ಗೊತ್ತಾ ಅರ್ಥ? ಓಂ ಅಂದರೆ ನಾರಾಯಣ, ಓಂ ಅಶೇಷ ಗುಣಾಧಾರ, ಗುಣಪೂರ್ಣರಾದ ನಾರಾಯಣ ಅಂತ ಓಂಕಾರಕ್ಕೆ ಹೆಸರು. ಪ್ರಣವ ಸರ್ವವೇದೇಶು ಭಗವಂತ ಗೀತೆಯಲ್ಲಿ ಹೇಳುತ್ತಾರೆ. ನಾರಾಯಣನ ಕರೀತಾರೆ, ತಕ್ಷ್ಟ ಬರ್ತಾನೆ ಭಗವಂತ, ಮಧ್ಯೆ ನಿಂತ್ಕೊಳ್ತಾನೆ, ನೀವು ಹೋಗಿ ಅಂತ ಕಳಿಸ್ತಾನೆ. ಮುಂದಿನ ಕಥೆ ನಮಗೆ ಗೊತ್ತು, ಹೇಗೆ ಗೆಲ್ತಾರೆ ಅವನನ್ನು. ಇವ್ರು ಏನು ಇವರು ಕೈಲಾಗಿ ಎಫರ್ಟ್ಲೆಸ್ ಆಗಿ ಎತ್ತಿ ಗೆಲ್ತಾರೆ. ಮತ್ತೆ ಎಫರ್ಟ್ಲೆಸ್ ಆಗಿ ಏನಯ್ಯ, ಏನು ವಿಷಯ ನಿಂದು? ವರ ಕೊಟ್ಟರು, ಅದಕ್ಕೇನು ಮಾಡಬೇಕಾಗಿತ್ತು? ಪರೀಕ್ಷೆ ಮಾಡ್ಲಿಕ್ಕೆ ಹೋದೆ. ಏನು ಬೇಕಾಗಿತ್ತು ನನಗೆ? ತಲೆ ಬೇಕಾಗಿತ್ತು ಅಷ್ಟೆ, ಪರೀಕ್ಷೆ ಮಾಡ್ಲಿಕ್ಕೆ ತಲೆ ಬೇಕಾಗಿತ್ತು. ಅವ್ರಿಗೆ ಗೊತ್ತಾಗಿ ತಲೆ ಮೇಲೆ ಕೈ ಇಡ್ತೇನೆ, ಪಾರ್ವತಿ ಬೇಕು ಅಂತ ಬಾಯಿಲ್ ಅನ್ನೋದಿಲ್ಲ, ಪರೀಕ್ಷೆ ಮಾಡ್ತೇನೆ, ಇವ್ರ ಮೇಲೆ ಟೆಸ್ಟ್ ಮಾಡೋದು. ಪರೀಕ್ಷೆ ಮಾಡೋಕ್ಕೆ ತಲೆ ಬೇಕು ತಾನೆ, ನಿನ್ನ ತಲೆ ಇಲ್ವಾ, ನೀನೇ ಇಟ್ಕೊಳ್ಬಾರ್ದೆ ಅಂತ ಕೇಳಿದ್ವಿ. ಪರಮಾತ್ಮ ನಿನ್ನ ತಲೆ ಇಲ್ವಾ? ಇಲ್ಲ ಅಂತಾನೆ ಅರ್ಥ, ತಲೆ ಇದ್ರೆ ವರನೂ ಕೇಳ್ತಿದ್ದಿಲ್ಲ, ಇಟ್ಕೊತಾ ಇರಲಿಲ್ಲ, ತಲೆ ಇಲ್ವಾ, ಇಟ್ಕೊಂಡ್ರೆ ಆಯ್ತಲ್ಲ. ಅವ್ರು ಅನ್ಕೊಂಡು ಹೌದು, ಅಲ್ಲಿ ಸುಲಭ ಅನ್ಕೊಂಡಂತ ಪಾಪಿಷ್ಟ, ಅವನು ಇಟ್ಕೊಂಡೇ ಬಿಟ್ಟಂತೆ. ಅಂತ ಮೋಹನ ಮಾಡ್ತಾನೆ ಭಗವಂತ ಅಂದರೆ ನಂಬಲಿಕ್ಕೆ ಸಾಧ್ಯ. ಬುದ್ಧ ಅವತಾರದಲ್ಲಿ ಮೋಹನ ಮಾಡಲಿಲ್ಲ, ಜಗತ್ತನ್ನ ಸುಳ್ಳ ಅಂತ ನಂಬಿದ್ರೆ ಜನ, ಎಲ್ಲ ಶೂನ್ಯ ಅಂತ ನಂಬಿದ್ರು. ದೇವರು ಕೆಲವು ಹೇಳಿದ್ರೆ ಏನು ಹೇಳಿದ್ರು ನಂಬ್ತಾರಲ್ಲ, ತಾವು ಕೈ ಇಟ್ಕೊಂಡೇ ಬಿಡ್ತಾನೆ, ಬ್ಲಾಸ್ಟ್ ಆಗೋಗ್ತಾನೆ. ಭಾಗವತ ಕೊನೆ ಹೇಳ್ತದೆ, ಇದು ನಾಟಕ ಅಂತ ಹೇಳೋದಿಲ್ಲ, ಮೋಚಿತ ಸಂಕಟ ಶಿವಃ. ಭಾಗವತದವಾಗಿ ಎಲ್ಲರೂ ಅವರೇ ಪ್ರಿಂಟ್ ಮಾಡಿಸಿರೋ ಭಾಗವತದಲ್ಲಿ ಸಿಗುತ್ತೆ. ಇವತ್ತು ನಮ್ಮವ್ರು ಪ್ರಿಂಟ್ ಮಾಡಿಸಿರೋದು ಕಡಿಮೆ, ಪುರಾಣಗಳು ನಮ್ಮವರು ಜಾಸ್ತಿ ಮಾಡಿಸಿಲ್ಲ, ಅವರು ಎಲ್ಲ ಮಾಡಿಸಿ ಹಾಕ್ಬಿಟ್ಟಿದ್ದಾರೆ ಬೇರೆಯವರೆಲ್ಲ ಕೂಡ. ಎಲ್ಲ ಪುರಾಣ ಸಿಗಬೇಕು ಅಂತಿದ್ದರೆ ಮಾಧ್ವರು ಮಾಡಿದ ಪುರಾಣ ಅಂತ ಸಿಗೋದಿಲ್ಲ. ಪುರಾಣ ಹೇಳೋದು ಮಾಧ್ವರ್ಯ, ತಮಾಷೆ ಅಂದರೆ ಪುರಾಣ ಹೇಳೋದು ಮಾಧ್ವರ್ಯ, ಪ್ರಿಂಟ್ ಮಾಡಿಸೋದು ಇನ್ನೊಬ್ಬರಾಗಿಬಿಟ್ಟಿದೆ. ಅದಕ್ಕೆ ತಪ್ಪು ತಪ್ಪು ಪ್ರಿಂಟ್ ಮಾಡಿಸ್ತಾರೆ ಅವರು. ಅದರಲ್ಲಿ ಇವತ್ತು ನೋಡಿದರೆ ನಿಮಗೆ ಸ್ಪಷ್ಟ ಕಾಣಿಸ್ತಾ ಇದೆ, ಎಂಥ ಆಶ್ಚರ್ಯ ಗೊತ್ತಾ? ಪರಮಪೂಜ್ಯ ಶ್ರೀಪಾದಂಗಳವರ ಕೆರಡು ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಸ್ವತಃ ಶೈವರು ಒಪ್ಪಿರ್ತಕ್ಕಂತಹ ಶೈವ ಸರ್ವೋತ್ತಮ ದೇವತೆ ಅವರಿಗೆ ಶಿವ ಅಂತ ಶಿವನನ್ನು ಕೂಡ ಮೋಚಿತ ಸಂಕಟಾತ್ ಶಿವ. ಆ ಸಂಕಟ, ಸಂಕಟ ಅಂದರೆ ಅಸಾಧ್ಯವಾದ ಸಂಕಟ, ಅದು ಪ್ರಾಣ ಸಂಕಟನೇ ಆ ಲೆಕ್ಕದಲ್ಲಿ. ತಲೆ ಮೇಲೆ ಕೈ ಇಟ್ಟ ಅಂತ ಹೇಳಿದರೆ ರುದ್ರದೇವ ತಮ್ಮದೇ ವರದಿಂದಾಗಿ ಅಪಾಯ ಇತ್ತು. ಅದನ್ನು ಕೃಷ್ಣ ಲೀಲಾಜಾಲವಾಗಿ ಪರಿಹಾರ ಮಾಡ್ತಾ ಏನು ಮಾಡಿದ ಅಂಬುದನ್ನು ಭಾಗವತ ವರ್ಣನೆ ಮಾಡಿತು. ಮೋಚಿತ ಸಂಕಟಾತ್ ಶಿವ. ರುದ್ರದೇವರು ಸಂಕಟದಿಂದ ಬಿಡುಗಡೆಯನ್ನು ಹೊಂದಿದ್ರಲ್ಲ, ಹೊಂದಿಸಲ್ಪಟ್ಟರು, ಅವರೇ ಹೊಂದಿದ್ರಲ್ಲ, ಕೃಷ್ಣನಿಂದ ಬಿಡುಗಡೆಯನ್ನು ಕಂಡರು ಅಂತ ಹೇಳಿದಾಗ, ಮೋಚಿತನಾದ ಇವರು ಸರ್ವೋತ್ತಮ ಆಗೋದಿಲ್ಲ, ಮೋಚಕನಾದ ಅವನು ಸರ್ವೋತ್ತಮನಾಗ್ತಾನೆ. ಅದು ರುದ್ರದೇವರಿಗೆ ಭವ ಅಂತಾನೆ ಹೆಸರು. ಆ ಭವ ವಾಚ್ಯರ ರುದ್ರದೇವರ ಈ ಭವ, ಆ ಸಂಸಾರದ ಸಂಕಷ್ಟವನ್ನೇ ಕೃಷ್ಣ ಪರಿಹಾರ ಮಾಡಬೇಕಾದ್ರೆ ಕೃಷ್ಣ ಸರ್ವೋತ್ತಮ ಅನ್ನೋದಕ್ಕೆ ಬೇರೆ ಸಾಕ್ಷ್ಯವೇ ಬೇಕಿಲ್ಲ. ಭಾಗವತಾದಿ ಪುರಾಣಗಳ ದೊಡ್ಡ ಸಂದೇಶವೇ ಅದು. ಮೊದಲೇ ಹೇಳಿದಂತೆ ಇದು ಎಲ್ಲರೂ ಪ್ರಿಂಟ್ ಮಾಡಿಸಿರ್ತಕ್ಕಂಥ, ಭಾಗವತದಲ್ಲಿ ಸಿಗ್ತಕ್ಕಂಥ ವಾಕ್ಯ. ಎಲ್ಲ ಪುರಾಣಗಳನ್ನು ಅನೇಕರು ಪ್ರಿಂಟ್ ಮಾಡಿಸಿದ್ದಾರೆ. ಇದು ನಮ್ಮ ವಿಶೇಷವಾಗಿ ಇವತ್ತಿನ ದಿವಸಗಳಲ್ಲಿ ವೆಂಕಟೇಶ್ವರ ಸ್ಟೀಮ್ ಪ್ರೆಸ್ ಫುಲ್ ಮಾಡಿಸಿದ್ದಾರೆ, ಈ ನಾಗ್ ಪಬ್ಲಿಷರ್ಸ್ ಫುಲ್ ಮಾಡಿಸಿದ್ದಾರೆ. ಹಿಂದೆ ಲಲ್ಲಲಾಲ್ ಮೋರ್ ಅಂಥೇಳಿ ಕಲ್ಕತ್ತಾದಿಂದ ಪೂರ್ತಿ ಮಾಡಿಸಿ ಫ್ರೀ ಕೊಟ್ಟರು. ಬಹಳ ಆಶ್ಚರ್ಯ ಅಂತ ಕೇಳಿದರೆ 18 ಪುರಾಣಗಳನ್ನು ಕೂಡ ಉಚಿತವಾಗಿ ಕೊಟ್ಟಿದ್ದು ಆ ಕಲ್ಕತ್ತಾ ನಂದಲಾಲ್ ಮೋರ್ ಅಂತ ಹೇಳಿ ಒಳ್ಳೆ ಪ್ರಿಂಟ್ ಬಂದೆ, ಭಾರಿ ಒಳ್ಳೆ ಪ್ರಿಂಟ್ ಅದು. ಸುಮಾರು 70-80 ವರ್ಷಗಳ ಹಿಂದೆ ಎಲ್ಲ ಪುರಾಣಗಳನ್ನು ಮಾಡಿಸಿ, ಭಾಳ ಪತ್ರಾತ್ಮಕ ಅಲ್ಲ, ಒಳ್ಳೆ ಬೌಂಡ್ ಬುಕ್ಕುಗಳವೆಲ್ಲ ಕೂಡ ಒಳ್ಳೆ ಪೇಪರಲ್ಲಿ ಮಾಡಿಸಿ ಫ್ರೀ ಕೊಟ್ಟರು ಅದು. ಆದರೆ ಒಂದು ದೋಷ ಅಂತ ಹೇಳಿದರೆ ಅದರಲ್ಲಿ ಶುದ್ಧ ಪಾಠ ಸಿಗೋ ಸಾಧ್ಯತೆ ಇಲ್ಲವೇ ಇಲ್ಲ. ಅದು ನಮ್ಮಲ್ಲಿ ಪುರಾಣ ಪ್ರಿಂಟ್, ನಮ್ಮಲ್ಲಿ ಭಾಗವತ ಒಂದು ಪ್ರಿಂಟ್ ಆಗಿದೆ, ಮತ್ತು ವಿಷ್ಣು ಪುರಾಣ ಆದರೆ ಸ್ವಲ್ಪ ಸ್ವಲ್ಪ ಭಾಗ ಪ್ರಿಂಟ್ ಆಗಿವೆ ಅಷ್ಟೇ ಹೊರತು, ಸಮಗ್ರ ಪುರಾಣ ವೈಷ್ಣವ ಪಾಠ ಅಂತ ನಮಗೆ ಸಿಗೋದಿಲ್ಲ. ಅವರು ಮಾಡಿಸಿದ್ದಾರೆ, ಅದರಲ್ಲೇ ವಾಕ್ಯ ಸಿಗುತ್ತೆ ಅಂತ ಹೇಳಿದರೆ ಬೇರೆ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ. ಅವರದೇ ಪ್ರತಿಗಳಲ್ಲಿ ಅವರೇ ಪ್ರಿಂಟ್ ಮಾಡಿಸಿದ್ರಲ್ಲಿ ಎಲ್ಲ ವಾಕ್ಯ ಹಾಗೆ ಸಿಗುತ್ತೆ. ಮೋಚಿತಃ ಸಂಕಟಾತ್ ಶಿವ. ಆ ಹಿನ್ನೆಲೆಯಲ್ಲಿ ರುದ್ರದೇವರ ಮೋಚಕನಾದಂಥ ಭಗವಂತ ಸರ್ವೋತ್ತಮ ಅಂತ ಹೇಳೋದಕ್ಕೆ ಸಾಕ್ಷಿಯಾಯಿತು. ಇದು ರುದ್ರಾದಿ ದೇವತೆಗಳಿಗೂ ಕೂಡ ಬಹಳ ದೊಡ್ಡ ದೇವತೆ ಯಾರು ಅಂದರೆ ಪರಾತ ಮಹಾಲಕ್ಷ್ಮಿ ಹೆಸರು. ಮೊನ್ನೆ ಹೇಳಿದಂತೆ ಮತ್ತ ಪರತರಬ್ನಾಣ್ಯತ ಕಿಂಚಿದಸ್ತಿ ಧನಂಜಯ, ಈ ಶ್ಲೋಕಕ್ಕೆ ಅರ್ಥ ಬರುತ್ತೆ. ಶ್ರೀಮದಾಚಾರ್ಯರು ಎಷ್ಟು ವಿಭಾಗಗಳನ್ನು ಮಾಡ್ತಾರೆ, ಅವರತರರು, ಅವರರು, ಆಮೇಲೆ ಪರಾಭಾಸರು, ಪರರು, ಇಷ್ಟು ಭಾಗ ಮಾಡಿ ಪರತರ ಆದರೆ ನಾರಾಯಣ ಅಂತೇಳಿ. ಅವರತರರು ತಮೋಯೋಗ್ಯ ಜೀವರು, ಅವರರು ಸಾತ್ವಿಕ ಜೀವರು, ಆಮೇಲೆ ಪರಾಭಾಸರು ಮುಕ್ತರು, ಪರ ಅಂದರೆ ಮಹಾಲಕ್ಷ್ಮಿ, ಪರತರ ಆದರೆ ನಾರಾಯಣ. ಈಗ ಈ ಶ್ಲೋಕದಲ್ಲಿ ಅರ್ಥ ಬಂತು, ಶ್ರೀಮನ್ಮಧ್ವಮತೆ ಹರಿಹಿ ಪರತರಹ, ಪರಾ ಮಹಾಲಕ್ಷ್ಮಿ, ಪರತರ ನಾರಾಯಣ, ಲಕ್ಷ್ಮೀಪತಿ ನಾರಾಯಣ ಒಬ್ಬನೇ, ಇನ್ಯಾರಿಗೂ ಪ್ರಸಂಗ ಬಂದಿಲ್ಲ. ಅದನ್ನು ಸೀತಾ ಕಲ್ಯಾಣದಲ್ಲಿ ನೋಡ್ತೇವೆ, ಇನ್ಯಾರು ಸೀತಾಪತಿ ಆಗಲಿಲ್ಲ. ರುಕ್ಮಿಣಿ ಕಲ್ಯಾಣದಲ್ಲಿ ನೋಡ್ತೇವೆ, ರುಕ್ಮಿಣಿ ಪತಿ ಕೃಷ್ಣನೇ. ಅದು ಕಲ್ಯಾಣ ಸೀತಾ ಕಲ್ಯಾಣ ಸುಲಭಕ್ಕಾಗಿರಲಿಲ್ಲ, ಶಿವಧನಸ್ಸನ್ನು ಭಂಗ ಮಾಡಬೇಕಾಗಿತ್ತು. ಶಿವಧನಸ್ಸನ್ನು ಕಟ್ಟಿದರೆ ಮಾತ್ರ ಸೀತಾ ಕಲ್ಯಾಣ. ಅದನ್ನು ರಾಮದೇವರು ಕಟ್ಟಿದರು, ಲೀಲಾಜಾಲವಾಗಿ ಕಟ್ಟಿದರು. ಹಸನ್ ಪ್ರಗೃಹ್ಯತ ತ್ವಾಪಕರೇಣ ರಾಘವ, ಎಡಗೈಯಿಂದ ರಾಮದೇವರು ಎತ್ತಿದರು. ರಾವಣಾದಿಗಳು ಬ್ರಹ್ಮದೇವರ ವರ ರಾವಣನಿಗೆ, ಶಿವನ ವರ ಅಂತವನು ಎತ್ತಲಕ್ಕಾಗದೆ ಬಿದ್ದಿದ್ರು. ದಶಾನನಾದ್ಯಾಹ ಪತಿತಾ ವಿಮೂರ್ಛಿತಾಹ, ಅವ್ರು ಎತ್ತಲಕ್ಕಾಗದೆ ಬಿದ್ದರು ಅಲ್ಲ, ಎಚ್ಚರ ತಬ್ಬಿದ್ದರು. ಬ್ರಹ್ಮನ ಕೈಲಾಸರೇ ಎತ್ತಕ್ಕೆ ಹೋಗಿದ್ದವನು, ರಾವಣ ಕೈಲಾಸ ಎತ್ತಕ್ಕೆ ಹೋಗಿದ್ದವನಿಗೆ ಶಿವಧನಸ್ಸು ಎತ್ತಲಕ್ಕಾಗಲಿಲ್ಲ, ಬಿದ್ದ. ಅಷ್ಟೇ ಅಲ್ಲ, ಮೂರ್ಛಿತರಾದರು, ಬೆವತರು ಓಡೋದ್ರಲ್ಲಿಂದ ಕೂಡ. ಅಂತಂದರೆ ರಾಮದೇವ ಎಡಗೈಲಿ ಎತ್ತಾ ಇದ್ದಾರೆ. ರುದ್ರದೇವರ ಧನಸ್ಸು ಪರಮಾತ್ಮ ಎಡಗೈಗೆ ಸಾಟಿ ಅಂದರೆ ಎಷ್ಟು ದೊಡ್ಡವರು ಅಂತ ಅರ್ಥ ಆಯ್ತಲ್ಲ. ಹಸನ್ನ ಪೂರ ಎದ್ದ ಭಾರಿ ಶಕ್ತಿ ಹಾಕಕ್ಕೆ ಹೋಗಲಿಲ್ಲ, ನಗನಗತ್ತಾಗಿ ಮಾಡಿದರಂತೆ. ಹಾಗೆ ಪಟ್ಟತ್ತ ಮುರಿದು ಆ ಶಬ್ದಕ್ಕೆ ಮೂರು ಲೋಕದ ಜನ ಮೂರ್ಛಿತ್ರ, ಅಂಥ ಒಂದು ಶಬ್ದ ಬಂತದ್ದು. ರಾಮದೇವರು ಹೇಗೆ ಮಾಡಿರಬೇಕು, ಎಂಥ ಸಾಮರ್ಥ್ಯ ಇರಬೇಕು. ಆ ಧನುಸ್ಸಿನ ಶಬ್ದ ಅಲ್ಲ, ರಾಮದೇವರ ಶಕ್ತಿಯ ಶಬ್ದ ಅದು. ಶಕ್ತಿಯ ಶಬ್ದ ಹಾಗಾಗಿ ಬಿಟ್ಟು ಮುರಿದು ಹೋಗೋದು. ಶಿವಸಂದರ್ಭಂಗ ಇಲ್ಲಿ, ಶಿವಸಂದರ್ಭಂಗ ರಾಮರೂಪದಿಂದ, ಪಾಶುಪದ ಭಂಗ ವೇದವ್ಯಾಸ ರೂಪದಿಂದ. ಶಿವನ ಮತವನ್ನು ಅಲ್ಲಿ ಭಂಗ ಮಾಡ್ತಾರೆ, ಶಿವನ ಧನುಸ್ಸನ್ನು ಇಲ್ಲಿ ಭಂಗ ಮಾಡ್ತಾರೆ. ಧನುಸ್ಸು ಅಂದರೆ ಮನಸ್ಸು, ಮನಸ್ಸು ಅಂದರೆ ಅವರ ಮನಸ್ಸಿಂದ ಹೇಳಿದ ಶಾಸ್ತ್ರ, ಅದು ಕಲ್ಪಿತ ಪ್ರಜ್ಞಾವಾದ ಇದ್ದಾಗೆ ರಾಮದೇವ ವೇದವ್ಯಾಸರು ಮಾಡ್ತಾರೆ. ಸೊ ವೇದವ್ಯಾಸರು ರಾಮದೇವರಾಯ್ತೀಗ. ಶಿವಚಂದ್ರ ಭಂಗ ಮಾಡಿದ ಇವರೇ ಪತ್ಯುರ ಅಸಾಮಂಜಸ್ಯಾತ್ತಂತೆ ಭಂಗ ಮಾಡ್ತಿರೋದ್ರಿಂದ ವೇದವ್ಯಾಸ ರೂಪದಲ್ಲಿ ರಾಮಾವತಾರದ ಕಾರ್ಯವನ್ನು ಕಾಣ್ತೇವೆ. ವೇದವ್ಯಾಸ ರೂಪದಲ್ಲಿ ರಾಮಾವತಾರದ ಕಾರ್ಯ, ಅದೇ ರೀತಿಯಲ್ಲಿ ಕೃಷ್ಣಾವತಾರದಲ್ಲೂ ಕೂಡ ವೇದವ್ಯಾಸ ರೂಪದ ಕಾರ್ಯ. ಅವು ಶಿವಧನು ಭಂಗನೇ. ಮತ್ತೆ ಕಂಸನಲ್ಲಿದ್ದ ಧನುಸ್ಸು ಕೂಡ ಶಿವನಿಂದಾಗಿ ಇದ್ದ ಧನುಸ್ಸು, ಅದನ್ನು ಭಂಗ ಮಾಡ್ತಾರೆ. ಕೃಷ್ಣ ಲೀಲಾಜಾಲ ಭಂಗ ಮಾಡ್ತಾನೆ. ಧನುರುತ್ಸವ ಆ ಕಂಸನಿಗೆ ಅದು ಮರಣ ಸೂಚಕವಾದಂಥ ಮರಣ ಮೃದಂಗ ಆದಾಗ ಎರಡು ರೂಪದಲ್ಲಿ ಮಾಡಿ ತೋರಿಸ್ತಾ, ತನ್ನ ರೂಪರೂಪಗಳಿಗೆ ಭೇದ ಇಲ್ಲ ಅಂತ ರಾಮದೇವರು ತೋರಿಸಿದರು. ಕೃಷ್ಣ ತೋರಿಸಿದ ಈ ರೀತಿಯಾದಂಥ ವ್ಯತ್ಯಾಸ ಇಲ್ಲ ಅಂತ ಬೇರೆಯವರಿಗೆ ಹೇಳೋದಕ್ಕೆ ಬರೋದಿಲ್ಲ, ದೇವರಿಗೆ ಮಾತ್ರ ಇರತಕ್ಕಂಥದ್ದು. ಅದಕ್ಕೆ ಪರತರಹ, ಪರಾ ಮಹಾಲಕ್ಷ್ಮಿ, ಪರತರ ನಾರಾಯಣ. ಪರತರ ಅಂತ ಹೇಳಿದ್ರಿಂದ ನೀವು ಸ್ವಾರಸ್ಯ ಗೊತ್ತಾಯ್ತು. ಪರತಮ ಹೇಳಕ್ಕೆ ಇನ್ನೊಬ್ಬ ಪರತರನೇ ಇಲ್ವಲ್ಲ, ಇಬ್ಬರೇ ಇರೋರು ಅಂತ ಹೇಳಿದಾಗ ಪರ ಪರತರ, ಪರತಮನೇ ಪರತರನೇ ಪರತಮ. ಆಚಾರ್ಯ ಹೇಳಿದ್ದಾರೆ, ಯತ್ರೋಭಯೋ ಪ್ರಯೋಗೋನ ತತ್ರ ಏಕಾರ್ಥವು ತರಪ್ತಮೋ. ಎಲ್ಲಿ ಎರಡೂ ಪದಗಳು ಒಂದಿಗೆ ಉಪಯೋಗಿಸಿಲ್ಲ, ತರಪ್ತಮಪಗಳು, ಆ ಎರಡಕ್ಕೂ ಒಂದೇ ಅರ್ಥ, ಎರಡಕ್ಕೂ ಒಂದೇ ಅರ್ಥ ಅಂತ ಹೇಳಿದ್ರಿಂದ ಪರತರ ಅಂದರೆ ಪರತಮ ಅಂತಲೇ. ಪರಾ ಮಹಾಲಕ್ಷ್ಮಿ. ಆಮೇಲೆ ರುಕ್ಮಿಣಿ ಕಲ್ಯಾಣ ಸುಲಭಕ್ಕಾಗ ಇರಲಿಲ್ಲ, ಜರಾಸಂಧ ಅಡ್ಡಿಯಾಗಿ ಕೂತಿದ್ದ. ಅದಕ್ಕೆ ಅವನೇ ಬ್ರಹ್ಮದೇವರವರ, ರುದ್ರದೇವರವರ, ದುರ್ವಾಸರವರ, ಚಡ್ಡ ಕೌಶಿಕರವರ ನಾಲ್ಕು ವರ ಇತ್ತವನು. ಅವನು ಅಪೋಸ್ ಮಾಡಕ್ಕೆ ನಿಂತುಬಿಟ್ಟಿದ್ದಾನೆ ಎದುರುಗಡೆ. ಏನಾದರೂ ರುಕ್ಮಿಣಿಯರು ಕೊಡಬಾರದು ಅಂತೆ. ಕೃಷ್ಣ ಏನು ಮಾಡ್ತಾನೆ, ಲೀಲಾಜಾಲವಾಗಿ ಬರ್ಕೊಳ್ತಾನೆ, ಲೀಲಾಜಾಲವಾಗಿ ಆ ಸೈನ್ಯವನ್ನು ಸೋಲಿಸ್ತಾನೆ, ರುಕ್ಮಿಣಿಯನ್ನು ಮದುವೆ ಆಗ್ತಾನೆ. ಇದೇನು ತೋರಿಸ್ತಾ ಇದೆ ಮತ್ತೆ, ರುಕ್ಮಿಣಿ ಕಲ್ಯಾಣದ ಕಥೆಯು ಹರಿಸರ್ವೋತ್ತಮತ್ವನೇ, ಸೀತಾ ಕಲ್ಯಾಣದ ಕಥೆಯೂ ಹರಿಸರ್ವೋತ್ತಮತ್ವನೇ. ಲಕ್ಷ್ಮೀಪತಿತ್ವ ಬಂತು, ಪರತರತ್ವ ಬಂತಾಗ, ಲಕ್ಷ್ಮೀಪತಿತ್ವ ಬಂದ ತಕ್ಷಣ ಪರತರತ್ವ. ಉಳಿದವರು ಯಾರು ಪರತರರಾಗೋದಿಲ್ಲ, ಏಕೆ ಪರ ಮಹಾಲಕ್ಷ್ಮಿಯ ಮೇಲೆ ಯಾರೂ ಇಲ್ಲ. ಅದರಿಂದಾಗಿಯೇ ನಾರಾಯಣನ ಹೊರತು ಯಾರೂ ಪರತರ ಶಬ್ದವಾಚ್ಯತ್ವ ಹೊಂದೋದೇ ಇಲ್ಲ. ಅದೇ ರೀತಿಯಲ್ಲಿ ಸತ್ಯಭಾಮ ಕಲ್ಯಾಣ ಹಾಗೇನೆ, ಇನ್ನು ಸಿನಿಮಾ ನಮಗೆ ಗೊತ್ತಿರೋ ಪದ್ಮಾವತಿ ಕಲ್ಯಾಣನೂ ಹಾಗೇನೆ. ಪರಮಾತ್ಮನ ಆ ಒಂದು ಮಹಿಮೆಗಳೆಲ್ಲ ಪರತರತ್ವ ಸೂಚಿಸ್ತಾ ಇದೆ. ಇದನ್ನು ನಾವು ರುಕ್ಮಿಣಿ ಕಲ್ಯಾಣದ ಕಥೆ ಹೆಣ್ಣು ಕಥೆಯನ್ನಾಗಿ ಹೇಳಬಾರದು, ಸೀತಾ ಕಲ್ಯಾಣ ಕಥೆಯನ್ನಾಗಿ ಹೇಳಬಾರದು, ಪರತರತ್ವವನ್ನು ಸಮರ್ಥನೆ ಮಾಡುತ್ತೆ ಅಂತ ಹೇಳಬೇಕು. ಪರತರತ್ವ ಸಮರ್ಥನೆ ಮಾಡಿದಾಗ ಆಗ ಅದು ಭಕ್ತಿಗೆ ಕಾರಣವಾಗಿ ಮೋಚಕವಾಗ್ತದೆ. ವಿಷ್ಣು ಸರ್ವೋತ್ತಮತ್ವಂತು ಸರ್ವದಾ ಪ್ರತಿಪಾದಯ, ಯಾವುದೇ ಕಥೆಯನ್ನು ಎದ್ದು ಕಾಣತಕ್ಕಂಥ ಅಂಶ ಪರತರತ್ವನೇ. ಇನ್ನೂ ಬಹಳ ಅರ್ಥ ಇದೆ ಅದಕ್ಕೆ. ಪರ ಸಂಪೂರ್ಣ ಗುಣ ಅಂತ ಹೇಳಿದ ಮೇಲೆ ದೋಷ ದೂರ ಅಂತ ಅರ್ಥ. ಗುಣಪೂರ್ಣತ್ವ ದೋಷ ದೂರತ್ವವನ್ನು ಸಹಜವಾಗಿ ತಿಳಿಸ್ತಾ ಇದೆ. ನಾರಾಯಣ ಪೂರ್ತಿ ಅನಂತಾನಂದ ಕಲ್ಯಾಣ ಪೂರ್ಣ ಅಂದರೂ ಒಂದೇ, ಅಶೇಷ ದೋಷ ದೂರ ಅಂದರೆ ಒಂದೇ. ಈ ಮುಖ ಆ ಮುಖ ಎರಡು ಮುಖ ಅಷ್ಟೇ, ಸೂ ಫೇಸಸ್ ಆಫ್ ದ ಸೇಮ್ ಕಾಯಿನ್ ಅಂತಾರಲ್ಲ ಹಾಗೆ. ಅದನ್ನು ಯೋಚನೆ ಮಾಡ್ತಾ ಹೋಗಬೇಕೀಗ. ದೋಷ ದೂರತ್ವವನ್ನು ಎಲ್ಲ ಅವತಾರಗಳಲ್ಲೂ ಕಾಣ್ತೇವೆ ನಾವು. ಮೇಲ್ನೋಟಕ್ಕೆ ದೋಷ ಕಾಣ್ತೇವೆ, ಆಮೇಲೆ ದೂರತ್ವ ಕಾಣ್ತೇವೆ. ರಾಮದೇವರ ಪ್ರತಿ ಹಂತದಲ್ಲೂ ಕೂಡ ಮೊದಲೇನು ಕಾಣಿಸ್ತೇವೆ ನಮಗೆ, ಸೀತಾದೇವಿ ವಿರಹದಿಂದ ದುಃಖಪಟ್ಟಾಗ ತೋರಿಸ್ತಾರೆ, ದೋಷ ದುಃಖಪಟ್ಟಾಗ ಕಾಣಿಸ್ತಾ ಇದೆ. ತಾನು ದುಃಖ ಇಲ್ಲ ಅಂತ ರಾಮದೇವರು ತಾವೇ ಬಾಯಿಬಿಟ್ಟು ಹೇಳ್ತಾರೆ ಆ ಮಾತನ್ನು. ಅದು ಮಾಯಾ ಸೀತೆ ಇತ್ಯಾದಿ ಕಥೆ ಹೇಳೋದು ಗೊತ್ತಿಲ್ಲ. ಅದು ಮಾಯಾ ಸೀತೆ ಯಾಕಂದರೆ ನಿಜವಾ ಸೀತೆ ಅಪಹರಣವಾಗಿಲ್ಲ, ರಾಮದೇವರು ದುಃಖನೇ ಇಲ್ಲ, ಅದು ಒಂದು ಕಥೆ ಇದ್ದೇ ಇದೆ. ಅದರ ಜೊತೆಗೆ ರಾಮದೇವರು ಹೇಳ್ತಾರೆ, ಸೀತಾದೇವಿ ನನ್ನ ಬಿಟ್ಟು ಇರಲಿಕ್ಕೆ ಸಾಧ್ಯವೇ ಇಲ್ಲ. ವಾಲ್ಮೀಕಿ ರಾಮಾಯಣದ ಮಾತು, ಅನನ್ಯಾ ಹಿ ಮಯಾ ಸೀತಾ ಭಾಸ್ಕರೇಣ ಪ್ರಭಾಯಥ. ರಾಮದೇವರ ಮಾತು, ಅನನ್ಯಾ ಹಿ ಮಯಾ ಸೀತಾ ಭಾಸ್ಕರೇಣ ಪ್ರಭಾಯಥ. ಅಂದರೆ ವಾಲ್ಮೀಕಿಯ ಮಾತಿನಲ್ಲೂ ಸ್ಪಷ್ಟ ಅರ್ಥ, ರಾಮ ಸೀತೆಯ ವಿಯೋಗ ಎಂದೆಂದೂ ಇಲ್ಲವೇ ಇಲ್ಲ. ದೃಷ್ಟಾಂತ, ಭಾಸ್ಕರೇಣ ಪ್ರಭಾ, ಸೂರ್ಯನ ಜೊತೆಗೆ ಸೂರ್ಯನ ಪ್ರಭೆ ಹೇಗೋ ನಂಜತಿ ಸೀತೆ ಆಗಿರ್ತಾಳೆ. ಈ ಮಾತು ತಿಳಿದವರಿಗೆ ಹಿಂದೆ ರಾಮಾಯಣಕ್ಕೆಲ್ಲ ಭಾಷ್ಯ, ರಾಮದೇವರೇ ಹೇಳಿದ ಅರ್ಥ, ಸೀತೆ ನಾನು ಬಿಟ್ಟೇ ಇಲ್ಲ, ನನ್ನ ಬಿಟ್ಟು ಸೀತೆಯೂ ಇಲ್ಲ ಅಂತ ಹೇಳೋದ್ರಿಂದ ರಾಮನ ಮಹಿಮೆ ಎಷ್ಟು ಗೊತ್ತಾಯಿತು. ಅದು ತೋರಿಸಿದ್ದು ಯಾತಕ್ಕೆ, ದೋಷವನ್ನು ಪ್ರದರ್ಶನ ಯಾತಕ್ಕೆ ಮಾಡ್ತಾನೆ ಅಂತ ಕೇಳಿದರೆ, ಅದನ್ನು ಕಂಡು ತಮಸ್ಸಿಗೆ ಹೋಗೋ ಜನ ಒಂದು ಗುಂಪಿದೆ, ಅಸುರ ಮೋಹನ. ಸರಿಯಾಗಿ ತಿಳ್ಕೊಂಡ್ರೆ ಮೋಕ್ಷ ಆಗುತ್ತೆ, ಮೋಕ್ಷ ಆಗಬಾರದು ಕೆಲವರಿಗೆ, ಯಾಕಂದರೆ ಮೋಕ್ಷ ಆಗಬಾರದು. ಆದ್ದರಿಂದಾಗಿಯೇ ಅವರು ತಪ್ಪು ತಿಳ್ಕೊಳ್ಳೋಕ್ಕೆ ಭಗವಂತ ತಾನು ಪ್ರದರ್ಶನ ಮಾಡಿ ತೋರಿಸ್ತಾನೆ. ಆಚಾರ್ಯರು ಅಲ್ಲಿ ವಿಶೇಷ ಅಂಶ ಎರಡು ಹೇಳುತ್ತಾರೆ. ಒಂದು ಅಂಶ, ಅಸುರರಿಗೆ ಮೋಹನವಾಗಬೇಕು, ಅವರು ತಮಸ್ಸಿಗೆ ಹೋಗಬೇಕು, ಮೋಕ್ಷಕ್ಕೆ ಹೋಗಬಾರದು. ತತ್ವ ನಿರ್ಣಯದಲ್ಲಿ ಮತ್ತು ಮಹಾಭಾರತ ತಾತ್ಪರ್ಯದಲ್ಲಿ ಯೋಗ್ಯರಿಗೂ ಕೂಡ ಅಸುರ ಮೋಹನ ಮಾಡ್ತಾರೆ ಅಂತ ಹೇಳಿದ್ದಾರೆ ಆಚಾರ್ಯರು. ಯೋಗ್ಯರಿಗೂ ಮೋಹನ ಮಾಡ್ತಾರೆ ಅಂತ ಹೇಳಿಬಿಡ್ತಾರೆ. ಆಗ ಅಲ್ಲಿ ವಾದಿರಾಜ ಸ್ವಾಮಿಗಳು ಇಲ್ಲಿ ಬರೀತಾರೆ, ಜಯತೀರ್ಥರು ಅಲ್ಲಿ ಬರೀತಾರೆ, ಯಾತಕ್ಕೆ ಯೋಗ್ಯರಿಗೆ ಮೋಹನ ಮಾಡ್ತಾನೆ ಭಗವಂತ ಅಂದರೆ, ವಿಳಂಬಾಯ, ಅವರಿಗೆ ಮೋಕ್ಷ ನಿಧಾನವಾಗಲಿಕ್ಕೆ ಹಾಗೆ ಮಾಡ್ತಾನೆ. ಅವರಿಗೆ ಮೋಕ್ಷ ಆಗಲೇಬಾರದು, ಇವರಿಗೆ ವಿಳಂಬ ಆಗಬೇಕು. ನಮಗೆ ಎಚ್ಚರಿಕೆ ಕೊಡ್ತಾರೆ, ದೇವ್ರ ಬಗ್ಗೆ ತಪ್ಪು ತಿಳ್ಕೊಳ್ಳುತ್ತಿದ್ದೇವೆ ಅಂದರೆ ಮೋಕ್ಷಕ್ಕೆ ಹೋಗಿ ತಡ ಆಗತ್ತೆ ಅಂತ ಅರ್ಥ, ಸರಿ ತಿಳ್ಕೊತಿದ್ದೇವೆ ಅಂದರೆ ಮುಂದೆ ಹೋಗ್ತಿದ್ದೇವೆ ಅಂತ ಅರ್ಥ. ಬಸ್ ಕೆಟ್ಟರೆ ಪ್ರಯಾಣ ಟೈಮ್ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತಲ್ಲ ಆ ಟೈಮ್. ಬಸ್ ಕೆಟ್ಟೋದ್ರೆ ಹೇಗೆ ನಮಗೆ ಇದಾಗುತ್ತೋ. ವೆಹಿಕಲ್ ನಾನ್ ಸ್ಟಾಪಾಗಿ ಹೋಗಬೇಕಾದ್ರೆ ದೋಷ ಇರಬಾರ್ದು, ದೇವ್ರ ಬಗ್ಗೆ ದೋಷ ಜ್ಞಾನ ಬರದಂತೆ ನೋಡ್ಕೋಬೇಕು ಯಾವಾಗಲೂ ಕೂಡ. ದೇವ್ರ ಬಗ್ಗೆ ಜ್ಞಾನನೇ ಪಡ್ಕೊಂಡಿಲ್ಲ, ಅವ್ರ ಸ್ಥಿತಿ ಹೇಗಿರಬಹುದು? ದೇವ್ರ ಬಗ್ಗೆ ಜ್ಞಾನ ಇದ್ದು ಸ್ವಲ್ಪ ದೋಷ ಜ್ಞಾನ ಬಂದ್ರೇ ನಮಗೆ ಅಪಾಯ ಇದೆ, ದೇವ್ರ ಬಗ್ಗೆ ಜ್ಞಾನನೇ ಇಲ್ಲ ಅಂತ ತಿಳ್ಕೊಂಡ್ರೆ ಎಷ್ಟು ಅಪಾಯ ಇದೆ ಎಂಬುದನ್ನು ಸರಿಯಾಗಿ ಗುರುತಿಸಿದರೆ ಪರತರ ದೋಷ ದೂರ ಅನ್ನೋ ಅರ್ಥ ತಿಳಿಯಿತು. ಅಲ್ಲಿ ಇನ್ನೂ ಬಹಳ ಸ್ವಾರಸ್ಯ ಇದೆ, ಮೊನ್ನೆ ಹೇಳಿದೆ ಅದರ. ಪರತರ, ಪರ ಶಬ್ದಕ್ಕೆ ಅನ್ಯ ಅಂತ ಇನ್ನೊಂದು ಅರ್ಥ ಇದೆ. ದೇವರ ಅನ್ಯ, ನಮ್ಮೆಲ್ಲರಿಗಿಂತ ಅನ್ಯ. ಉಪನಿಷತ್ ದೇವರ ಅನ್ಯ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ರು. ಅನ್ಯಮೀಶಂ, ಯಾವಾಗ ದೇವರನ್ನ ನಮ್ಮಿಂದ ಬೇರೆ ಅಂತ ತಿಳ್ಕೊತೀವಲ್ಲ ಅವಾಗ ಮೋಕ್ಷ ಆಗುತ್ತೆ ಅಂತ ಹೇಳಿದ. ನಮ್ಮಿಂದ ಒಂದೇ ಅಂತ ತಿಳ್ಕೊಬಾರ್ದು, ನಮ್ಮಿಂದ ಬೇರೆ ಅಂತ ತಿಳ್ಕೊಂಡ್ರೆ ಮಾತ್ರ ಮೋಕ್ಷ. ಪರಹ ಅಂದ್ರೆ ಅನ್ಯಹ, ಬರೀ ಅನ್ಯ ಅಲ್ಲ, ಅನ್ಯ ತರಹ ಅನ್ಯತಮಃ, ಅತ್ಯಂತ ಭಿನ್ನ. ದೇವರು ನಮಗಿಂತ ಬರೀ ಭಿನ್ನ ಅಲ್ಲ, ಅತ್ಯಂತ ಭಿನ್ನ. ಮೊನ್ನೆ ಹೇಳಿದ್ದೇನೆ ಬ್ರಹ್ಮವಾಯುಗಳು ಭಿನ್ನ, ಅದು ಅತ್ಯಂತ ಭಿನ್ನ ಅಂದರೆ ಯೋಗ್ಯತೆಯಲ್ಲಿ ಭೇದ ಇಲ್ಲ, ವ್ಯಕ್ತಿಗಳು ಬೇರೆ ಯೋಗ್ಯತೆಯಲ್ಲಿ ಭೇದ ಇಲ್ಲ. ಆದರೆ ಆಚಾರ್ಯ ಭಾತನ್ ಹೇಳ್ತಾರೆ, ವಾಯುರು ಹಿ ಬ್ರಹ್ಮತಾ ಮೇತಿ ತಸ್ಮಾತ್ ಬ್ರಹ್ಮೈವ ಸಸ್ಮೃತ. ವಾಯುದೇವರು ಬ್ರಹ್ಮದೇವರಾಗೋದ್ರಿಂದ ವಾಯುದೇವರು ಅಂತರೋದು ಬ್ರಹ್ಮದೇವರು ಅಂತ ಅರ್ಥ. ಬ್ರಹ್ಮದೇವರು ಅಂದರೆ ವಾಯುದೇವರು ಅಂತ ಅರ್ಥ. ವ್ಯಕ್ತಿಗಳು ಬೇರೆ, ಆದರೆ ಸಾಮ್ಯ ಇದೆ ಅವರೇ, ಸಂಪೂರ್ಣ ಸಾಮ್ಯ ಇದೆ. ದೇವರಲ್ಲಿ ಹಾಗಲ್ಲ, ನಮ್ಮಿಂದ ಭಿನ್ನ ಅಷ್ಟೇ ಅಲ್ಲ, ಪರತರಹ ಪರತಮಃ ಅತ್ಯಂತ ಭಿನ್ನನಾಗಿದ್ದಾನೆ. ಎಷ್ಟು ಭಿನ್ನನಾಗಿದ್ದಾನೆ ಅಂದರೆ ಆಚಾರ್ಯ ಐದು ಕಾರಣ ಕೊಡ್ತಾರೆ. ಮಹಾಭಾರತ ತತ್ವ ನಿರ್ಣಯದಲ್ಲಿ ಐದು ಕಾರಣ ಕೊಡ್ತಾರೆ. ಯತಏವ ಜಾತ್ಯ ಅರ್ಥಾತ್ ಶ್ರುತೇಶ್ಚ ಗುಣತಃ ನಿಜರೂಪತಶ್ಚ ನಿತ್ಯಾನ್ಯ ಏವ ಕಥಮಿಸ್ಮಿ ಸಾಹಿತ್ಯ ಆಚಾರ್ಯರ ಮಾತು. ಯತಏವ ಜಾತ್ಯ ಅರ್ಥಾತ್ ಶ್ರುತೇಶ್ಚ ಗುಣತಃ ನಿಜರೂಪತಶ್ಚ ನಿತ್ಯಾನ್ಯ ಏವ ಕಥಮಸ್ಮಿ ಸಾಹಿತ್ಯ ಪಿಷ್ಯಾ. ಅಂದರೆ ಜಾತಿಯಿಂದ ಬೇರೆ, ಜಾತಿಯಿಂದ ಬೇರೆ, ಸಬ್ಜೆಕ್ಟೇ ಬೇರೆ ಅಂದರೆ ಹಾಗೋ ಹಾಗೆ, ಜಾತಿಯಿಂದನೇ ಬೇರೆ, ಅರ್ಥಾತ್ ಸಾಮರ್ಥ್ಯನೇ ಬೇರೆ. ಶ್ರುತಿ ದ್ವಾಸುಪರ್ಣ ಸಯುಜಾ ಸಖಾಯ ಏಕೋ ನಾರಾಯಣ ಆಸಿ ನ ಬ್ರಹ್ಮಾನಂದ ಶಂಕರ ಹೇಳ್ತಾರೆ. ದೇವರ ಮಹಿಮೆ ಹೊಂದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಇದು ಅತ್ಯಂತ ವಿಶಿಷ್ಟರಾದ ಮಹಿಮಾ ಅಂತ ಸಾರಿ ಸಾರಿ ಹೇಳ್ತಾ ಇವೆ. ಅದಕ್ಕೆ ಪರತಮಃ ಅಂತ ಇದೆ. ಅರ್ಥಾತ್ ಶ್ರುತೇಶ್ಚ ನಿಜ ಶ್ರುತಿಗಳು ಹೇಳಿತು. ಗುಣತಃ ಅನಂತ ಗುಣ ಇರೋ ಪರಮಾತ್ಮ ಇಲ್ಲಿ, ನಾಲ್ಕಾರು ಗುಣ ಇರೋ ಜೀವ ಇಲ್ಲಿ. ನಾಲ್ಕಾರು ಗುಣ ಅದು ಸ್ವಲ್ಪ ಸ್ವಲ್ಪ ಇರೋ ಗುಣಗಳು, ಮತ್ತೆ ಜ್ಞಾನ ಸ್ವಲ್ಪ ಜ್ಞಾನ, ಬಲ ಸ್ವಲ್ಪ ಬಲ, ಎಲ್ಲ ಸ್ವಲ್ಪ ಸ್ವಲ್ಪ ಇದೆ. ದೇವರಲ್ಲಿ ಪೂರ್ಣ ಇದೆ, ಅಂಥದ್ದು ಅನಂತ ಗುಣಗಳಿವೆ. ಎಲ್ಲಿದ್ದೆಲ್ಲಿಗೆ ದೇವರಿಗೆ ನಮಗೂ ಸಂಬಂಧ ಯೋಚನೆ ಮಾಡಿ. ಅದಕ್ಕೆ ಅನ್ಯಹ ಅತ್ಯಂತ ಭಿನ್ನನಾಗಿದ್ದಾನೆ. ಈ ದೃಷ್ಟಿಯಲ್ಲಿ ಯಾವಾಗ ದೇವರು ಅನ್ಯ ಅನ್ಯ ಅಂತ ತಿಳಿತೇವಲ್ಲ, ಆವಾಗ ನಮಗೆ ಮೋಕ್ಷದ ದಾರಿ. ದೇವರು ನಾವೇ ಅಂತ ಹೇಳಿದ್ರೆ ಮೋಕ್ಷದ ದಾರಿ ಅಲ್ಲ, ದೇವರು ನಾವಲ್ಲ ಅಂತ ಹೇಳಿದ್ರೆ ಮೋಕ್ಷದ ದಾರಿ. ಇನ್ನೂ ತುಂಬ ಅರ್ಥ ಇದೆ. ಪರತರಹ, ಈ ಮಾಯಾವಾದಿಗಳ ಪದ್ಧತಿ ಇದೆ. ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಎರಡು ಗುಂಪು ಉಪಯೋಗಿಸ್ತಾರೆ. ಏನೇ ಗುಣಗಳನ್ನು ಹೇಳ್ತಕ್ಕಂಥ ಬ್ರಹ್ಮನ ವಿಷಯ ಬಂದರೆ ಸಗುಣ ಬ್ರಹ್ಮ, ಈ ರಾಮಕೃಷ್ಣಾದಿಗಳೆಲ್ಲ ಅಂಥ ರೂಪಗಳು. ನಿರ್ಗುಣ ಬ್ರಹ್ಮ ಅಂದರೆ ಆ ಮೇಲಿದ್ದಾನೆ, ಅಲ್ಟಿಮೇಟ್ ಇದ್ದಾನೆ, ಪರಬ್ರಹ್ಮ ಮೇಲಿದ್ದಾನೆ ಅಂತ ಹೇಳ್ತಾನೆ. ಅದು ಪುತ್ರ ಎಷ್ಟೋ ಈ ಬಂದೆ, ಅದು ಪುತ್ರ ಇದೆ. ಪರತರಹ, ಇವನೇ ಹರಿನೇ ಪರತರ ಅಂದ ಮೇಲೆ ಇಬ್ಬರು ಬ್ರಹ್ಮ, ನಿರ್ಗುಣ ಒಬ್ಬ ಸಗುಣ ಒಬ್ಬ, ಇವನೇ ಪರತರ ಇನ್ನೊಬ್ಬನಿಲ್ಲ. ಸೊ ಇವನೇ ಪರಬ್ರಹ್ಮನಾದ್ದರಿಂದ ಇನ್ನೊಬ್ಬರಮ್ಮನ ಕಲ್ಪನೆ ಮಾಡಬೇಡಿ. ಪರಬ್ರಹ್ಮನೇ ನಿರ್ಗುಣ ಬ್ರಹ್ಮನೇ ಹೊರತು ನಿರ್ಗುಣ ಇನ್ನೊಬ್ಬನಿಲ್ಲ. ಪರಬ್ರಹ್ಮನೇ ನಿರ್ಗುಣ ಬ್ರಹ್ಮನೇ ಹೊರತು ಇನ್ನೊಬ್ಬ ನಿರ್ಗುಣ ಬ್ರಹ್ಮ ಅಂತಿಲ್ಲ. ಭಾರಿ ಖುಷಿಯಾಯಿತು, ಪರಬ್ಬ ನಿರ್ಗುಣ ಬ್ರಹ್ಮ ಅಂದ್ಬಿಟ್ರೆ ಆಯ್ತಲ್ಲ, ನಿರ್ಗುಣ ಬ್ರಹ್ಮ ಅವನೇ ಆಗಿಬಿಡ್ತಾನೆ ಅಂತ ಕೇಳಿದ್ರೆ ಅಲ್ಲ, ಅವನು ಸಗುಣನೂ ಹೌದು ನಿರ್ಗುಣನೂ ಹೌದು. ಅದ್ವೈತದ ಬಹಳಷ್ಟು ಆಶ್ಚರ್ಯ ಅಂದರೆ ಜೀವ ಈಶ್ವರ ಒಂದೇ ಅಂತಾರೆ, ಬ್ರಹ್ಮ ಎರಡು ಅಂತಾರೆ. ತಮಾಷೆ, ಜೀವ ಬ್ರಹ್ಮ ಒಂದೇ, ಬ್ರಹ್ಮ ಮಾತ್ರ ಎರಡು. ಎಲ್ಲಿ ಅಭೇದ ಹೇಳಬೇಕು ಅಲ್ಲಿ ಭೇದ, ಎಲ್ಲಿ ಭೇದ ಹೇಳಬೇಕು ಅಲ್ಲಿ ಅಭೇದ. ಎಷ್ಟು ತಮಾಷೆ ಅಂದರೆ ಮಾನ್ಯೋನ್ವಯೋ ಅನ್ಯೋನ್ಯ ಮಹೋನೋ ದೃಶ್ಯತೆ ಇದ್ದ ಹಾಗೆ ಅವ್ರ ಮಾತಿನಲ್ಲಿ ಪರಸ್ಪರ ಅನ್ವಯನೇ ಕಾಣೋದಿಲ್ಲ. ಅದು ಹೇಗೆ ಸಾಧ್ಯ? ನಮಗೆ ಹಾಗಲ್ಲ, ಸಗುಣನೋ ಅವನೇ ನಿರ್ಗುಣನೋ ಅವನೇ. ದೊಡ್ಡ ಸಮಸ್ಯೆ ಇತ್ತು, ಬಿಡಿಸೋಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಆ ರೀತಿ ಅವರು ಸಮನ್ವಯ ಮಾಡಿದಾಗ ಉತ್ತರ ಕೊಡಲಿಕ್ಕೆ ಕಷ್ಟ ಆಗಿತ್ತು. ಆಚಾರ್ಯ ಸಲೀಸಾಗಿ ಉತ್ತರ ಕೊಟ್ಟರು, ಯೋಚನೆ ಮಾಡಬೇಡಿ, ಒಬ್ಬರೇ ಬ್ರಹ್ಮ ಸಗುಣ, ಒಬ್ಬನೇ ಬ್ರಹ್ಮ ನಿರ್ಗುಣ, ಅರೆ ವಿರುದ್ಧವಾಗುತ್ತಲ್ಲ ಅಂದರೆ ವಿರುದ್ಧವಾಗೋದೇ ಇಲ್ಲ. ಸಗುಣ ಅಂತ ಕರೆದಾಗ ಗುಣಶಬ್ದದ ಅರ್ಥನೇ ಬೇರೆ, ನಿರ್ಗುಣ ಅಂತ ಕರೆದಾಗ ಗುಣಶಬ್ದದ ಅರ್ಥನೇ ಬೇರೆ. ಸಗುಣ ಅಂತ ಕರೆದ್ರೆ ಜ್ಞಾನಾನಂದಾದಿ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಅರ್ಥ, ಅಷ್ಟೇ ಸಗುಣ ಶಬ್ದಕ್ಕೆ ಅದೇ ಅರ್ಥ. ನಿರ್ಗುಣ ಅಂತ ಕರೆದ್ರೆ ಬಹಳ ಸುಲಭ, ಮೂರು ಗುಣ ಇಲ್ಲ ಅಂತ ಅರ್ಥ. ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾಹ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಭವ್ಯಯಂ. ಭಗವದ್ಗೀತಾ ವಾಕ್ಯ, ದೇಹ ಸತ್ವಾದಿ ಗುಣಗಳು ಈ ಜೀವನನ್ನು ಬಂಧನ ಮಾಡುತ್ತೆ, ದೇವರನ್ನ ಬಂಧನ ಮಾಡೋದಿಲ್ಲ, ಅದಕ್ಕೆ ನಿರ್ಗುಣ. ಭಗವದ್ಗೀತೆ 14ನೇ ಅಧ್ಯಾಯದ ಅರ್ಥನೇ ಗುಣಾತೀತ ಸಮುಚ್ಚತೆ, ಗುಣದಲ್ಲಿದ್ದಾನೆ ಗುಣಾತೀತನಾಗಿದ್ದಾನೆ ಅಪರೋಕ್ಷ ಜ್ಞಾನಿ ಪರಮಾತ್ಮ. ನಿರ್ಗುಣನಾಗಿದ್ದಾನೆ ಇವನು, ಗುಣದಲ್ಲಿದ್ದು ಗುಣಾತೀತ ಪರಮಾತ್ಮ ನಿರ್ಗುಣ. ಅಂದರೆ 14ನೇ ಅಧ್ಯಾಯ ಪೂರ್ತಿ ನಿರ್ಗುಣ ಶಬ್ದಾರ್ಥನೇ ಆಗಿರೋದ್ರಿಂದ ಒಬ್ಬನೇ ಬ್ರಹ್ಮನಾಗಿದ್ದಾನೆ, ಅದಕ್ಕೆ ಪರತರ ಅವನೇ ಹೊರತು ಇನ್ನೊಬ್ಬ ಪರತರ ಅಂತಿಲ್ಲ. ಈ ರೀತಿ ಬಿಡಿಸ್ತಾ ಹೋದಾಗ ಪರತರ ಅನ್ನೋ ಶಬ್ದ ಹೇಗೆ ಉಪಯೋಗಿಸಿದ್ದಾರೆ, ಭಗವಂತನ ಶಬ್ದ ಅಂತ ಮತ್ತೆ ಹೇಳಿದೆ, ಮತ್ತ ಪರತರಮ್ಮ ಅಂತ ಹೇಳಿರೋದ್ರಿಂದ ದೇವರು ಉಪಯೋಗಿಸಿದ ಶಬ್ದ. ಆ ಅಪ್ಪ ಎಷ್ಟರ್ಥ ಕೊಡ್ತಾ ಹೋಗ್ತಾರೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರತರಹ ಅತ್ಯಂತ ವಿಲಕ್ಷಣನಾಗಿದ್ದಾನೆ, ಅತ್ಯಂತ ಶತ್ರು ಆಗಿದ್ದಾನೆ. ಪರ ಉದಾಸೀನ, ನಿನ್ನೆ ಹೇಳಿದ್ದೆ ಉದಾಸೀ ಪರತರಹ ಉದಾಸೀನ ಅಂತ ಹೇಳಿದರೆ ಯಾವುದೇ ರೇಷಮ್ಯ ನೈರ್ಗುಣ್ಯಾದಿಗಳನ್ನು ಹೊಂದೇ ಇರತಕ್ಕಂಥ ಮಹಾನುಭಾವ ನಿಷ್ಪಕ್ಷಪಾತಿಯಾಗಿಯೂ ಇದ್ದಾನೆ. ಆ ಅರ್ಥದಲ್ಲಿ ದೇವರ ಪರತರತ್ವವನ್ನು ವಿಶೇಷ ತಿಳಿಯಬಹುದು. ಇನ್ನೂ ಹೇಳೋದಾದರೆ ಪರವಿದ್ಯೆಯಿಂದ ಪ್ರತಿಪಾದ್ಯನಾದವನು ಪರಮಾತ್ಮ, ಪರವಿದ್ಯೆಯನ್ನು ಪರಿಪಾದ್ಯನಾದರೂ ಭಗವಂತ ಒಬ್ಬನೇ. ಯಯಾ ತದಕ್ಷರವಧಿಗಮ್ಯತೆ ಅಥ ಪರ ಯಯಾ ತದಕ್ಷರವಧಿಗಮ್ಯತೆ, ದೇವರನ್ನು ಯಾವ್ದು ತಿಳಿಸಿಕೊಡುತ್ತಲ್ಲ ಅದೊಂದೇ ಪರವಿದ್ಯೆ. ಪರವಿದ್ಯೆಯಿಂದ ಪ್ರತಿಪಾದ್ಯನಾದ ಅವನು ಯಾರು ಅಂತ ಕೇಳಿದರೆ ಭಗವಂತ ಒಬ್ಬನೇ. ಏನಾಗಿ ಪರವಿದ್ಯೆಯಿಂದ ಪರತಮ ಅಂತ ಪ್ರತಿಪಾದ್ಯನಾದವನು ಪರಮಾತ್ಮ ಒಬ್ಬನೇ. ಅಥಾತೋ ಬ್ರಹ್ಮ ಜಿಜ್ಞಾಸ ಶುರುವಾಯಿತು. ಆ ಬ್ರಹ್ಮ ಬೇರೆ ಬ್ರಹ್ಮ ಅಲ್ಲ, ಪರಬ್ರಹ್ಮ ನಾರಾಯಣ. ಬ್ರಹ್ಮಶಬ್ದಸ್ಥೆ ವಿಷ್ಣುವೇವ, ಪರಬ್ರಹ್ಮನೇ ಪರವಿದ್ಯಾ ಪ್ರತಿಪಾದ್ಯನಾದವನು. ಈ ವಿರುದ್ಧಾದಿ ದೇವತೆಗಳಿಗೆ ಆ ಪ್ರಸಕ್ತಿ ಇಲ್ಲ, ಬ್ರಹ್ಮದೇವರು ಬರಬಹುದಾಗಿತ್ತು, ಅವರೇ ಒಪ್ಪಿಕೊಂಡಿಲ್ಲ. ಇದು ವಿಷ್ಣು ಪರವೇ ಹೊರತು ತಮ್ಮ ಪರ ಅಂತ ಆಚಾರ ಹೇಳೇ ಇಲ್ಲ. ಹೀಗಾಗಿ ಬ್ರಹ್ಮವಿದ್ಯೆಯಿಂದ ಪ್ರತಿಪಾದ್ಯನಾದ ಪರಮಾತ್ಮ ಪರವಿದ್ಯಾ ಪರಮಾತ್ಮ ಪ್ರತಿಪಾದ್ಯ ಅವನೇನೇ ಆಗಿದ್ದಾನೆ. ಇನ್ನು ರುದ್ರಾದಿ ದೇವತೆಗಳು ಬ್ರಹ್ಮವಿದ್ಯಾ ಪರವಿದ್ಯೆ ಪ್ರತಿಪಾದ್ಯರಲ್ಲ. ಯಾತಕ್ಕೆ ಅಂದರೆ ಅಲ್ಲಿ ಖಂಡನೆಯಾಗಿದೆ ಅವನು. ಪಂಚುರಸಾಮಂಜಸ್ಯ, ಬ್ರಹ್ಮಸೂತ್ರಗಳಿಂದ ರುದ್ರಾದಿ ದೇವತೆಗಳು ಯಾತ ಪ್ರತಿಪಾದ್ಯರಲ್ಲ ಅಂದರೆ ಅವರು ಅಲ್ಲ ಅಂತ ಅಲ್ಲೇ ಹೇಳಿಬಿಟ್ಟಿದ್ದಾರೆ. ಪಂಚುರಸಾಮಂಜಸ್ಯ ಅಂತ ಬ್ರಹ್ಮಸೂತ್ರ ಹೇಳಿದ ಮೇಲೆ ಅವರು ಬ್ರಹ್ಮಶಬ್ದರ ವಾಚ್ಯಲ್ಲ ಸಾಧ್ಯವೇ ಆಗದೇ ಇಲ್ಲ. ವಿಷ್ಣುವೇ ಬ್ರಹ್ಮಶಬ್ದ ವಾಚ್ಯನಾಗಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಒಂದು ಪರತ್ವ, ಅದು ದೇವರಲ್ಲಿದೆ. ಮತ್ತು ಸ್ವಾತಂತ್ರ್ಯನ ಪರಕರ್ತೃತ್ವ ಪರತ್ವ, ಅದು ದೇವರಲ್ಲಿದೆ. ಮತ್ತು ಸರ್ವದಾ ಕರ್ತೃತ್ವ ಪರತ್ವ, ಅದು ದೇವರಲ್ಲಿದೆ. ಧಾತ ಯಥಾಪೂರ್ವಮ ಕಲ್ಪೆ, ಪ್ರತಿ ಕಲ್ಪಕ್ಕೂ ಒಬ್ಬನೇ ಮಾಡ್ತಾನೆ. ಕಲ್ಪ ಕಲ್ಪಗಳಲ್ಲಿ ವಿಶ್ವ ಜೀವರಿಗನ್ನ ಕಲ್ಪಕರು ನೀರೆರಡು ಭ್ರಾಂತಿಯಿಂದ. ಜಗನ್ನಾಥಾಸರ ಮಾತಿನಲ್ಲಿ ಪ್ರತಿ ಕಲ್ಪದಲ್ಲೂ ಕೂಡ ಒಂದೇ ಸೃಷ್ಟಿ, ಅವನಿಂದನೇ ಎಲ್ಲ ವ್ಯಾಪಾರಗಳು. ಎಲ್ಲ ಒಬ್ಬನೇ ಮಾಡ್ತಾನೆ, ಒಬ್ಬನೇ ಮಾಡ್ತಾನೆ, ಎಲ್ಲರಿಗೂ ಮಾಡ್ತಾನೆ, ಎಲ್ಲ ಕಾಲಕ್ಕೂ ಮಾಡ್ತಾನೆ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಸೃಷ್ಟಿ ಶಬ್ದವದು ಉಪಲಕ್ಷಕ. ಇಚ್ಛಾ ಮಾತ್ರ ಪ್ರಭೋಹೋ ಲಯ, ಲಯನು ಇಚ್ಛಾ ಮಾತ್ರನೇ. ಪ್ರಭೋಹೋ ಸ್ಥಿತಿ, ಸ್ಥಿತಿರು ಇಚ್ಛಾ ಮಾತ್ರನೇ. ದೇವರು ಯಾವ ಕೆಲಸಕ್ಕೂ ಏನೇನೋ ಕಷ್ಟಪಡಬೇಕಾಗಿಲ್ಲ, ಎಲ್ಲವನ್ನು ಅನಾಯಾಸವಾಗಿ ಮಾಡ್ತಾನೆ. ಎಷ್ಟು ವೈಭವ! ನಾನು ನಿನ್ನೆ ಹೇಳಿದೆ ಇದನ್ನು ಹರಿನ ವಾಯುದೇವರಿಗೂ ಅಪ್ಲೈ ಮಾಡಲಿಕ್ಕೆ ಬರುತ್ತೆ ಅಂತೇಳಿ. ಅದೇ ಅಪ್ಲೈ ಮಾಡಲಿಕ್ಕೆ ಬರುತ್ತೆ. ವಾಯುದೇವರು ಎಲ್ಲ ಕೆಲಸವನ್ನು ಮಾಡ್ತಾರೆ, ಎಫರ್ಟ್ಲೆಸ್ ಮಾಡ್ತಾರೆ. ಬನ್ನಿ, ಸಮುದ್ರ ಹರ್ತಾ ಇದ್ದಾರೆ, ಮೈನಾಕ ಬಂದ, ನೈವಾತ್ರ ವಿಶ್ರವಣ ಮೈಚ್ಛದ ಅವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಶ್ಯ ಹರಿಹಿ ಪರತರಹ. ಅದೇ ವಾಯುದೇವರಿಗೂ ಅನ್ವಯ, ದೇವರಿಗೂ ಅನ್ವಯ. ಆದರೆ ಒಂದು ವ್ಯತ್ಯಾಸ ಇದೆ, ವಾಯುದೇವರು ಎಲ್ಲ ಮಾಡ್ತಾರೆ, ದೇವರು ಎಲ್ಲ ಮಾಡ್ತಾರೆ ಅಂದಮೇಲೆ ಸಾಮ್ಯ ಬಂತಲ್ಲರೂ ಬರೋದಿಲ್ಲ. ಅದಕ್ಕೆ ದೇವರು ಸ್ವತಂತ್ರನಾಗಿ ಮಾಡ್ತಾನೆ, ಇವರು ದೇವರ ಅನುಗ್ರಹದಿಂದ ಮಾಡ್ತಾರೆ. ಅದೇ ವ್ಯತ್ಯಾಸ ಬಂದು ಆಚಾರ್ಯ ಎಲ್ಲಿ ಬರೀತಾರೋ, ವಿಷ್ಣುಮಾಜ್ಞೆಯವ ವಿದುಷ ತತ್ಪ್ರಸಾದ ಬಲೋನ್ನತೇ, ದೇವರ ಅನುಗ್ರಹದಿಂದ ಮಾಡಿದ್ದೇನೆ. ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನ. ಮಾತೆತ್ತಿದ್ರೆ ದೇವರ ಪ್ರಸಾದದ ಸ್ಮರಣೆ ಮಾಡ್ತಾರೆ ಆಚಾರ್ಯರು ಅಂದಮೇಲೆ, ಎಲ್ಲ ಮಾಡ್ತಾರೆ ಆಗಲಿಲ್ಲ ಆಗ. ಮತ್ತು ಇನ್ನೊಂದು ವ್ಯತ್ಯಾಸ ಇದ್ದೇ ಇದೆ, ಎಲ್ಲ ಕಲ್ಪಕ್ಕೂ ವಾಯುದೇವರು ಮಾಡೋದಿಲ್ವಲ್ಲ. ಈ ಮಂತ್ರದ ಈ ಕಲ್ಪದಲ್ಲಿ ಮಾತ್ರ ವಾಯುದೇವರು ವ್ಯಾಪಾರ, ಮುಂದಿನ ಬೇರೆ ವಾಯುದೇವರು ಬರ್ತಾರೆ, ಇವರೇ ಮಾಡೋದಿಲ್ಲ. ಮತ್ತೆ ಈಗ ಮಾಡೋದನ್ನು ಸ್ವಾತಂತ್ರ್ಯನ ಮಾಡೋದಿಲ್ಲ, ಎಲ್ಲ ಕಲ್ಪಕ್ಕೂ ಅವರೇ ಮಾಡೋದಿಲ್ಲ, ಮತ್ತು ಎಲ್ಲರಿಗೂ ಅವ್ರು ಮಾಡೋದಿಲ್ಲ. ಲಕ್ಷ್ಮೀನಾರಾಯಣರಿಗೆ ಅವ್ರು ಮಾಡೋದಿಲ್ವಲ್ಲ, ಆದ್ದರಿಂದ ಅದೂ ಇಲ್ಲ. ಈ ರೀತಿ ಯೋಚನೆ ಮಾಡ್ತಾ ಹೊರಟ್ರೆ ವಾಯುದೇವರಲ್ಲಿ ಗುಣ ಒಬ್ಬಗತ ಒಬ್ಬತ್ತೇನೆ, ದೇವರಲ್ಲ ಅಂತ ಗೊತ್ತಾಗುತ್ತೆ. ದೇವರಲ್ಲಿ ಒಬ್ಬಗತ ಒಬ್ಬತ್ತೇನೆ, ಅವ್ರು ವಾಯುದೇವರಿಂದ ಶ್ರೇಷ್ಠ ಅಂತ ಗೊತ್ತಾಗುತ್ತೆ. ವಿರೋಧ ಬರದಂತೆ ಎರಡನ್ನೂ ಸಮನ್ವಯ ಮಾಡಲಿಕ್ಕೆ ಅವಕಾಶ ಇರೋದು ಈ ಶಬ್ದದಲ್ಲಿ ಹರಿಹಿ ಪರತರಹ. ಬೇರೆ ದೇವತೆಗಳಿಗೆ ಮೂಲ ರೂಪದಲ್ಲಿರೋ ಶಕ್ತಿ ಅವತಾರ ರೂಪದಲ್ಲಿ ಇರೋದಿಲ್ಲ. ಎಷ್ಟೋ ಕಡೆ ಕಂಡಿದೆ ಈಗಾಗಲೇ, ಇಂದ್ರಾದಿ ದೇವತೆಗಳಿಗೆ ಮೂಲ ರೂಪದ ಶಕ್ತಿ ಅವತಾರ ರೂಪದಲ್ಲಿ ಇರೋದಿಲ್ಲ. ಕೆಲವು ಸತಿ ಕಡಿಮೆ ಆಗಿರುತ್ತೆ, ಕೆಲವು ಅವತಾರನೇ ಜಾಸ್ತಿ ಆಗಿಬಿಡುತ್ತೆ. ಕೆಲವು ಸಲ ಕಡಿಮೆ ಆಗಿರೋ ನಾರ್ಮಲ್ ಕೇಸು ಜಾಸ್ತಿ ಆಗೋದಿದೆ. ಅರ್ಜುನ ಸ್ವಲ್ಪ ಜಾಸ್ತಿ ಆಗಿಬಿಡ್ತಾರೆ, ಇಂದ್ರದೇವರು ಯುದ್ಧಕ್ಕೆ ಬಂದರೆ ಅರ್ಜುನ ಗೆದ್ದು ಬಿಡ್ತಾರೆ. ಯಾತಕ್ಕೆ ಅಂದರೆ ಕೃಷ್ಣನ ಸಾರಥ್ಯ ಇದೆ, ಗಾಂಡೀವ ಧನಸ್ಸಿದೆ, ಅಕ್ಷಯ ಬತ್ತಳಿಕೆ ಇದೆ, ಮೇಲೆ ಹನುಮಂತ ಕೂತಿದ್ದಾನೆ. ಇಂದ್ರದೇವರಿಗಿಂತ ಸ್ವಲ್ಪ ಜಾಸ್ತಿ ಆದಾಗಾಯಿತು. ಕಾಲಕೇಯರ ಸಂಹಾರ, ದಿವಾತ ಕವಚರ ಸಂಹಾರ ಇಂದ್ರದೇವರಿಗೆ ಸಾಧ್ಯವಾಗ್ತಿರಲಿಲ್ಲ. ಬ್ರಹ್ಮದೇವರು ವರ ಇತ್ತು ಅವರಿಗೆ, ಇಂದ್ರನಿಂದ ಸಾವಿಲ್ಲ ಅಂಥೇಳಿ. ಆದರೆ ಅರ್ಜುನರಿಂದ ಸಾಯ್ತಾರೋ, ಅದು ಮೂಲ ರೂಪದಿಂದ ಮಾಡಲಿಕ್ಕಾಗದ ಕೆಲಸವನ್ನು ಅವತಾರ ರೂಪದಿಂದ ಅರ್ಜುನ ಮಾಡ್ತಾನೆ. ಆದರೆ ದೇವರಿಗೆ ಅಂಥ ವ್ಯತ್ಯಾಸ ಎಲ್ಲೆಲ್ಲೂ ಇಲ್ಲ. ಮೂಲ ರೂಪಕ್ಕೆ ಅವತಾರ ರೂಪಕ್ಕೂ ವ್ಯತ್ಯಾಸ ಒಂದು ಕೇಸು ಕಾಣೋದಿಲ್ಲ ನಮಗೆ. ಇದನ್ನೆಲ್ಲ ಯಾತಕ್ಕೆ ಹೇಳ್ತಿರೋದು ಅಂದರೆ, ಸರ್ವೋತ್ತಮತ್ವವನ್ನು ಬರೀ ಬಾಯಿ ಹೇಳಿದರೆ ಸಾಲದು, ಅನೇಕ ಮುಖಗಳಲ್ಲಿ ಚಿಂತನೆ ಮಾಡ್ತಾ ಹೋಗಬೇಕು. ಇನ್ನೊಬ್ಬರು ಪ್ರಶ್ನೆ ಕೇಳಿದ ಉತ್ತರ ತಕ್ಷಣ ಕೊಡಲಿಕ್ಕೆ ಬರುತ್ತೆ. ರುದ್ರದೇವರ ಮಹಿಮೆ ಯಾರು ಹೇಳಕ್ಕೆ ಬಂದರೆ ತೋರಿಸ್ಬೇಕದನ್ನು. ಅಶ್ವತ್ಥಾಮರು ಕೃಷ್ಣನನ್ನು ವಶಮಾನ ದುರ್ಯೋಧನ ಎಷ್ಟು ಕಷ್ಟಪಡ್ತಾನೋ ಗೊತ್ತಾ? ಕೊನೆಗೆ ಒಂದು ಯೋಚನೆ ಮಾಡಿದ, ಕೃಷ್ಣ ಸಂಧಿಗೆ ಬರ್ತಾ ಇದ್ದಾನೆ ಅಂತ ಗೊತ್ತಾಯ್ತಲ್ಲ, ಈಗಲಾರು ಹಿಡಿಯೋಣ ಅಂದ್ಕೊಂಡ ಕೃಷ್ಣನನ್ನು, ಈಗಲಾರು ಹಿಡಿಯೋಣ. ಅವನು ಟ್ರಿಕ್ ಮಾಡಿದ್ದ, ಯಾರು ಹಿಡಿಬೇಕಾದ್ರೆ ತಿನ್ನಿಸ್ಬಿಡ್ತಾ ಇದ್ದ. ಅಶ್ವತ್ಥಾಮರಿಗೆ ಹಾಲು ಕುಡಿಸ್ದ, ಅದು ಒಂದೇ ದಿವಸ ಒಂದೇ ಲೋಟ ಅಷ್ಟೇ. ಆ ಹಾಲು ಅವರಿಗೆ ಜೀರ್ಣ ಆಗಲಿಕ್ಕೆ ಒಂದು 100 ವರ್ಷ ಬೇಕಾಯ್ತು ಹೆಚ್ಚು ಕಡೆ. ಆಗ ಹಿಡಿದ ಅವರನ್ನು ಶಲ್ಯರಾಜ ಪಾಂಡವರ ಕಡೆ ಹೊರಟಿದ್ದ, ತಾರ್ಯುದ್ದಕ್ಕೂ ವ್ಯವಸ್ಥೆ ಮಾಡಿದ, ಸುಸಭಾಕಾರ ಯಾಮಾಸ ತತ್ರ ತತ್ರ ಹಿ, ಎಲ್ಲ ಕಡೆಯೂ ಒಳ್ಳೆಯ ಸಭೆಗಳು ನಿರ್ಮಾಣ ಮಾಡಿಸಿದೆ, ಎಲ್ಲ ಸೌಕರ್ಯ ಅಲ್ಲಿಟ್ಟ. ಮಹಾಭಾರತದಲ್ಲಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ಮಾಡಿದ್ದ ದುರ್ಯೋಧನ ಅಂದರೆ, ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ಅಟ್ಯಾಚ್ ಮಾಡಿದ್ದಂಥವು, ಸ್ವಿಮ್ಮಿಂಗ್ ಪೂಲ್ ಇದ್ದಂತು ಅಂದರೆ 5-star ಹೋಟೆಲ್ ಕಾನ್ಸೆಪ್ಟ್ ಮಾಡಿದ್ದವು. ದುರ್ಯೋಧನ 5-star ಹೋಟೆಲ್ ಮಾಡಿದ್ದ. ಕಲಿಯುಗದಲ್ಲಿ ಅವೇ ಪಾಪ್ಯುಲರ್ ಇವತ್ತು. 5-star ಹೋಟೆಲ್ ಅಂದರೆ ರೇಟ್ ಗಿಟ್ಟೆಲ್ಲ ಬೇರೆ ಜಾಸ್ತಿ, ಅದಕ್ಕೆ 3-star 5-star ಅಂತ ಕರೀತಾರೆ. ಶಲ್ಯರೇ ಮಾಡಿದ್ದ, ತತ್ರ ತತ್ರ ಹಿ, ದಾರಿಯುದ್ದಕ್ಕೂ ಮಾಡಿದ್ದ ಕೆಡ್ಲಿಕ್ಕೆ. ಅಂದರೆ ಕಲಿ ಹ್ಯಾಕ್ ಕೆಡಿಸ್ತಾನೆ ಅಂತ ಮಹಾಭಾರತ ಹೇಳುತ್ತೆ. ತಿನಿಸಿ ಕೆಡಿಸ್ತಾನೆ ಕಲಿಯುಗದಲ್ಲಿ, ಅದು ಬಂದೇ ಫುಲ್ ಚಾನ್ಸ್ ಇರೋದು. ಮನೆ ಬಿಟ್ಟು ಹೋದರೆ ಹಿಂದಿನ ಕಾಲಕ್ಕೆ ಎಲ್ಲಿ ತಿನ್ನಬೇಕು ಅಂತ ಯೋಚನೆ ಇತ್ತು, ಇವತ್ತು ಯೋಚನೆಯೇ ಇಲ್ಲ. ಮನೆ ಬಿಟ್ಟು ಎಲ್ಲಿ ಬೇಕಾದ್ರೂ ತಿನ್ಬೋದು ಅಂತ ಅವಕಾಶ ಇದೆ. ಮನೆಯಲ್ಲೇ ಅಡುಗೆ ಮನೆ ಇರೋದಿಲ್ಲ, ಎಲ್ಲ ಕಡೆಯೂ ಮೀಲ್ಸ್ ರೆಡಿ ಮೀಲ್ಸ್ ರೆಡಿ ಅಂತ ವ್ಯವಸ್ಥೆ ಇದೆ. ಇವತ್ತು ಎಲ್ಲೋಗ್ಗಲ್ಲ, ಮನೇಲಿ ಊಟನೇ ಮಾಡೋದಿಲ್ಲ, ಬಡಿಸಿದ್ರೆ ದಾರ್ಯ ಮಾಡ್ಕೋತೀನಿ ಅಂತ ಹೋಗಿಬಿಡ್ತಾರೆ ಆ ಕಡೆ. ಅದು ಎಫೆಕ್ಟ್ ತೋರಿಸ್ತಾರೆ ಇಲ್ಲಿ. ಶಲ್ಯರಾಜ ಮೋಸ ಹೋಗ್ತಾನೆ, ನೋಡಿದ ಪರಮಾಶ್ಚರ್ಯಪಟ್ಟುಬಿಟ್ಟ. ಆ ತಪ್ಪು ತಿಳ್ಕೊಂಡ, ನಾನು ಬರೋ ಧರ್ಮರಾಜನೇ ಗೊತ್ತಿತ್ತು, ಅವನೇ ಮಾಡಿಸೋರು ತಿಳ್ಕೊಂಡು ಬಿಟ್ಟು ಒಂದು ಮಾತು ಕೊಟ್ಟ, ಯಯೇತಾಹ ಕಾರಯಾಮಾಸ ತಸ್ಯಾಭೀಷ್ಟಂ ಕರೋಮ್ಯಹಂ ಅಂತ ಹೇಳಿಬಿಟ್ಟು, ಇದನ್ನೆಲ್ಲ ಯಾರು ಮಾಡಿಸಿದ್ದಾರಲ್ಲ ಅವರ ಅಭೀಷ್ಟ ಈಡೇರಿಸ್ತೇನೆ ಅಂದ. ತಕ್ಷಣ ಎದುರಿ ಬಂದ, ನೋಡಿ ಕಲಿ ಎದುರಿ ಕಾಣೋದಿಲ್ಲ, ವ್ಯವಸ್ಥೆ ಮಾಡಿ ಬರ್ತಾನೆ ಅಂತ ಹೇಳ್ತಾನೆ, ಡೈರೆಕ್ಟ್ ಕಾಣೋದಿಲ್ಲ ಅವನು. ಈಗ ಬಂದ, ಅದಿತಿ ಆಗುತ್ತೆ, ಸತ್ಯಂ ಕುರು, ನಿಮ್ಮ ಮಾತು ನಡೆಸು ಅಂತ ಹೇಳಿದ. ಮಾತು ಒಪ್ಕೊಂಡು ಬಿಟ್ಟ. ಫಲಿತಾಂಶ ಸಿಕ್ಕಡೆ ಬರಬೇಕಾಯ್ತು. ಇಡೀ ಅಕ್ಷೌಹಿಣಿ ಸಭೆ ಸೈನ್ಯದ ಆ ಕಡೆ ಹೋಗಿಬಿಡ್ತಾರೆ. ಯಥಾ ರಾಜ ತಥಾ ಪ್ರಜಾ ಇದೆ, ಎಲ್ಲ ಸೈನ್ಯ ಸಮೇತ ಈ ಕಡೆ ಬರ್ತಾರೆ. ಕತೆ ಮುಗಿಸಿಬಿಟ್ಟ. ಈ ರೀತಿ ವಿಭೀಷಣ ದ್ರೋಣರನ್ನು ಹಾಗೆ ಹೇಳ್ಕೊಂಡಿದ್ದ, ಕೃಷ್ಣನ ಹಾಗೆ ಹೇಳ್ಕೊಂಡು ಪ್ರಯತ್ನ ಪಟ್ಟ. ಕೃಷ್ಣ ಎಲ್ಲೂ ತಿಳಿಸೋಕ್ಕಾಗಲಿಲ್ಲ, ಎರಡು ಕಡೆ ಟ್ರೈ ಮಾಡಿದ, ದಾರಿಯುದ್ದಕ್ಕೆ ಹಾಗೇ ಮಾಡಿದ, ಶಲ್ಯರಿಗೆ ಹಾಗೆ ಮಾಡಿದ್ರೆ ಹಾಗೆ ಮಾಡಿದ. ದುರ್ಯೋಧನ ಹೇಗೂ ಹಸ್ತಿನಾಪುರದ ಹೊರಟಿದ್ದಾನೆ ಇಂದ್ರಪ್ರಸ್ಥದಿಂದ, ನಿಜವಾಗಲೂ ಉಪಪ್ಲಾವ್ಯ ಉಪಪ್ಲಾವ್ಯದ ಹೊರಟಿದ್ದಾನೆ ಕೃಷ್ಣ, ಹಿಡಿಬೇಕು ಅಂಥೇಳಿ ವ್ಯವಸ್ಥೆ ಮಾಡಿದ. ಆ ಕೃಷ್ಣ ಏನು ಮಾಡಿದ, ಆಚಾರ ತೋರಿಸ್ತಾರೆ, ವೇದವ್ಯಾಸರು ಬರೀತಾರೆ, ತಾನು ಅಸಮೀಕ್ಷೆಯುವ ದಾಶಾರ್ಹ, ಕೃಷ್ಣ ಕಣ್ಣೆದ್ದು ನೋಡಲಿಲ್ಲ ಅಂತ ಹೇಳ್ತಾರೆ. ಕಣ್ಣೆದ್ದೇ ನೋಡಲಿಲ್ಲ, ಉಳಿದವರು ಎಲ್ಲಿ ಇಳಿದಾದರೂ ಆ ಕೃಷ್ಣ ಇಳಿದಾಗಲಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಹೇಗಿರಬೇಕು ತೋರಿಸ್ತಾನೆ, ಮೇಲ್ಸರಣಿ ಅಂತ ಹಾಕಿರ್ಬೋದು, ನೀವು ನೋಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ನಿಂಪಾಡಿ ಹೋಗ್ತಾ ಇರಿ ನೀವು, ಅದು ನೋಡಿದರೆ ಎಳೆದು ಬಿಡ್ತಾನೆ ಮನುಷ್ಯ. ಕೃಷ್ಣ ದುರ್ಯೋಧನ ಅನ್ಕೊ, ಓ ಹಾಳಾಗೋಯ್ತು ಅಂದ್ಕೊಂಡ, ಮಾಡಿದ ವ್ಯವಸ್ಥೆ ಎಲ್ಲ ಕೆಟ್ಟೋಯ್ತು ಅಂದ್ಕೊಂಡ. ಆದರೂ ಮನಸ್ಸಲ್ಲಿ ಒಂದು ಕೂತ್ಕೊಂಡಿತು, ಕೃಷ್ಣ ನೋಡಲಿಲ್ಲ, ನೋಡಿದರೆ ಹಿಡಿತಿದ್ನೋ ಏನೋ, ನೋಡಿದರೆ ತಿಂತಿದ್ನೋ ಏನೋ, ನೋಡಲಿಲ್ಲ. ಅದಕ್ಕೆ ನೋಡಾಗ ಮಾಡಬೇಕು ಅಂದ್ಕೊಂಡ, ಕೃಷ್ಣ ನೋಡಾಗ ಮಾಡಬೇಕು ಅಂತೇಳಿ ಮನೆಗೆ ಕರೆದ. ತೋರಿಸ್ತೆ ಎಷ್ಟು ಅಡುಗೆ ಮಾಡಿ ತೋರಿಸ್ಬಿಟ್ಟ. ಕೆಲಸ ಊಟ ಬೇಡ ಅಂದಿರ್ತಾರೆ, ನೋಡಿದ ಮೇಲೆ ಎತ್ತಿಬಿಡ್ತಾರೆ, ಕೆಲಸಲ್ಲ ಐಟಮ್ಸ್ ಕೇಳಿದ ಮೇಲೆ ಎತ್ತಿಬಿಡ್ತಾರೆ, ಮತ್ತು ಬೇಡ ಅಂದವ್ರು ಚೇಂಜ್ ಆಗ್ತಾರೆ. ಕೃಷ್ಣ ಮಾಡ್ತಾನೆ ಅಂತ ತಿಳ್ಕೊಂಡು ನೋಡ್ತಾನೆ, ಕೃಷ್ಣ ಎಲ್ಲ ನೋಡ್ದ, ಒಪ್ಕೋತೇನೆ ಅಂತ ತಿಳ್ಕೊಂಡ. ಕೃಷ್ಣ ತಕ್ಷಣ ಹೇಳಿದ, ನಾನು ತಿನ್ನೋದಿಲ್ಲ ಅಂತ ಹೇಳಿದ. ಕಲಿಗೆ ವಶನಾಗದೆ ಕೃಷ್ಣ ಒಬ್ಬನೇನೆ. ದುರ್ಯೋಧನ ಆಶ್ಚರ್ಯ ಆಗೋಯ್ತು, ಯಾಕೆ ತಿನ್ನೋದಿಲ್ಲ ಹೇಳು. ಕೃಷ್ಣ ಉಪದೇಶವರಿಗೆ ಆತ ಮಾತೆಲ್ಲ ಕೃಷ್ಣ ಮಾತಾಡೋ ಭಗವದ್ಗೀತೆ ಅಂತ ಅರ್ಥ. ಭಗವದ್ಗೀತೆ 18 ಅಧ್ಯಾಯ ಭಗವದ್ಗೀತೆ ತಿಳ್ಕೊಂಡ್ಬಿಡಬೇಡಿ, ಕೃಷ್ಣ ಏನು ಮಾತಾಡಿದ್ರು ಭಗವದ್ಗೀತೆ, ಬ್ರಹ್ಮಸೂತ್ರ ಭಗವದ್ಗೀತೆನೆ, ವೇದವ್ಯಾಸ ರೂಪದ ಮಾತಾಡಿದ್ದಾನೆ ಅಷ್ಟೇನೆ. ಕೃಷ್ಣ ಮಾತಾಡ್ತಾನೆ, ದುರ್ಯೋಧನ ನಾನು ಇನ್ನೊಬ್ಬರ ಮನೆ ಅನ್ನ ಯಾವಾಗ ತಿನ್ಬೇಕು ಗೊತ್ತಾ ಅಂತ ಹೇಳಿದ. ಇನ್ನೊಬ್ಬರ ಮನೆ ಅನ್ನ ಯಾವಾಗ ತಿನ್ಬೇಕು ಗೊತ್ತಾ? ನಮಗೆ ಗೊತ್ತು, ಕರೆದಾಗೆಲ್ಲ ತಿನ್ನಬೇಕು ಅಂತ ಒಂದು, ಅಥವಾ ಕೊಟ್ಟಾಗೆಲ್ಲ ತಿನ್ನಬೇಕು ಇನ್ನೊಂದು. ಕೃಷ್ಣ ಹೇಳ್ತಾನೆ, ನೆನಪಿಟ್ಕೊಂಡ್ಬಿಟ್ರೆ ನಾವಿಗೆ ನಿಯಂತ್ರಣ ಮಾಡಲಿಕ್ಕೆ ಬರುತ್ತೆ, ಜಿಫಾಕ್ ಬರುತ್ತೆ. ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪತ್ ಭೋಜ್ಯಾನಿ ವಾ ಪುನಃ, ಪ್ರೀತಿಯಿಂದ ಕೊಟ್ಟರೆ ತಗೋಬೇಕು, ಇಲ್ಲ ಆಪತ್ಕಾಲ ನಿರ್ವಹಣೆ ತಗೋಬೇಕು. ಇದನ್ನು ಅರ್ಥ ಮಾಡಿಕೊಂಡ್ರೆ ಆಪತ್ಕಾಲದಲ್ಲಿ ದೋಷ ಇಲ್ಲ, ಪ್ರೀತಿಯಿಂದ ಕೊಟ್ಟಾಗ ಬಿಡ್ಲಿಕ್ಕಾಗೋದಿಲ್ಲ, ಅದನ್ನು ಎರಡು ತಗೋಬೋದು ಅಂತ ಹೇಳಿಬಿಟ್ಟ. ಹಾಗಿದ್ದರೆ ಕೃಷ್ಣ ತಗೋಬೋದಲ್ಲ ಪ್ರೀತಿಯಿಂದ ಕೊಡೋದು, ಪ್ರೀತಿಯ ನೈವ ಸಂಪ್ರಿಯಸೆಯ ರಾಜನ್, ನೀನು ಪ್ರೀತಿ ಇದೆಯಾ ದುರ್ಯೋಧನ? ಸಾಧ್ಯವೇ. ಈ ಮಾತಿನಲ್ಲಿ ತಾನು ಯೋ ಅಂತ ಪ್ರವಿಶ್ಯ, ಕೃಷ್ಣ ಒಳಗೆ ನೋಡ್ತಾನೆ, ನೆನಪಿರಬೇಕು, ಒಳಗೆ ನೋಡೋ ಶಕ್ತಿ ನಮಗಿಲ್ಲ, ಆದರೆ ಕೃಷ್ಣ ಒಳಗಿಂದ ನೋಡ್ತಾನೆ, ನಿನ್ನ ನೈವ ಸಂಪ್ರಿಯ ಸೇ ರಾಜ. ಮತ್ತೆ ನಿನಗೆ ಆಪತ್ತಿದ್ರೆ ನಚೈವ ಆಪತ್ಗತ ವಯಂ, ನಿನ್ನ ಪ್ರೀತಿ ಇಲ್ಲ ನನಗೆ ಆಪತ್ತಿಲ್ಲ, ತಿನ್ನೋ ಪ್ರಸಕ್ತಿನೇ ಬರಲಿಲ್ಲ, ರೂಲ್ಡ್ ಔಟ್ ಅಂತ ಹೇಳಿಬಿಡಿದ. ಇದು ಕೃಷ್ಣ ಹೇಳಿದ ಮಾತು. ಅಂದರೆ ದುರ್ಯೋಧನೆಗೆ ತಿನ್ನಿಸೋಕ್ಕಾಗಲಿ, ಈ ಮಾತನ್ನು ಭೀಷ್ಮರು ಹೇಳೋಕ್ಕಾಗಲಿಲ್ಲ, ಅಶ್ವತ್ಥಾಮರು ಹೇಳೋದಿಲ್ಲ ಈ ಮಾತನ್ನು, ಕೊಟ್ಟರೆ ಕೊಡದೆ ಬಿಡ್ತಾರೆ. ಕೃಷ್ಣ ಹೇಳ್ತಾನೆ ತಗೊಳ್ಳ, ಕೃಷ್ಣ ದುರ್ಯೋಧನ ಹ್ಯಾಕ್ ಕೊಟ್ಟ ಗೊತ್ತಾ ಅಶ್ವತ್ಥಾಮರಿಗೆ? ಎಳ್ಕೋಬೇಕು ಅಂತಾನೆ ಕೊಟ್ಟ, ಎಳ್ಕೊಂಡ. ಕೊನೆಗೆ ಏನು ಮಾಡ್ದೆ ಗೊತ್ತಾ, ದ್ರೌಪದಿ ಮಕ್ಕಳನ್ನೇ ಕೊಲಿಸ್ತೆ ಕೊನೆಗೆ. ಅಶ್ವತ್ಥಾಮರ ಕೈಲೇ ಅವ್ರನ್ನ ಅಂಥ ಕೆಲಸ ಮಾಡಿಸ್ತಾನೆ ದುರ್ಯೋಧನ. ಕೃಷ್ಣ ಆ ಕೆಲಸ ಮಾಡಲೇ ಇಲ್ಲ, ನೋಡ್ಲೂ ಇಲ್ಲ, ನೋಡಿದ ಮುಟ್ಲೂ ಇಲ್ಲ. ದುರ್ಯೋಧನ ನಿರಾಶನಾಗಿಬಿಟ್ಟ. ಆಗ ಒಂದು ಕೃಷ್ಣ ಕಾರಣ ಕೊಡ್ತಾನೆ, ದೇ ಜಗತ್ತಿಗೆ ಸಂದೇಶ ಕೊಡ್ತಾನೆ. ನಾನು ತಗೊಳ್ಳೋದು ಆಪತ್ತು, ದೇವರಿಗಂತ ಆಪತ್ತಿನ ಪ್ರಶ್ನೆ ಇಲ್ಲ. ಪ್ರೀತಿ ಅಂದರೆ ಭಕ್ತಿ, ಅಂತ ಪ್ರೀತಿಯಿಂದ ತಗೋತೇನೆ. ಪ್ರೀತಿ ಅವರು ತಗೊಳ್ಳೋದಿಲ್ಲ. ಪ್ರೀತಿ ಗುರುತೇನು ಗೊತ್ತಾ? ಪಾಂಡವಾನ್ ದ್ವಿಷಸೇ ರಾಜನ್, ದ್ವಿಷದನ್ನಂ ನಭೋಕ್ತವ್ಯಂ ದ್ವಿಷಂತಂ ನೈವ ಭೋಜೆ. ತಿನ್ನೋದು ಮಾತು, ದ್ವೇಷಿಗಳನ್ನ ತಿನ್ನಬಾರ್ದು. ನೀವು ಪ್ರೀತಿ ಇಲ್ಲ ಅಲ್ಲ, ದ್ವೇಷ ನಿನಗಿದೆ, ದ್ವೇಷ ನಿನಗಿದೆ. ಈ ಮಾತಿನಲ್ಲಿ ಇನ್ನೊಂದು ಉತ್ತರ ಸಿಗುತ್ತೆ. ದ್ವೇಷಭಕ್ತಿಗೂ ಕೃಷ್ಣ ಅನುಗ್ರಹ ಮಾಡ್ತಾರೆ ಅಂತ ಕೆಲವು ಮತ ಇದೆಯಲ್ಲ, ಖಂಡನೆ ಮಾಡ್ತಾರೆ. ದ್ವಿಷಂತಂ ನೈವ ಭೋಜೆ, ದ್ವೇಷಿಗಳಿಗೆ ಕೊಡಬಾರದು, ದ್ವೇಷಿಗಳನ್ನ ತಿನ್ನಬಾರದು. ನೀನು ದ್ವೇಷಿ, ಭಕ್ತಿ ದ್ವೇಷ ಎರಡು ಒಂದೇ ಆಗಿದ್ದರೆ ಕೃಷ್ಣ ತಗೊಂಡ್ಬಿಡ್ತಿದ್ದ, ಕೊಡು ಪರವಾಗಿಲ್ಲ ಅಂತೇಳಿ, ನಾನು ತಗೊಳ್ಳೋದಿಲ್ಲ. ದ್ವಿಷದನ್ನಂ ನ ಭೋಗ್ತವ್ಯ. ಆಗ ದುರ್ಯೋಧನ ಕೇಳ್ತಾನೆ, ಕೃಷ್ಣ ನಿನ್ನ ದ್ವೇಷ ನಾನು ಮಾಡಿಲ್ಲ. ಲೋಕದೃಷ್ಟಿಯಲ್ಲಿ ಕೆಲವು ಕೃಷ್ಣನಿಗೆ ಕೆಲವೆಲ್ಲ ಕೆಲವು ಕಾರಣ ಸಂಬಂಧದ ಕಾರಣ ಕೊಡ್ತಿರ್ತಾರೆ ನಮ್ಮಲ್ಲಿ. ಕೆಲವರು ಹೇಳ್ತಾರೆ, ಯಾರೋ ಏಕಾಸಿ ಮದುವೆ ಇಟ್ಕೊಂಡಿದ್ರು, ಹೋಗಬಾರ್ದು, ಬಂಧುತ್ವ ಕಳ್ಕೊಳ್ಳೋಕ್ಕಾಗದಲ್ಲ, ಹೋಗಿಬಿಟ್ವಿ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಇತ್ತು ಬೇಕಾಸೆ ಅಂತ ಹೋಗಿಬಿಟ್ವಿ, ಆಮೇಲೆ ಊಟ ಮಾಡಿದ್ರೆ ಬೇಜಾರು ಮಾಡ್ಕೋತಾರೆ, ಅದನ್ನು ಮಾಡಿಬಿಟ್ವಿ, ಧೈರ್ಯವಾಗಿ ಹೇಳ್ತಾರೆ ಈ ಮಾತುಗಳನ್ನು. ಕೃಷ್ಣ ತೋರಿಸ್ತಾನೆ, ಬಂಧುತ್ವಕ್ಕೂ ಧರ್ಮಕ್ಕೂ ಸಂಬಂಧ ಕಲ್ಪಿಸಬೇಡಿ. ಬಂಧುತ್ವ ಆ ಕೆಲಸಕ್ಕಷ್ಟೇ, ಧರ್ಮ ದೊಡ್ಡದು ಯಾವಾಗಲೂ ಕೂಡ. ಧರ್ಮವು ರಕ್ಷತೆ ರಕ್ಷಿತಾನೆ ಹೊರತು ಬಂಧುವು ರಕ್ಷತೆ ರಕ್ಷಿತ ಅಂತಿಲ್ಲ. ಬಂಧುಗಳು ಕಾಪಾಡ್ತದೆ ಶಾಸ್ತ್ರ, ಧರ್ಮ ಕಾಪಾಡ್ತದೆ ಅಂತ ಹೇಳಿದ್ದಾರೆ. ಕೃಷ್ಣ ಏನು ಮಾಡಿದ್ರು ಗೊತ್ತಾ? ನೋಡು, ಕೃಷ್ಣನ ಮಗ ಸಾಂಬ, ದುರ್ಯೋಧನ ಮಗಳು ಲಕ್ಷಣ, ಇಬ್ಬರಿಗೂ ಮದುವೆ ಆಗಿತ್ತು. ಸಾಂಬ ಷಣ್ಮುಖನ ಅವತಾರ, ಲಕ್ಷಣ ರತಿಯ ಅವತಾರ, ಇಬ್ಬರಿಗೂ ಕೃಷ್ಣ ದುರ್ಯೋಧನ ಬೀಗರ ಲೆಕ್ಕದಲ್ಲಿ. ಬೀಗರೇ, ಬೀಗರು ಎರಡು ಟೈಪು ಇರ್ತಾರೆ, ಒಳ್ಳೆ ಬೀಗರು ಇರ್ತಾರೆ, ಕೆಟ್ಟ ಬೀಗರು ಇರ್ತಾರೆ. ಕೆಟ್ಟ ಬೀಗರು ಒಳ್ಳೆ ಲಕ್ಷಣ ಇದು, ಅವರು ಬೀಗರು ಬೀಗರು ಅಂದರೆ ದ್ವೇಷಗಳಿದ್ದಾಗಿರ್ತಾರಲ್ಲ ಅಂಥ ಬೀಗರು ಇಬ್ಬರು ಕೂಡ. ಹಾಗಿದ್ದರೆ ಏನು ದ್ವೇಷ ಮಾಡಿದ್ದೀರಿ ಅಂತ ಕೇಳಿದರೆ ಕೃಷ್ಣ ತೋರಿಸ್ತಾನೆ, ಹೊರಗಿಂದ ತೋರಿಸ್ತಾನೆ ಕೃಷ್ಣ. ಒಳಗಿರೋ ದ್ವೇಷ ಗೊತ್ತು, ಹೊರಗಿಂದ ತೋರಿಸ್ತಾನೆ. ಪಾಂಡವ ದ್ವೇಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವ. ಪಾಂಡವರು ದ್ವೇಷ ಮಾಡ್ತೀಯಲ್ಲ, ಪಾಂಡವ ನನ್ನ ಪ್ರಾಣ, ಅದಕ್ಕೆ ನನ್ನ ತಗೊಳ್ಳೋದಿಲ್ಲ, ಸುಲಭ ಇದು. ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವ. ಪಾಂಡವರು ದ್ವೇಷ ಮಾಡ್ತೀಯಲ್ಲ, ಅದಕ್ಕೆ ನನ್ನ ದ್ವೇಷ ನೀನು, ನನ್ನ ದ್ವೇಷ ನನ್ನ ತಗೊಳ್ಳೋದಿಲ್ಲ. ಈ ಮಾತಿಗೆ ಉಳಿದವರೆಲ್ಲ ಅಷ್ಟೇ ಅರ್ಥ ಬರೆದುಬಿಡ್ತಾರೆ ಅಷ್ಟೇ, ಬೇರೆ ಬರೆಯೋದಿಲ್ಲ. ಶ್ರೀಮದ್ ಆಚಾರ್ಯರು ಮಾತ್ರ ಬರೀತಾರೆ, ಇವತ್ತು ಪಾಂಡವರೇ ಇಲ್ಲ, ಏನು ದ್ವೇಷ ಮಾಡೋದು, ನಮಗೆ ಅಪ್ಲೈ ಆಗಲ್ಲ ಅಂತ ತಿಳ್ಕೊಂಬಿಡಬೇಡಿ. ಪಾಂಡವರು ಅಂದರೆ ಯಾರು? ಆಚಾರ್ಯ ಅರ್ಥ ಬರೀತಾರೆ ಒಳಗೆ, ಧರ್ಮೋ ಭಕ್ತ್ಯಾದಿ ದಶಕಃ ಶ್ರುತಾದಿಹಿ ಶೀಲ ವೈನಯೋ, ಇವೆಲ್ಲ ಪಾಂಡವರ ಸಂಕೇತಗಳು ಇವಿಷ್ಟು ಕೂಡ. ಯಾರು ಪಾಂಡವ ದ್ವೇಷಿಗಳು ಅವ್ರ ಮನೆಯ ನೈವೇದ್ಯ ದೇವರು ಸ್ವೀಕಾರ ಮಾಡೋದಿಲ್ಲ. ಪಾಂಡವರು ಅಂದರೆ ಯಾರು? ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ, ಇಷ್ಟು ಜನ ಇದ್ದಾರೆ. ಆ ಧರ್ಮರಾಜ ಅಂದ್ರೇನು? ಬರೀ ವ್ಯಕ್ತಿಯಲ್ಲ, ಒಂದು ತತ್ವ ಅಂತ ಆಚಾರ್ಯ ಹೇಳ್ತಾರೆ. ಧರ್ಮ ಅಂದರೆ ಧರ್ಮರಾಜನೇ, ಧರ್ಮರಾಜ ಧರ್ಮದ ಸಂಕೇತ. ಯಾರು ಧರ್ಮವನ್ನು ದ್ವೇಷ ಮಾಡ್ತಾರೋ ಅವರ ಮನೆಯ ಅನ್ನ ದೇವರು ಸ್ವೀಕಾರ ಮಾಡೋದಿಲ್ಲ. ಭೀಮಸೇನ ಅಂದ್ರೇನು? ಹತ್ತು ಅಂತ ಹೇಳ್ತಾರೆ. ಧರ್ಮರಾಜನೇ ಒಂದು ಗುಣ, ಭೀಮಸೇನೆ ಹತ್ತು ಗುಣಗಳು. ಯಾವ್ಯಾವುದು ಗೊತ್ತಾ? ಆಚಾರ್ಯ ಹೇಳ್ತಾರೆ, ಭಕ್ತಿರ್ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂಚೈವ ಮೃಗೋದರ ಇತಿ ಸ್ಮೃತ. ಅದಕ್ಕೆ ದಶಪ್ರಭತಿ, ಒಳ್ಳೆ ಹತ್ತು ಗುಣಗಳಿವು. ಹತ್ತು ಗುಣಗಳು ಭೀಮಸೇನ, ಆಚಾರ್ಯರು ದಶಪ್ರಭತಿ, ಅವರು ಹತ್ತು ಗುಣ. ಭೀಮಸೇನ ದೇವರು ಹನುಮಂತರು ಹತ್ತು ಗುಣನೇ. ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣಬಲೇಶು ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನ ಉಮಾನ್ ಕದಾಚಿತ್ ವಚ ಕಶ್ಚನ ಇವ. ಈ ಮಾತಿನಲ್ಲಿ ಹತ್ತು ಗುಣ ಇರತಕ್ಕಂಥ, ಹತ್ತು ಅಂದರೆ ಪೂರ್ಣ ಅಂತ, ಪೂರ್ಣ ಗುಣವಂತ. ಯಾರು ಧರ್ಮದ್ವೇಷಿಗಳು? ಯುಧಿಷ್ಠಿರ ದ್ವೇಷಿಗಳು. ಭೀಮದ್ವೇಷಿಗಳು ಅಂದರೆ ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ, ಇಷ್ಟರು ದ್ವೇಷಗಳು. ಇವತ್ತು ದ್ವೇಷ ಮಾಡ್ತಿಲ್ಲವೇನು? ಮಾಡೇ ಮಾಡ್ತಿದ್ದೆ. ಅರ್ಜುನ ಅಂದರೆ ಮೂರು, ಶ್ರುತಾದಿಹಿ ಶ್ರವಣ ಮನನ ಧ್ಯಾನ. ಅದು ಶ್ರವಣ ಮಾಡೋಕ್ಕಾಗೋದೇ ಇಲ್ಲ. ಕನಕದಾಸ ಹೇಳ್ತಾರೆ, ಹರಿದಾಸರ ಬಳಿ ಅರೆಗಳಿಗೆ ಕುಳಿತಿರಲು ಶಿರವ್ಯಾಧಿ ಎಂದೇ ಹೇಳುವೆ ಅಂತ ಕನಕದಾಸರ ಮಾತು. ಟಿ ವಿ ಗಂಟುಗಟ್ಟಲೆ ನೋಡ್ತಿರ್ತಾರೆ, ಪ್ರವಚನ ಶುರುವಾದ ತಕ್ಷಣ ಈಗ ಲೈಟ ತಲೆಸೂರಿ ಆಗುತ್ತೆ ಅಂತ ಬಿಡ್ತಾನೆ. ಆಗಲೇ ತಲೆ ಲೈಟ್ ತಲೆ ಶಿರವ್ಯಾಧಿ ಎಂದೇ ಹೇಳುವೆ ಕನಕದಾಸರ ಮಾತು. ತಲೆ ನೋಯುತ್ತೆ ಶುರು ಮಾಡ್ತಾನೆ ಅಂದರೆ ಎಷ್ಟು ಹೇಟ್ ಮಾಡ್ತಾರಲ್ಲ. ಶ್ರವಣ ಮನನ ಮತ್ತು ಧ್ಯಾನ ಅರ್ಜುನ ಸಂಕೇತ. ಯಾರು ಅದನ್ನು ಮಾಡೋದಿಲ್ಲಲ್ಲ ಅವರು ಪಾಂಡವ ದ್ವೇಷಿಗಳು ಅಂತ ಅರ್ಥ. ಇನ್ನು ಶೀಲ ವಿನಯ, ಶೀಲ ವಿನಯ ನಕುಲ ಶೀಲ ಸಹದೇವ ವಿನಯ. ಇವರು ಶೀಲ ವಿನಯಗಳು ಟಿ ವಿ ಒಮ್ಮೆ ಹೋಗ್ತಾಯಿವೆ, ಸಿಕ್ಕಾಪಟ್ಟೆ ಹೋಗ್ತಾ ಇವೆ. ಸ್ವಲ್ಪ ದಿವಸಗಳಲ್ಲಿ ಒಂದು 50 ವರ್ಷದಲ್ಲಿ ಎಷ್ಟು ಕಡಿಮೆ ಆಗ್ತಾಯಿದೆ ನಂಬಲಿಕ್ಕೆ ಸಾಧ್ಯ ಇದೆ. ಇವತ್ತಿನ ದಿವಸಗಳಲ್ಲಿ ಅದೊಂದು ಗುಣ ಆಗ್ತಾ ಇದೆ. ನಮಸ್ತಮ ನಿಮ್ಮ ತಮಾಷೆ ಅಂತ ಕೇಳಿದರೆ ಇವತ್ತು ಶೀಲ ಇಲ್ಲಾಂದರೆ ಭಾರಿ ಗುಣವಂತ ಅಂತ ಅರ್ಥ. ತಮಾಷೆ ಅಂತ ಹಿಂದೆ ಅಕಸ್ಮಾತ್ ಏನಾದರೂ ನಿಮಗೆ ಗೊತ್ತಿರಲಿ, ತೋರ್ ಮನೆಗೆ ಬಂದಿರ್ತಿದ್ಲು ಮಗಳು, ಗಂಡ ಮೇಲೆ ಸ್ವಲ್ಪ ತಡ ಆಗ್ತಿತ್ತು, ಅವ್ರಿಗೆ ಊರಿನ ಜನ ಎಲ್ಲ ಆಗಲೇ ಕಂಡು ಹಾಕ್ತಿದ್ರು, ಯಾಕೋ ಇದ್ದಾಳೆ ಇನ್ನೂ ಗಂಡ ಮನೆಗೆ ಹೋಗಿಲ್ಲ. ಅವರೆಲ್ಲ ಏನು ಮಾಡ್ತಿದ್ರು ಗೊತ್ತಾ, ಏನು ಕಾರಣ ಇರ್ತಾನೇ ಇರಲಿಲ್ಲ, ಜನ ಬೈತಾರೆ ವಾಪಸ್ ಹೋಗ್ಬಿಡ್ತಿದ್ರು ಬೇಗ, ಅಂಥ ಕಾಲ ಇತ್ತು. ಈಗ ಬೇಗ ವಾಪಸ್ ಹೋದ್ರೆ ಬೈತಾರೆ, ಅಂಥ ಕಾಲ ಬಂದೋಗ್ಬಿಟ್ಟಿ, ಇನ್ನೂ ದೂರ ಇಲ್ಲವೇ ಎಂಬ ಕಾಲ ಬಂದೋಗ್ಬಿಟ್ಟಿ. ಇವತ್ತು ನೋಡಿ ನಿಮಗೆ ತುಂಬ ಜನ ಹೇಳ್ತಾರೆ, ಎರಡನೇ ಮದುವೆ ಆಗೋರು ಗುಟ್ಟಾಗಿ ಮದುವೆ ಆಗ್ತಿದ್ರು ಹಿಂದೆ, ಗೊತ್ತಾಗ್ತಿರಲಿಲ್ಲ, ಈಗ ಗೊತ್ತಾ ಓಪನ್ ಅವೇ ಇರೋದು ಆ ಥರ ಓಪನ್ ಆಗ್ತಿ ಮದುವೆ ಆಗ್ತಿದ್ದಾರೆ ಮನುಷ್ಯ. ಅಂದರೆ ಶೀಲಕ್ಕೆ ಅರ್ಥನೇ ಇಲ್ಲದ ಕಾಲ ಇದೆ. ಎಷ್ಟು ಫಾಸ್ಟ್ ಗೊತ್ತೇ ನಂಬಲಿಕ್ಕೆ ಸಾಧ್ಯ. ವಿನಯ ಅಂತೂ ಭಯಂಕರ ಅವಿನಯ, ಮಾತೆತ್ತಿದ್ರೆ ಅಹಂಕಾರದ ವಾತಾವರಣ ತುಂಬಿರುತ್ತದೆ. ಎಂಥ ಹುಡುಗರಲ್ಲಿ ನಮ್ಮಲ್ಲಿ ಎರಡು ಕಾಣ್ತೇವೆ. ಸಾಮಾನ್ಯವಾಗಿ ಪಾಂಡಿತ್ಯಕ್ಕೂ ಅಹಂಕಾರಕ್ಕೂ ಸಂಬಂಧ ಅಂತ ನಾವು ಕೇಳ್ತೇವೆ. ಪಾಂಡಿತ್ಯಕ್ಕೂ ಅಹಂಕಾರ, ಶ್ವೇತಕೇತು ಏನೋ ದೃಷ್ಟಾಂತ ಇದೆ ಲೋಕಕ್ಕೆ. ಇವತ್ತು ಹಾಗೆ ಬಂದಿಲ್ಲ, ಹೊರಗಡೆಗೆ ಮನೆಯಲ್ಲೇ ವಿನಯ ಇಲ್ಲ, ತಂದೆ ತಾಯಿಗಳ ವಿರುದ್ಧ ನಿಲ್ತಾರೆ ಮಕ್ಕಳು, ಗೊತ್ತಾಯ್ತು. ತಂದೆ ತಾಯಿಗಳ ವಿರುದ್ಧ ಎಷ್ಟೋದ್ರೆ ತಂದೆಗಳು ಹೇಳ್ತಾರೆ, ಬಂದು ಪಾಪ ನಮ್ಮ ಮಗ ನಮ್ಮನ್ನು ಹೊಡಿತಾರೆ ಅಂತ ಹೇಳ್ತಾರೆ. ಎಂಥ ರಾಕ್ಷಸರಿರಬೇಕು, ಒಬ್ಬ ತಂದೆ ಇನ್ನೊಬ್ಬರು ಮುಂದೆ ಹಾಗೆ ಹೇಳ್ತಾರೆ ಅಂದರೆ ಎಷ್ಟು ಹಿಂಸೆ ಪಟ್ಟಿರ್ಬೇಕು ಆ ವ್ಯಕ್ತಿ. ಅದ್ರ ವ್ಯಾಲ್ಯೂಸೇ ಇಲ್ಲ. ತಂದೆ ಏನೋ ಹೇಳಕ್ಕೆ ಹೋದರೆ ನಾನು ನಿನ್ನ ಮಗ ಆಗಲಿಕ್ಕೆ ನಮಗೆ ಬಯಸಿ ಬಂದಿದ್ದೆ ಅಂತ ಕೇಳ್ತಾನೆ, ಆ ಪರ ಆಗಿಬಿಟ್ಟಿದ್ದೆ, ನಾನೇನು ಮಾಡಲಿ ಅನ್ನಷ್ಟು ಬಟ್ಟಿ ಉನ್ಮತ್ತತನ. ಯಾವುದೇ ಹಂತದಲ್ಲೂ ಇವತ್ತು ನೈತಿಕ ಹಂತಗಳಿಲ್ಲ. ಆಮೇಲೆ ಏನಾಯ್ತು, ಈಗ ಪಾಂಡವ ದ್ವೇಷ ಆಗಲಿಲ್ವೇನು, ಪಾಂಡವ ದ್ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವಾಹ. ಈ ಮಾತಿನಲ್ಲಿ ಎಷ್ಟು ಒಳ್ಳೆಯ ಅರ್ಥ ತುಂಬಿಕೊಂಡಿದೆ. ದೇವರು ಯಾವಾಗ ಬರ್ತಾನೆ, ಯಾವಾಗ ಕೈ ಬಿಡ್ತಾನೆ ಎಂಬ ನಿದರ್ಶನ. ಇದೇ ಕೃಷ್ಣ ಸುಧಾಮ ಬಂದ, ಒಂದಿಡಿ ಅವಲಕ್ಕಿ ಅಷ್ಟೇ, ದುರ್ಯೋಧನ ಮಾಡಿಸಿದ ಅಡಿಗೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಾಡಿಸಿದ್ದವು. ಆದರೆ ಅವನು ತಂದೆ ಬರೀ ಅವಲಕ್ಕಿ, ಬರೀ ಅಂದರೆ ಬರೀ ಅವಲಕ್ಕಿನೇ, ಅದು ಕೆ ಜಿಗಟ್ಟಲೆ ಕೂಡ ಅಲ್ಲ, ಬರೀ ಒಂದು ಮುಷ್ಟಿ. ಅದನ್ನು ತಂದರೆ ಕೃಷ್ಣ ಏನು ಮಾಡ್ತಾನೆ, ಎಷ್ಟು ಪ್ರೀತಿಯಿಂದ ತಗೋತಾನೆ ಅಂತ ಅಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಿಗೆ ಅಖಿಳ ಅರ್ಥ, ಎರಡನ್ನ ಕಂಟ್ರಾಸ್ಟ್ ಮಾಡಬೇಕು. ಸುಧಾಮ ಕೊಟ್ಟ ಅವಲಕ್ಕಿಯಲ್ಲಿ, ದುರ್ಯೋಧನ ತೋರಿಸಿದ ಅಡಿಗೆಯಲ್ಲಿ ಕೃಷ್ಣ ಇದನ್ನು ದೃಢಪಟ್ಟು ಹೀಗಿರಬೇಕಾಗಿತ್ತು. ಸುಧಾಮನ ಕೊಟ್ಟದ್ದು ಬೇಡ ಅಂದ, ದುರ್ಯೋಧನ ಕೊಟ್ಟದ್ದು ತಗೊಂಡ ಅಂತಿದ್ರೆ ಅರ್ಥ ಆಗ್ತಿತ್ತು. ಆದರೆ ಉಲ್ಟ ಪಲ್ಟ, ಸುಧಾಮನ ತಗೊಂಡ, ದುರ್ಯೋಧನ ಬೇಡ ಅಂತ ಹೇಳಿಬಿಟ್ಟ. ಯಾತಕ್ಕೆ, ನೈವ ಸಂಪ್ರಿಯಸೇ ರಾಜನ್, ನಿನಗೆ ಪ್ರೀತಿ ಇಲ್ಲ, ಅದಕ್ಕೆ ನಾನು ತಗೊಳ್ಳೋದಿಲ್ಲ. ದುರ್ಯೋಧನಿಗಿಲ್ಲದ ಪ್ರೀತಿಯ ಕಥೆ ಇಡೀ ಜಗತ್ತಿಗೆ ಕೊಟ್ಟ ಸಂದೇಶ ಇದು. ನೈವೇದ್ಯ ಮಾಡಬೇಕಾದ್ರೆ ದೇವರಲ್ಲಿ ಪದಾರ್ಥ ಎಷ್ಟು ಮುಖ್ಯನೋ ಭಕ್ತಿ ಅಷ್ಟು ಮುಖ್ಯ. ಯಾರು ಭಕ್ತಿ ಇಲ್ಲದೆ ನೈವೇದ್ಯ ಮಾಡ್ತಾರೋ ದೇವರು ಸ್ವೀಕಾರ ಮಾಡೋದಿಲ್ಲ. ಭಕ್ತಿಯಲ್ಲಿ ಏನು ಸೇರಿಕೊಂಡಿದೆ, ಈ ಗುಣಗಳು ಸೇರಿಕೊಂಡಿದೆ. ಗುಡದಲ್ಲಿ ಭೀಮಸೇನ ಇದ್ದಾನೆ, ಸೊ ಭಾರತೀಯ ರಮಣ ಅಂತ ಯಾರು ಹೇಳೋದಿಲ್ಲೋ ಅವ್ರ ನೈವೇದ್ಯ ದೇವರು ಸ್ವೀಕಾರ ಮಾಡೋದಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸುಲಭವಾದ ಪಾತ್ರ. ಅದೇ ರೀತಿ ಇದರಲ್ಲಿ ಏನಿತ್ತು ಹಾಗಿದ್ರೆ ಬಹಳ ಸುಲಭವಾಗಿ ಬಿದುರನ ಹತ್ರ ಹೋಗ್ತಾನೆ ಕೃಷ್ಣ, ಅಲ್ಲಿ ಸುಧಾಮ, ಇಲ್ಲಿ ಬಿದುರ. ಸುಧಾಮನ ಕಥೆಗೂ ಸ್ವಲ್ಪ ಗ್ಯಾಪ್ ಇದೆ, ಬಿದುರನ ಕಥೆಗೆ ಗ್ಯಾಪೇ ಇಲ್ಲ. ತಕ್ಷಣ ಬರ್ತಾನೆ, ಭೀಷ್ಮರು ಬರ್ತಾರೆ, ಕೃಷ್ಣ ನಮ್ಮನೆ ಬರಬೇಕು, ಕೃಷ್ಣ ಬರೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕಲಿಬೇಕಾದ ಪಾಠ ತುಂಬ ಇದೆ. ಭೀಷ್ಮರ ಮಾತಿಗೆ ಸ್ವಲ್ಪ ಕೃಷ್ಣ ಒಪ್ಪುವುದಾಗಿತ್ತು ನೋಡೋದಕ್ಕೆ, ಯಾಕೆ ಗೊತ್ತೇನು, ಕೆಲವು ಉಪಕಾರ ಮಾಡಿದವ್ರು ಇರ್ತಾರಲ್ಲ, ಅವನು ಬಿಡೋದು ಭಾಳ ಕಷ್ಟ ಆಗುತ್ತೆ. ಸುಮ್ಮನೆ ಇರೋದೇ ಉಪಕಾರ ಮಾಡಿದವ್ರ ಮೇಲೆ, ಉಪಕಾರನೂ ಎರಡು ವಿಧ, ಭಾಳ ದೊಡ್ಡ ಉಪಕಾರ ಮಾಡಿದವರು ಇರ್ತಾರೆ. ಭೀಷ್ಮರ ಅಂತ ಮಾಡಿದವರೇ ಅಗ್ರಪೂಜೆ ಮಾಡಿಸ್ತವರು ಗೊತ್ತಾ ಅವರು. ಭೀಷ್ಮ ಕೃಷ್ಣ ಹೇಳ್ತಾರೆ, ಪಿತಾಮಹ ಅಗ್ರಪೂಜಾರ್ಹ ಗೋತ್ರ ಲೋಕ ಸಮಾಗಮಿ ಅಂತ ಕೇಳಿದಾಗ ಕೃಷ್ಣಂ ಪೂಜ್ಯತಮಂ ಪ್ರಭುಂ ಹೇಳಿಬಿಡ್ತಾರೆ. ಆ ದಾಕ್ಷಿಣ್ಯ ಬಂತ ಕೃಷ್ಣನಿಗೆ, ಆಯ್ತಾಯ್ತು ನಿರ್ವಾಯ ಇಲ್ಲ ನಡೀರಿ, ನಿಮ್ಮ ಮನೆ ಬರ್ತೀನಿ ಅಂತ ಹೇಳಬೇಕಾಗಿತ್ತು. ಕೃಷ್ಣ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ, ಎಷ್ಟು ಒಳ್ಳೆಯ ಮನೆ ಬರೋದಿಲ್ಲ ನಾನು, ದ್ರೋಣರು ಬರ್ತಾರೆ, ದೊಡ್ಡಾಚಾರ್ಯ ದ್ರೋಣರ ಸಾಮಾನ್ಯ ಆಚಾರ್ಯರಲ್ಲ, ಬೃಹಸ್ಪತಿ ಅಲ್ಲೂ ಆಚಾರ್ಯರು ಇಲ್ಲೂ ಆಚಾರ್ಯರು, ಮೂಲದಲ್ಲಿ ಬೃಹಸ್ಪತಿ ಆಚಾರ್ಯರು, ಇಲ್ಲಿ ದ್ರೋಣಾಚಾರ್ಯರು, ನಮ್ಮನೆ ಬರ್ತೀಯಾ, ಬರೋದಿಲ್ಲ. ಇಷ್ಟು ಏನು ಕಾರಣ ಕೊಟ್ಟ ಕೃಷ್ಣ, ಬಹಳ ಆಶ್ಚರ್ಯ. ದುರ್ಯೋಧನ ಕಾರಣ ಕೊಟ್ಟಿದ್ದು ಗೊತ್ತು ನಮಗೆ, ಭಾಳ ಸುಲಭವಾಗಿ ಅರ್ಥ ಆಗ್ತದೆ. ಈ ಕಾರಣ ಏನು ಕೊಡ್ತಾನೆ, ಭೀಷ್ಮರು ಅಗ್ರಪೂಜೆ ಮಾಡಿಸ್ತವ್ರು ಇವರು, ದ್ರೋಣಾಚಾರ್ಯರಂತೂ ಹಿಂದೆ ಹಾಗೆ ಬದುಕಿದ್ರು, ಆಚಾರ್ಯ ಬರೀತಾರೆ ಶಿರೋಚ್ಛ ವೃತ್ತಿಯಿಂದ ಬದುಕಿರ್ತಾರೆ. ಧರ್ಮಂ ಮಹಾಂತಂ ವಿರಜಂ ಜುಷಾಣ, ಅವರು ಶಿರೋಚ್ಛ ವೃತ್ತಿ ಅಂದರೆ ನಾವು ಇಮ್ಯಾಜಿನ್ ಮಾಡಲು ಸಾಧ್ಯ ಇಲ್ಲ ವೃತ್ತಿ, ಅದು ಪರಿಶುದ್ಧವಾದ ಭಾಗ ಇದು ಜೀವನ ಧರ್ಮ. ಭಾಗವತ ಶ್ಲೋಕ ಧರ್ಮಂ ಮಹಾಂತಂ ವಿರಜಂ ಜುಷಾಣ ಭಾಗವತ ಏಕಾಸ್ಕಂದ ಮಾತನ್ನು ಆಚಾರ್ಯರು ನಿರ್ಣಯದ ಹಾಗೆ ಜೋಡಿಸ್ತಾರೆ. ದ್ರೋಣಾಚಾರ್ಯ ಹೇಗಿದ್ದರು ಅಂದರೆ ಭಾಗವತ ಮಾತನ್ನು ಸೇರಿಸಿಬಿಟ್ಟು ಹಾಗಿದ್ದರು. ಧರ್ಮ ಮಹಾಂತಂ ವಿರಜಂ, ದೋಷನೇ ಇಲ್ಲ ಅಂತ, ರಜ ಸುದೋಷ ದೋಷನೇ ಇಲ್ಲ ಧರ್ಮ, 700 ವರ್ಷ ಆಗಿ ಬದುಕಿರ್ತಾರೆ ಅಂಥವ್ರು. ಅದಕ್ಕೇನು ಒಂದು ಮಗನಿಗೋಸ್ಕರ ಗೋವನ್ನು ಕೇಳಕ್ಕೆ ಇನ್ನೊಬ್ಬರಂದು ಹೋಗಲಿಲ್ಲ, ಗೋವಿಂದನ ಹತ್ರ ಹೋಗ್ತಾರೆ, ಪರಶುರಾಮ ದೇವರ ಹತ್ರ ಹೋಗ್ತಾರೆ ಅಂತ ಪುಣ್ಯಾತ್ಮರು, ಅವರು ಕರೆದರೆ ಬರೋದಿಲ್ಲ ಅಂತ ಹೇಳ್ತಾನೆ. ಏನು ಕಾರಣ ಕೊಟ್ಟಿರ್ಬೋದು,
ಆಚಾರ್ಯ ಬರೀತಾರೆ, ಉಪೇಕ್ಷಿತ ದ್ರೌಪದಿ ತ್ಯಪ್ರಮೇಯ ಜಗಾಮ ನೈಷಾಂ ಗೃಹವಾದಿ ದೇವ. ದ್ರೌಪದಿ ಉಪೇಕ್ಷೆ ಮಾಡಿದ್ದೀರಿ, ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಈ ಮಾತಿನಲ್ಲಿ ಎಷ್ಟು ಅರ್ಥ ಇದೆ? ಕೃಷ್ಣ ಯಾರ ಮನೆಯಿಂದ ಸ್ವೀಕಾರ ಮಾಡ್ತಾನೆ ಅಂದರೆ ದ್ರೌಪದಿ ಉಪೇಕ್ಷೆ ಮಾಡಿದ್ದೀರಿ ನೀವೀಗ. ನಮಗೆ ನೋಡೋದಕ್ಕೆ ಅನಿಸುತ್ತೆ ಒಬ್ಬ ಸ್ತ್ರೀಯ ಉಪೇಕ್ಷೆ ಮಾಡಿದ್ದಕ್ಕೆ ಅಷ್ಟೆ, ಇನ್ನೂ ಸ್ವಲ್ಪ ತಗೊಂಡ್ರೆ ಆತ ಪಾಂಡವರ ಹೆಂಡತಿ ಉಪೇಕ್ಷೆ ಮಾಡಿದ್ದಕ್ಕೆ, ಇನ್ನೂ ಸ್ವಲ್ಪ ತಗೊಂಡ್ರೆ ಆಕೆ ಮಹಾರಾಣಿ ಯುವರಾಣಿ ಎರಡೂ ಆಗಿದ್ದವು ಉಪೇಕ್ಷೆ ಮಾಡಿದ್ದಕ್ಕೆ, ಇನ್ನೂ ಒಳಗೆ ಹೋದರೆ ಆಕೆ ಯಾರು ಗೊತ್ತ ಭಾರತೀ ದೇವಿ ಅವರು ಉಪೇಕ್ಷೆ ಮಾಡಿದ್ದಕ್ಕೆ, ಇನ್ನೂ ಒಳಗೆ ಹೋದರೆ ಸರ್ವವಿದ್ಯಾ ದ್ರೌಪದಿ, ದ್ರೌಪದಿ ವಿದ್ಯಾ ಉಪೇಕ್ಷೆ ಮಾಡಿದ್ದೀರಿ ಅದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ. ಯಾರು ವಿದ್ಯೆಯನ್ನು ಉಪೇಕ್ಷೆ ಮಾಡ್ತಾರೋ ಅವ್ರ ಮನೆಗೆ ನಾನು ಹೋಗೋದಿಲ್ಲ. ಅದಕ್ಕೆ ನಮಗೆ ಬಂದಿದ್ದು ದೇವ್ರ ನೈವೇದ್ಯ ನಾವು ಯಾತಕ್ಕೆ ಓದಬೇಕು ಅಂತ, ನಾವು ಮಾಡೋ ದೇವ್ರ ನೈವೇದ್ಯ ದೇವರು ತಗೊಳ್ಳಿ ಅಂತಾರೂ ಓದಬೇಕಾಗತ್ತೆ. ವಿದ್ಯೆಯನ್ನು ಉಪೇಕ್ಷೆ ಮಾಡಿದರೆ ಅವ್ರ ಮನೆಯ ನೈವೇದ್ಯ ದೇವರು ತಗೊಳ್ಳೋದಿಲ್ಲ ಅಂತ, ಉಪೇಕ್ಷೆ ಮಾಡಬಾರ್ದು. ಮತ್ತು ಎಲ್ಲ ಓದಲಿಕ್ಕಾಗೋದಿಲ್ಲ, ಬೇಡ. ಯಥಾಶಕ್ತಿ ಅಂತಿದೆಯಲ್ಲ, ನಖಸ್ತುತಿ ಓದಿ, ಅಣುಭಾಷ್ಯ ಓದಿ, ದ್ವಾದಶಸ್ತೋತ್ರ ಓದಿ ಅಂತ ಆಚಾರ್ಯಗಂತ ಒಂದು ಓದಿಲ್ಲ ಅಂತ ಆಗಬಾರ್ದು. ಏನಾರೋ ಒಂದು ಕಿವಿ ಬಿತ್ತು ಅಂದರೆ ಆಗ ನೈವೇದ್ಯಕ್ಕೆ ಅಧಿಕಾರ ಬರ್ತದೆ, ಇಲ್ಲದೆ ಹೋದರೆ ಬರೋದೇ ಇಲ್ಲ. ಉಪೇಕ್ಷಿತ ದ್ರೌಪದಿ ತ್ಯಪ್ರಮೇಯ ಜಗಾಮ ನೈಷಾಂ ಗೃಹಂ ಆದಿದೇವ. ಆದಿದೇವ ಪರಮಾತ್ಮ ಯಾರ ನೈವೇದ್ಯ ಬೇಕಾಗಿದೆ ಅವನಿಗೆ, ಪ್ರೀತಿ ಮಾತ್ರ ತೋರಿಸ್ಬೇಕಾಗಿದೆ, ಅದಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ. ಇವತ್ತು ಉಪೇಕ್ಷಿತ ಆಚಾರ್ಯರ ಶಾಸ್ತ್ರವನ್ನು ಉಪೇಕ್ಷೆ ಮಾಡೋದು ಎಂಥ ಶಾಸ್ತ್ರ? ಮಹಾನಂದ ತೀರ್ಥಸ್ಯ ಏ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತ ಎಂದೆ ಸ್ವಶಕ್ತ ಸುರಾಧ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದಿ. ಉಪೇಕ್ಷೆ ಮಾಡಿದರೆ ಮೋಕ್ಷನೆ ಕಳ್ಕೊಂಡಾಗೋದಿಲ್ಲ. ಟೆಕ್ಸ್ಟ್ ಬುಕ್ ಉಪೇಕ್ಷೆ ಮಾಡ್ತಾನೆ ಅಂದರೆ ಫೇಲ್ ಆಗ್ತಾನೆ, ಟೆಕ್ಸ್ಟ್ ಬುಕ್ಕನ್ನು ಓದದೆ ಉಪೇಕ್ಷೆ ಮಾಡಿದರೆ ಫೇಲ್ ಆಗ್ತಾನೆ. ಮತ್ತು ಆಚಾರ ಶಾಸ್ತ್ರ ಓದಿ ಉಪೇಕ್ಷೆ ಮಾಡಿದರೆ ಸಂಸಾರದಿಂದ ಪಾರಾಗ್ಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ಓದಲೇಬೇಕಾಗ್ತದೆ. ಮುಂದೆ ಕೃಷ್ಣ ಏನು ಮಾಡ್ತಾನೆ, ಇನ್ಯಾರೂ ಕರೆಯೋಕ್ಕೆ ಯಾರಿಗೂ ಧೈರ್ಯ ಇಲ್ಲ, ತುಂಬ ಜನ ತತ್ತುರ್ಕೊಂಡಿದ್ದಾರೆ. ವಿದುರ ಕರೆದ ಹೋದ ಅಂಥೇಳಿ, ವಿದುರ ಕರೆದಿಲ್ಲ ಕೃಷ್ಣನನ್ನು. ಮಹಾಭಾರತ ನೋಡಬೇಕು, ಕೃಷ್ಣ ತಾನೇ ಹೋಗ್ತಾನೆ ವಿದುರನ ಹತ್ರ. ವಿದುರ ನಡಿ ನಿಮ್ಮನೆಗೆ ಹೋಗೋಣ, ವಿದುರನಿಗೆ ಶಾಕ್ ಅದು ಒಂದು ದೊಡ್ಡ ದೊಡ್ಡ ಆಚಾರ ಮನೆಗೆ ಹೋಗಿಲ್ಲ, ನಮ್ಮನೆಗೆ ಏನು ಬರ್ತಾ ಕೃಷ್ಣ ಅಂತ ತಿಳ್ಕೊಂಡ್ರೆ ನಿಮ್ಮನೆ ಬರ್ತೀನಿ ನಾನೀಗ. ಆಗ ಆಶ್ಚರ್ಯ, ಕೃಷ್ಣ ನನ್ನ ಮೇಲೆ ಹೌದು, ಏನು ಗುಣ ಇತ್ತು ಇವರಲ್ಲಿ ಪ್ರಶ್ನೆ. ಈಗ ಅವರಲ್ಲಿ ಏನು ದೋಷ ಇತ್ತೋ ಅದೇ ಗುಣ ಆಯಿತು ವಿದುರನಿಗೆ. ಉಪೇಕ್ಷಿತ ದ್ರೌಪದಿ, ದ್ರೌಪದಿ ಉಪೇಕ್ಷೆ ಮಾಡಲಿಲ್ಲ. ವಿದುರ ಬಂದ, ತುಂಬಿದ ಸಭೆಯಲ್ಲಿ ನೋಡ್ದ, ಅನ್ಯಾಯ ಎಂದು ಪ್ರತಿಭಟನೆ ಮಾಡ್ದ, ಎರಡು ಕೈ ಎತ್ತಿದ, ಸ್ವಾಶಕ್ತಿ ಪ್ರಕಾಶ ಎಂದು ಹೇಳ್ತಾರಂತೆ. ವಿದುರ ಹಿಡಿದು ಎರಡು ಕೈ ತೂಗ್ತಾನೆ, ನನ್ನ ಕೈಲಿ ಆಗ್ತಾ ಇಲ್ಲ, ಏನು ಮಾಡಲಿ ನಾನೀಗ, ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ, ಹೀಗೆ ಮಾಡಬಾರ್ದು, ಅನ್ಯಾಯ ಅನ್ಯಾಯ ಅಂಥೇಳಿ ಎರಡು ಕೈ ಎತ್ತು ಕೂಗಿದ್ದಂತೆ ವಿದುರ. ವಿದುರನಿಗೆ ಏನು ಮಾಡಲಿಕ್ಕೆ ಬರಲಿಲ್ಲ, ಪ್ರತಿಭಟನೆ ಮಾಡ್ತಾನೆ, ಬಾಯಲ್ಲಿ ಪ್ರತಿಭಟನೆ ಮಾಡ್ತಾನೆ. ಕೃಷ್ಣ ಏನು ಮಾಡ್ತಾನೆ, ನಡಿ ನಿಮ್ಮ ಮನೆಗೆ ಬರ್ತೀರಿ ಅಂತ ಬಂದುಬಿಡ್ತಾನೆ. ಇದು ಒಂದೆರಡು ಹೊಡೆದಿದ್ದರೆ ಕಥೆಯಲ್ಲ, 13 ವರ್ಷ ಆಗಿತ್ತಾಗಲೇ, 13 ವರ್ಷ ಮುಗಿದೋಗಿತ್ತು. ನಮ್ಮ ಪ್ರಕಾರ ಅಕೌಂಟ್ ಕ್ಲೋಸ್ ಆಗಿಬಿಟ್ಟಿರುತ್ತೆ, ಮರ್ತೋಗ್ಬಿಟ್ಟಿರ್ತಾರೆ. ದೇವರ ಸರ್ಕಾರದಲ್ಲಿ ದೇವರ ಕ್ಲೋಸ್ ಮಾಡೋದೇ ಇಲ್ಲ ಪರಮಾತ್ಮ. ಪುಣ್ಯದ ಅಕೌಂಟ್ ಹಾಗೆ ಇರ್ತದೆ, ಪಾಪದ ಅಕೌಂಟ್ ಹಾಗೆ ಇರ್ತದೆ. ಅವರ ಮನೆಗೆ ಹೋಗಲಿಲ್ಲ, ಇವ್ರ ಮನೆ ಬರ್ತಾನೆ. ಬಂದು ನೀನು ತೋರಿಸ್ತಾರೆ ಸ್ವಾರಸ್ಯ, ವಿದುರ ದ್ರೌಪದಿಯ ಆ ಪ್ರಸಂಗವನ್ನು ಬಿಡುಗಡೆ ಮಾಡೋಕ್ಕಾಗಲಿಲ್ಲ ವಿದುರನಿಗೆ, ವಿದುರಿಂದ ಪರಿಹಾರ ಏನೂ ಆಗಲಿಲ್ಲ. ವಿದುರ ತನ್ನ ಕೆಲಸ ತಾನು ಮಾಡಿದ ಅಷ್ಟೇ, ಇದು ಗಮನಿಸ್ಬೇಕು ನಾವು. ನಾವೆಲ್ಲ ಪ್ರಶ್ನೆ ಕೇಳ್ತೇವೆ, ಪ್ರತಿಭಟನೆ ಮಾಡಿಬಿಟ್ಟು ಕೆಲಸ ಆಗಿಬಿಡುತ್ತಾ ಅಂತ ಕೇಳಿ. ವಿದುರ ಮಾಡಿ ಪ್ರತಿಭಟನೆ ಕೆಲಸ ಆಯಿತೋ ಇಲ್ವ? ಈಗ ಪ್ರತಿಭಟನೆಯು ನಮ್ಮ ಯಥಾಶಕ್ತಿ ಮಾಡಿದಾಗ ಕೆಲಸ ಆಗೇ ಆಗುತ್ತೆ. ಆದ್ದರಿಂದ ವಿದುರ ಮೇಲೆ ಕೃಷ್ಣ ಹೊರಟ. ಎಷ್ಟು ಕೊಟ್ಟ ಗೊತ್ತಾ, ಇಲ್ಲೊಂದು ಪ್ರಸಂಗ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಎಲ್ಲರೂ ಕೂಡ. ಹಾಲು ಕುಡ್ದ ಮಾತ್ರ ಅಂತ ಕೆಲವರು ವಾದ, ಬರೀ ಹಾಲು ಮಾತ್ರ ಕುಡ್ದ, ಆ ವಿದುರ ಶೂದ್ರನ ಆದ್ದರಿಂದ ಹಾಲು ಮಾತ್ರ ಕುಡ್ದ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ತಪ್ಪದು. ವಿದುರ ಅನ್ನಾನಿ ಬಹುಜೆ ಶುಚೀನಿ ಗುಣವಂತಿ ಚ, ಮಹಾಭಾರತದ ಶ್ಲೋಕ ಅದು. ವಿದುರ ಕೊಟ್ಟ ಅನ್ನವನ್ನೇ ಕೃಷ್ಣ ತಿಂದುಬಿಟ್ಟ, ಬೇಕು ಎಲ್ಲ ಭಕ್ಷಭೋಜ್ಯ ಮಾಡ್ದ ಅಂತ ಹೇಳಿಬಿಡ್ತಾರೆ. ನಮ್ಮ ಜನ ಬುದ್ಧಿವಂತರು, ಓ ಹರಿದಾಸ ಆಯ್ತು ವಿರೋಧ ಬರುತ್ತೆ, ದಾಸ್ ಕೊಡ್ತವ್ರಿಗೆ ವ್ಯಾಸ್ಗಳು ವಿರೋಧ ಬರುತ್ತೆ ನೋಡಿದ್ರಾ. ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ, ಜಗನ್ನಾಥದಾಸರ ಮಾತು ಹರಿಕಥಾಮೃತಸಾರದಲ್ಲಿ ಅದು ಕೂಡ ಪದ್ಯ ಆಗಿರೋ ಪ್ರಕ್ಷೇಪ ಅನ್ಬೋದಾಗಿತ್ತು. ಗ್ರಂಥಸ್ಥವಾದ ಮಾತು ಹಾಲು ಅಂತ ಇಲ್ಲಿ ಹೇಳ್ತಾರೆ, ಅಲ್ಲಿ ಇದು ಅಂತ ಹೇಳ್ತಾರೆ. ಅಂದಮೇಲೆ ಏನು ಮಾಡಬೇಕು? ಈಗ ಆಚಾರಗಳು ಹೇಳ್ತಾರೆ ಗೊತ್ತಾ, ಸಂಪೂಜಿತ ಸರ್ವ ಸಮರ್ಪಣೇನ, ನಿರ್ಣಯದ ವಾಕ್ಯ. ಹಾಲು ಅಂತ ಆಚಾರ ಹೇಳಲಿಲ್ಲ, ಸಂಪೂಜಿತ ಸರ್ವ ಸಮರ್ಪಣೇನ. ಅದಕ್ಕೆ ಎರಡರ್ಥ, ಪದಾರ್ಥನೂ ಸಮರ್ಪಣ, ಮನೋಭಾವನೂ ಸಮರ್ಪಣ. ಸರ್ವಭಾವೇನ ಭಾರತ ಇದ್ದಾಗೆ ಸರ್ವ ಸಮರ್ಪಣೆ ಆಗಿತ್ತು. ಆದರೆ ಇಲ್ಲಿ ವಿದುರನಿಗೆ ಹಾಲು ಮಾತ್ರ ಕುಡಿದು ಹರಿಕಥಾಮೃತ ಹೇಗೆ ಹೇಳುತ್ತೆ ಅಂದರೆ, ಹರಿಕಥಾಮೃತ ಪೂರ್ತಿ ಹೋದರೆ ಡೌಟ್ ಬರೋದಿಲ್ಲ, ಅಲ್ಲ ಹೋದರೆ ಡೌಟ್ ಬರುತ್ತೆ, ಅಷ್ಟೇ ಪೂರ್ತಿ ಹೋದರೆ ಬರುತ್ತೆ. ಮುಂದೆ ಭಕ್ತಾಪರಾಧ ಸೈತು ಸಂಧಿಯಲ್ಲಿ ಬರೀತಾರೆ, ಜಗನ್ನಾಥದಾಸರೇ ಬರೀತಾರೆ, ವಿದುರನ ಆಲಯದಿ ಔತಣವ ಬಾಕುಲಿಕರಂತೆ ಕೈಗೊಂಡ ಅಂತ ಹೇಳ್ತಾರೆ. ಔತಣವನ್ನು ಸ್ವೀಕಾರ ಮಾಡದ ಪಠ್ಯಬಾಕರಂತೆ ಅಂತ ಹೇಳ್ತಾರೆ. ಅದು ಅದೇ ಜಗನ್ನಾಥದಾಸರು ಎಲ್ಲ ಔತಣ ಹಾರ್ಕೊಟ್ಟ ಔತಣ ಅಂತ ಕರೀತಾರ. ಔತಣ ಅಂದರೆ ಎಲ್ಲ ಇದ್ರೇ ಔತಣ, ಜಗನ್ನಾಥದಾಸರ ಮಾತು ವಿರೋಧನೇ ಇಲ್ಲ. ಅಲ್ಲಿ ಹೇಳಿದರು ಅಷ್ಟು ಬೇಕಾಗಿತ್ತು ಹೇಳಿದ್ರು, ಇಲ್ಲಿ ಎಲ್ಲ ಬೇಕಾಗಿತ್ತು ಹೇಳಿದ್ರು. ಆದ್ದರಿಂದ ಪರಸ್ಪರ ವಿರೋಧ ಇಲ್ಲ. ಇವತ್ತು ನಮ್ಮಲ್ಲಿ ಒಂದು ದೊಡ್ಡ ಇದು, ದಾಸಕೂಟಕ್ಕೂ ವ್ಯಾಸಕೂಟಕ್ಕೂ ಭಾರಿ ವಿರೋಧ ತಿಳ್ಕೊಂಡಿದ್ದಾರೆ. ಅವರಿಗೆ ವಿರೋಧ ಇಲ್ಲ, ಓದೋರಲ್ಲಿ ವಿರೋಧ ಇರುತ್ತೆ, ದಾಸರಿಗೂ ವ್ಯಾಸರಿಗೂ ಇಲ್ಲ. ಅರ್ಧಂಬರ್ಧ ಓದೋರಿಗೆ ಇರುತ್ತೆ ಅಷ್ಟೇ. ಸ್ವಾಮಿಗಳು ಹಗಲೆಲ್ಲ ಹೇಳ್ತಾ ಇರ್ತಾರೆ, ವ್ಯಾಸ ಆಯ್ತ ದಾಸ ಆಯ್ತ ಬೇರೆ ತಿಳ್ಕೊಂಡ್ಬಿಡಬೇಡಿ. ವ್ಯಾಸ ಆಯ್ತ ಸೂರ್ಯ ಇದ್ದಾಗೆ, ದಾಸ ಆಯ್ತ ಚಂದ್ರ ಇದ್ದಾಗೆ. ಸೂರ್ಯ ಕಣ್ಣು ಕುಗ್ಗುತ್ತೆ, ಓದೋದು ಭಯ ಆಗುತ್ತೆ, ನೋಡೋಕ್ಕಾಗಲ್ಲ. ವ್ಯಾಸರ ಗ್ರಂಥ ಅಂದರೆ ಕಣ್ಣು ಕುಗ್ಗುತ್ತೆ, ಮುಚ್ಚಿಟ್ಬಿಡ್ತೇವೆ. ಹಾಗೇನೆ ದಾಸ ಆಯ್ತ ಓದಕ್ಕೆ ಬರುತ್ತಲ್ಲ. ಚಂದ್ರನ ಬೆಳಕು ಹಿತ, ಸೂರ್ಯನ ಬೆಳಕು ಜಾಸ್ತಿ, ಆದರೆ ಕಣ್ಣು ಕುಗ್ಗುತ್ತೆ. ವ್ಯಾಸ ಆಯ್ತ ದೊಡ್ಡದೇ ಕಣ್ಣು ಕುಗ್ಗುತ್ತೆ, ದಾಸ ಆಯ್ತ ಹಿತವಾಗಿ ನಮಗೆ ಈ ಪರಿಯ ಸೊಬಗಾವ ದೇವರಲ್ಲಿ ರಾಕಡೆ ಅಂತ ಹಾಡ್ಕೊಂಡು ಹೇಳ್ಬೋದು. ಹಾಗಿರುತ್ತೆ, ಎರಡು ವ್ಯತ್ಯಾಸ ಇಲ್ಲ. ಸೂರ್ಯನ ಬೆಳಕೆ ಚಂದ್ರನಿಂದ ಬರೋದು, ಚಂದ್ರನ ಬೆಳಕು ಅಲ್ಲದು, ಸೂರ್ಯನ ಬೆಳಕೆ ಚಂದ್ರನ ಬರೋದು. ವೇದವ್ಯಾಸರ ಮಾತನ್ನು ಆಚಾರ್ಯರ ಮಾತನ್ನೇ ದಾಸರು ಹೇಳಿದ್ದೆ ಹೊರತು ಸ್ವಂತ ಮಾತನ್ನು ದಾಸರು ಹೇಳೇ ಇಲ್ಲ. ಹೇಳಿದ ದಾಸರೇ ಅಲ್ಲ ಅವರು, ದಾಸರು ಅಂತ ಒಪ್ಪದೇ ಇಲ್ಲ. ಯುಕ್ತಿ ಮಾತುಗಳೆಲ್ಲ ಶ್ರುತಿ ಸ್ಮೃತ್ಯುಕ್ತ ಮಾತುಗಳಿವೆ, ತಿಳ್ಕೊಂಡ ವಿರೋಧ ಇಲ್ಲ. ಅಷ್ಟು ಹೇಳಿ ವಿದುರ ಮನೆಗೆ ಕೃಷ್ಣ ಹೋಗ್ತಾನೆ. ಈ ರೀತಿ ಯಾವ ದೇವತೆಯನ್ನು ಮಾಡೋಕ್ಕಾಯ್ತಾ, ಕೃಷ್ಣನೇ ಮಾತ್ರ ಆಯಿತು. ಅದಕ್ಕೆ ಹರಿಹಿ ಪರತರಹ, ಎಷ್ಟು ವಿಲಕ್ಷಣನಾಗಿದ್ದಾನೆ ಭಗವಂತ. ಬಿಡಬೇಕಾದಲ್ಲಿ ಬಿಟ್ಟ, ತೊಗೊಳ್ಬೇಕಾದಲ್ಲಿ ತಗೊಂಡ, ಅಶ್ವತ್ಥಾಮರಿಗೆ ಆಗದ್ದನ್ನು ಮಾಡಿದ, ತಾನು ಪರದೇವತೆ ಅಂತ ತೋರಿಸಿದ. ಆ ಹಿನ್ನೆಲೆಯಲ್ಲಿ ದೇವರ ಮಹಿಮೆ ದೇವರ ಮಹಿಮೆಯೇ ಆಗಿದೆ. ನಡ್ಕೊಳ್ಳೋ ರೀತಿ ಹೇಗೆ, ಉದ್ಯೋಗ ಪರ್ವದ ಕಥೆ ಆ ಭಾಗ ನೋಡಿದರೆ ಎಷ್ಟು ದೊಡ್ಡ ತತ್ವವನ್ನು ಸುರಿಮಣೆ ಮಾಡ್ತಕ್ಕಂಥ ಜಾಗ. ಆಚಾರ್ಯ ಹೇಗೆ ನಿರ್ಣಯದಲ್ಲಿ ಬರೀತಾರೆ, ಹೇಗೆ ನಮಗೆ ಪರಿಣಾಮಕಾರಿ ಆಗುತ್ತೆ ಎಂಬುದನ್ನು ನೋಡಬಹುದು. ಎಲ್ಲದನ್ನು ತಿಳಿಸಲಿಕ್ಕೆ ಈ ಒಂದು ಪದ ಬಹಳ ಅಪೂರ್ವವಾದ ಪದ. ಇನ್ನೂ ಹೇಳಬೇಕಾದ ತುಂಬ ಅಂಶ ಇದೆ. ನಮ್ಮ ಭಾಗ್ಯ, ನಿನ್ನೆನೂ ಶ್ರೀಗಳವರು ಬಂದು ಅನುಗ್ರಹ ಮಾಡಿದ್ದಾರೆ, ಇವತ್ತೂ ಪರಮಪೂಜ್ಯ ಪೇಜಾವರ ಶ್ರೀಪಾದಗಳವರು ಬಂದು ಅನುಗ್ರಹ ಮಾಡಿದ್ದಾರೆ. ಅವರ ಉಪಸ್ಥಿತಿಯೇ ನಮಗೆ ಅತ್ಯಂತ ಮಂಗಲಕರ, ಅತ್ಯಂತ ತಾರಕ. ಅವರು ಕೂತಿರದೇ ಅನುಗ್ರಹ, ಅನುಗ್ರಹ ವಚನ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಮಾತಿನ ಅನುಗ್ರಹವನ್ನು ತೋರಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಒಂದು ಮಾತು ಹೇಳಬೇಕಾಗಿದೆ ಎಲ್ಲರಿಗೂ ಕೂಡ. ತುಂಬ ನಮ್ಮ ಮಾಧವರ ಮೇಲೆ ಭಾರಿ ಕಂಪ್ಲೇಂಟ್ ಅಂದರೆ ಜನಗಳದು, ಮಂತ್ರಾಕ್ಷತೆ ಕಾಲಕ್ಕೆ ಭಾರಿ ಗಲಾಟೆ ಮಾಡಿಬಿಡ್ತಾರೆ. ಮಂತ್ರಾಕ್ಷತೆ ಯುದ್ಧ ಅಂತಲೇ ಕರೆಯೋದು ಉಂಟಂತೆ. ಎಷ್ಟೋ ಜನ ಬಿದ್ದು ಬಿಡ್ತಾರೆ ಪಾಪ ವಯಸ್ಸಾದವರು, ಹಾಗೆಲ್ಲ ಮಾಡಬಾರ್ದು. ಅದಕ್ಕೊಂದು ನಿದರ್ಶನ ಹೇಳ್ತೇನೆ ಕೇಳಿ. ಒಂದು 2008 ಜಪಾನ್ನಲ್ಲಿ ಇದಾಯಿತು, ಇರಬೇಕು ಭೂಕಂಪ ಆಯಿತು ಗೊತ್ತಿರಬೇಕು, ಭಯಾನಕವಾದ ಲಕ್ಷಾಂತರ ಜನ ತೊಂದರೆ ಆಯಿತು. ಅದರಿಂದ ಅಲ್ಲಿ ಭೂಕಂಪ ಆಗ್ತಾನೆ ಇರುತ್ತೆ, ಅದು ಭಾರಿ ದೊಡ್ಡ ಭೂಕಂಪ ಆಯಿತು. ಆಗ ತುಂಬ ಜನಕ್ಕೆ ಆಹಾರ ಕೊಡಬೇಕಾದ್ರೆ ಮೇಲಿಂದ ಆಹಾರ ಹಾಕ್ತಾ ಇದ್ದರು, ಪ್ಯಾಕೆಟ್ ಬಿಸಾಕ್ತಿದ್ರಂತೆ. ನಮಗೆ ಆಶ್ಚರ್ಯ ರಿಪೋರ್ಟ್ ಬರ್ತಾ ಇತ್ತು. ಆ ರೀತಿ ಹಾಕಿದರೆ ಇವರು ಕ್ಯೂನಲ್ಲಿ ತೊಗೋತಾ ಇದ್ದರು ಅಂತ ಹೋಗ್ಬಿಟ್ಟು, ಆಹಾರ ಪೊಟ್ಟಣಗಳನ್ನು ಕ್ಯೂನಲ್ಲಿ ತೊಗೋತಾ ಇದ್ದಾರೆ ಜನಗಳು. ಕ್ಯೂನಲ್ಲಿ ಹೋಗಿ ಅಂದರೆ 10 ಹಸಿವೆ ಆಗಿದೆ, ದುಃಖ ಇದೆ ಅವರಿಗೆ, ಅಂಥದ್ದು ಕ್ಯೂ ಬಿಟ್ಟಿಲ್ವ. ಅವರಿಂದ ಕಲಿಬೇಕಾದ ಒಂದು ಶಿಸ್ತಿದು ನಮಗೇನಂಥದ್ದು ಏನೂ ಬಂದಿರೋದಿಲ್ಲ, ಈಗ ಏನೂ ಇರೋದಿಲ್ಲ. ಆದ್ದರಿಂದ ನಮ್ಮ ಎಲ್ಲ ಫಂಕ್ಷನ್ಗಳಲ್ಲೂ ಕೂಡ ಆ ರೀತಿ ಆಗೋ ಅನುಭವ ಇರ್ತದೆ. ತುಂಬ ಜನ ಕೇಳ್ಕೊಂಡು ಬಿದ್ದವರು ಇದ್ದಾರೆ, ಅವರೆಲ್ಲ ಕೇಳಿಕೊಂಡ್ರು ಆಚಾರ್ಯರೇ ದಯವಿಟ್ಟು ನಮ್ಮನ್ನು ಬಿಡಿಸ್ದಾಗ ಮಾಡಬೇಕು ಅಂತ ಕೇಳಿದ್ದಕ್ಕೆ ಹೇಳ್ತಾ ಇದ್ದೇನೆ. ಒಂದು 5 ನಿಮಿಷ ತಡ ಆಗ್ಬೋದೇ ಹೊರತು ಹೆಚ್ಚೇನು, ಇನ್ನೂ ಬೇಗನೆ ಆಗುತ್ತೆ ಲೆಕ್ಕದಲ್ಲಿ. ನಿಮಗೆ ದುಷ್ಟಾಂತ ಯಾತಕ್ಕೆ ಹೇಳಿದ್ರು ಗೊತ್ತಾ, ಅಭಾವ ಇದೆ, ಅಪಾಯ ಇದೆ, ಮೇಲಿಂದ ಫುಡ್ ಹಾಕ್ತಿದ್ದಾರೆ, ಅಲ್ಲಿ ನುಗ್ಗಿ ತಗೋತಾ ಇಲ್ಲ. ಅವ್ರು ಹೋಗಿ ಕ್ಯೂನಲ್ಲಿ ನಿಂತು ತಗೋತಾರೆ ಅಂದರೆ ಎಷ್ಟು ಜನಕ್ಕೆ ಅದು ಶಿಸ್ತಿನ ಮೇಲೆ ನಂಬಿಕೆ ಇರಬಹುದು. ಅದರಿಂದ ಜನ ಬದುಕ್ತಾರೆ. ಇಲ್ಲ ಕಾಲು ತೊಳೆದು ಸತ್ತು, ಮೊನ್ನೆ ನೋಡಿ ಕಾಲು ತೊಳೆದು ಎಷ್ಟು ಜನ ಸತ್ತು, 32 ಜನ ಸತ್ತೋಗಿದ್ದಾರೆ ಕಾಲು ತೊಳೆದೆ. ಅದೇನೂ ಅಲ್ಲ, ಸುಮ್ಮನೆ ಅವಸರ ಪಟ್ಟು ಬಿದ್ದು ಸತ್ತೋಗಿದ್ದಾರೆ ಅಷ್ಟೇ. ಇಲ್ಲೂ ಕೂಡ ಕೆಲವರು ಕೈಕಾಲು ಮುರ್ಕೊಂಡವ್ರು ಇದ್ದಾರೆ, ಅಲ್ಲೆಲ್ಲ ರಿಪೋರ್ಟ್ ಬರ್ತಾ ಇರುತ್ತದೆ. ಆಗಲೇ ಎಲ್ಲರೂ ತುಂಬ ಕೇಳಿದ್ದೆ ಕೇಳ್ತಾ ಇದ್ದೇನೆ. ಅನಂತರ ಶ್ರೀಗಳವರು ಅನುಗ್ರಹ ಮಂತ್ರಾಲಯ ಕೊಡ್ತಾರೆ, ತೊಗೊಳ್ಬೇಕಾದ್ರೂ ಕೂಡ ಸರಿಯಾಗಿ ಆ ರೀತಿ ತೊಗೊಳ್ಬೇಕು ಅಂತ ತುಂಬ ಕೇಳ್ಕೊತಾ ಇದ್ದೇನೆ. ನಾಳೆ ದಿವಸ ಸಕಾಲಕ್ಕೆ ಮತ್ತೆ ಆರೋಗ್ಯಕ್ಕೆ ಸರಿಯಾಗಿ ಇಂಟರ್ನೆಟ್ ಹೇಳಿದ್ದಾರೆ, ಆ ಲೈವ್ ಬ್ರಾಡ್ಕಾಸ್ಟ್ ಆಗ್ತಿರೋದ್ರಿಂದ ಅದರಲ್ಲಿ ಕೇಳ್ಕೋಬಹುದು ಎಲ್ಲರೂ ಕೂಡ ಅಂತ ತಿಳಿಸಿ ಪರಪೂಜ್ಯ ಶ್ರೀಪಾದಂಗಳವರನ್ನು ಅನುಗ್ರಹ ವಚನ ನೀಡಬೇಕು ಅಂತ ಹೇಳಿ ಕೇಳ್ಕೊಡ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚವಹಂ ತೇನ ಪ್ರಿಯತಾಂ ಕಮಲಾಲಯ.
ಶಿವರಾಚಾರ್ಯರ ಪ್ರಮೇಯದ ಸಿದ್ಧಾಂತದ ಪ್ರವಚನ ಕೆಲವು ದಿನಗಳಿಂದ ನಡೀತಾ ಇದೆ. ಮುಖ್ಯವಾದ ಪ್ರಮೇಯ ಪರಮ ಪ್ರಮೇಯ ಅಂದರೆ ಪರಮಾತ್ಮರ ಸರ್ವೋತ್ತಮತ್ವ. ಅದು ಆಚಾರ್ಯರು ಸತ್ಸಿದ್ಧಾಂತದಲ್ಲಿ ಮುಖ್ಯವಾದ ಸಿದ್ಧಾಂತ ಅಂದರೆ ಪರಮಾತ್ಮ ಅನಂತ ಗುಣ ಪರಿಪೂರ್ಣ, ಯಾವ ದೋಷವೂ ಇಲ್ಲ, ಜಗಜನ್ಮಾಧಿಕಾರಣ, ಅವನು ಸರ್ವೋತ್ತಮ. ಅದಕ್ಕೆ ಸಂಬಂಧಪಟ್ಟಂತೆ ಉಳಿದ ಅನೇಕ ವಿಷಯಗಳು, ಪ್ರಧಾನವಾದ ಸಿದ್ಧಾಂತ ಹರಿಯ ಸರ್ವೋತ್ತಮತ್ವ. ಅದನ್ನು ಅನೇಕ ನಿನ್ನೆ ಬಂದು ಎರಡು ಮೂರು ದಿನಗಳಿಂದ ಆ ಮುಖ್ಯ ಪ್ರಮೇಯದ ವಿವರಣೆ ಆಚಾರ್ಯ ಹೇಳಿದ ಹರಿ ಸರ್ವೋತ್ತಮತ್ವ ಮತ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಎಲ್ಲ ವೇದ ಪುರಾಣ ಎಲ್ಲ ನೋಡಿದರೆ ಪರಮಾತ್ಮರ ಸರ್ವೋತ್ತಮತ್ವ ಸ್ಪಷ್ಟವಾಗಿ ಕಾಣಿಸ್ತದೆ ಯಾವ ಸಂಶಯಕ್ಕೂ ಇಡೀ ಭಾಗವತ ಭಾಗವತದಲ್ಲಿ ಜಿಜ್ಞಾಸೆ ಬಂತು ತ್ರಿಷು ಅಧೀಶೇಷು ಕೋಮಹ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಎಂಬುದಾಗಿ ಋಷಿಗಳಲ್ಲಿ ಜಿಜ್ಞಾಸೆ ಬಂದು ಭೂಮಿ ಋಷಿಗಳನ್ನು ಕಳಿಸಿಕೊಂಡರು ಅವರು ಮೂರು ಕಡೆಗೆ ಕೈಲಾಸಕ್ಕೂ ಹೋದರು ಸತ್ಯಲೋಕಕ್ಕೂ ಹೋದರು ವೈಕುಂಠಲಕ್ಕೆ ಹೋಗೋದು ಅವರಿಗೆ ಪರಮಾತ್ಮನ ಶ್ರೀಹರಿಯ ಕಾರುಣ್ಯ ಅವನ ಕ್ಷಮೆ ಅವನ ಸದ್ಗುಣಗಳು ಅದನ್ನು ಕಂಡು ಆಶ್ಚರ್ಯಪರಿತರಾಗಿ ಹರಿಯೇ ಸರ್ವೋತ್ತಮ ಅಂತ ಜಡ್ಜ್ಮೆಂಟು ಆಗ ಭೃಗು ಮಹರ್ಷಿಗಳು ಕೊಟ್ಟಿದ್ದಾರೆ ಅಂತ ಭಾಗವತದಲ್ಲಿ ಸ್ಪಷ್ಟವಾಗಿ ಎಲ್ಲ ಜಿಜ್ಞಾಸೆ ಬಂದು ಚರ್ಚೆ ನಡೆದು ಶ್ರೀಹರಿಯ ಸರ್ವೋತ್ತಮತ್ವ ಸ್ಪಷ್ಟವಾಗಿದೆ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣ ಅಲ್ಲಿ ಒಂದು ದೇವತೆಗಳು ಹರಿಹರರಲ್ಲಿ ಯಾರು ಶ್ರೇಷ್ಠರು ಅಂತ ಒಂದು ಯುದ್ಧ ಪರೀಕ್ಷೆ ಅಲ್ಲಿ ಪರಮಾತ್ಮನಿಂದ ರುದ್ರದೇವರು ಸ್ತಬ್ಧರಾಗಿಬಿಟ್ರು ಏನು ಕೈಯೇನ ಅಲಗಲು ಸ್ತಬ್ಧ ಥರ ಆಗ ದೇವತೆಗಳೆಲ್ಲ ಅಧಿಕಂ ಮೇದಿನೇ ವಿಷ್ಣು ವಿಷ್ಣುವೇ ಸರ್ವೋತ್ತಮ ಅಂತ ದೇವತೆಗಳು ತೀರ್ಮಾನ ಮಾಡಿದ್ದಾರೆ ಇದು ರಾಮಾಯಣ ಈ ರಾಮಾಯಣದಲ್ಲಿ ಪರೀಕ್ಷೆ ನಡೆಸಿ ದೇವತೆಗಳು ಹರಿಯೇ ಸರ್ವೋತ್ತಮ ಅಂತ ತೀರ್ಮಾನ ಮಾಡಿದರು ಭಾಗವತದಲ್ಲಿ ಋಷಿಗಳಿಗೆ ಜಿಜ್ಞಾಸೆ ಬಂದು ಭೂಮನ್ನು ಕಳಿಸಿ ಪರಿಶೀಲನೆ ಮಾಡಿದಾಗ ಹರಿ ಸರ್ವೋತ್ತಮತ್ವ ಭಾಗವತ ಹೇಳಿದೆ ರಾಮಾಯಣ ಹೇಳಿದೆ ಮಹಾಭಾರತ ಮಹಾಭಾರತದ ಸಾರ ಭಗವದ್ಗೀತೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೀಗಾಗಿ ಮತ್ತ ಪರತರಂ ನಾಣ್ಯ ಕಿಂಚಿದಸ್ತಿ ನನಗಿಂತ ಉತ್ತಮ ಮತ್ತೊಂದಿಲ್ಲ ಈಶ್ವರ ಸರ್ವಭೂತಾನಂ ಹಿರ್ದೇಶ ಎಲ್ಲರೊಳಗೆ ನಿಯಾಮಕರಾಗಿ ಈಶ್ವರ ಇದ್ದಾರೆ ಈಶ್ವರ ಅಂದರೆ ಯಾರು ಶಂಕರಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ ಈಶ್ವರ ಶೀಲೋ ನಾರಾಯಣ ಶಂಕರಾಚಾರ್ಯ ಆ ಈಶ್ವರ ಯಾರು ನಾರಾಯಣ ಅಂತ ನಾವು ಯಾರು ಹೇಳೋದಲ್ಲ ಶಂಕರಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ ಸರ್ವೋತ್ತಮ ಪರಮಾತ್ಮ ಯಸ್ಮಾತಿಕ್ಷರಂ ಅತೀತೋಹಂ ಅಕ್ಷರಾದಪಿ ಚ ಉತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರತಿ ಪುರುಷೋತ್ತಮ ಕೃಷ್ಣ ಮಾತು ಎಲ್ಲ ಅಕ್ಷರಾಕ್ಷರ ಪ್ರಪಂಚ ಲಕ್ಷ್ಮೀದೇವಿ ಬ್ರಹ್ಮಾದಿ ದೇವತೆಗಳು ಪ್ರಪಂಚ ಸಕಲ ಜೀವರು ಎಲ್ಲರಿಗಿಂತ ಉತ್ತಮ ಪುರುಷೋತ್ತಮ ಸರ್ವೋತ್ತಮ ನಾನು ಸ್ಪಷ್ಟವಾಗಿ ಭಗವದ್ಗೀತೆ ಈ ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡುವಾಗ ಶಂಕರಾಚಾರ್ಯರು ಹೇಳ್ತಾರೆ ಇದು ಬರೀ ಗೀತೆಯ ಸಾರವಲ್ಲ ಸಕಲ ಶಾಸ್ತ್ರದ ಸಾರ ಈ ಶ್ಲೋಕ ಸರ್ವೋತ್ತಮ ಕೃಷ್ಣ ಎಂಬಂತಹ ಮಾತು ಬರೀ ಗೀತೆ ನಾ ಗೀತಾಸಾರ ಕಿಂತು ಸಮಸ್ತ ಶಾಸ್ತ್ರ ಸಾರ ಇಡೀ ಶಾಸ್ತ್ರದ ಸಾರ ಹರಿ ಸರ್ವೋತ್ತಮತ್ವ ಎಂಬುದನ್ನು ಯಾರು ಹೇಳಿದ್ದು ಶಂಕರಾಚಾರ್ಯರು ಗೀತೆಯ ವ್ಯಾಖ್ಯಾನ ಮಾಡುವಾಗ ಹೇಳಿದ್ದಾರೆ ಇದಕ್ಕಿಂತ ಬೇರೆ ಆಧಾರ ಏನು ಬೇಕು ಭಗವದ್ಗೀತೆಯ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ ಇದು ಸಕಲ ಶಾಸ್ತ್ರದ ಸಾರ ಅಂತ ಶಂಕರಾಚಾರ್ಯರೇ ವ್ಯಾಖ್ಯಾನ ಮಾಡಿದ್ದಾರೆ ಹೀಗೆ ಭಗವದ್ಗೀತೆ ರಾಮಾಯಣ ಮಹಾಭಾರತ ಎಲ್ಲವನ್ನು ಪರಿಶೀಲಿಸಿದಾಗ ಹರಿಸರ್ವೋತ್ತಮತ್ವದ ಬಗ್ಗೆ ಸತ್ಯ ಸಂದೇಹ ಪಡಲಿಕ್ಕೆ ಸಾಧ್ಯವಿದೆ ರಾಮಾನುಜರು ಹರಿಸರ್ವೋತ್ತಮತ್ವ ಒಪ್ಪಿದ್ದಾರೆ ಆಚಾರ್ಯರಂತೂ ಹೇಳಿದ್ದಾರೆ ಶಂಕರಾಚಾರ್ಯರು ಒಪ್ಪಿದ್ದಾರೆ ಮೂರು ಮತಾಚಾರ್ಯರು ಕೂಡ ಹರಿಸರ್ವೋತ್ತಮತ್ವ ಹೇಳಿದ ಮೇಲೆ ಅಲ್ಲಿ ಚರ್ಚೆಗೆ ಅವಕಾಶ ಇಲ್ಲ ಒಂದು ಘಟನೆ ಶಂಕರ ವಿಜಯದಲ್ಲಿ ಬಂದದ್ದು ಶಂಕರಾಚಾರ್ಯ ಒಂದು ಸಂದರ್ಭದಲ್ಲಿ ಆ ಸಂದರ್ಭ ಏನು ಅಂತ ಹೇಳುವುದಿಲ್ಲ ಪರಕಾಯ ಪ್ರವೇಶ ಮಾಡಿದರು ಒಂದು ರಾಜನ ಒಳಗೆ ಎಲ್ಲರಿಗೆ ಗೊತ್ತಾಯಿತು ಮಂತ್ರಿಗೆ ಇದು ನಿಜವಾದ ರಾಜನಲ್ಲ ರಾಜ ಹೋಗಿದ್ದಾನೆ ಯಾರು ಯೋಗಿ ಪ್ರವೇಶ ಮಾಡಿದ್ದು ಅಂತ ಇನ್ನು ಹೋಗಿಬಿಟ್ರೆ ರಾಜನೇ ಇಲ್ಲ ಅಂತ ಅದಕ್ಕೋಸ್ಕರ ಎಲ್ಲ ಕಡೆ ಹುಡುಕಾಡಿದರು. ಯಾರಾದರೂ ಒಬ್ಬ ಯೋಗಿಯ ದೇಹ ಪರಕಾಯ ಪ್ರವೇಶ ಮಾಡಬೇಕಾಗಿದ್ದರೆ ಅವನು ಒಂದು ಕಡೆ ತನ್ನ ದೇಹ ಬಿಡಬೇಕು. ಅದಕ್ಕೋಸ್ಕರ ಎಲ್ಲ ಕಡೆ ರಾಜ್ಯದಲ್ಲಿ ಯಾರಾದರೂ ಒಬ್ಬರ ದೇಹ ಉಂಟು ಅಂತ ಈ ಋಷಿ ಶಿಷ್ಯರೆಲ್ಲ ಶಂಕರಾಚಾರ್ಯರು ಬರುವವರೆಗೆ ಆ ದೇಹವನ್ನು ರಕ್ಷಣೆ ಮಾಡ್ತಾ ಇದ್ದರು. ಇದು ಗೊತ್ತಾಯಿತು, ಓ ಆ ರಾಜನ ಒಳಗೆ ಪ್ರವೇಶ ಮಾಡಿದ ಯೋಗಿ ಅವನ ದೇಹ ಇದು. ಇದನ್ನು ಸುಟ್ಟು ಬಿಟ್ಟರೆ ಮತ್ತೆ ಅವರು ಅಲ್ಲೇ ಇರಬೇಕು, ಅದಕ್ಕೆ ಸುಟ್ಟು ಬಿಡಬೇಕು ಅಂತ ಏರ್ಪಾಡು ಮಾಡಿದ್ರು. ಸುಳ್ಳಿಗೆ ಬೆಂಕಿ ಮೇಲೆ ಹಾಕಿದ ಶಂಕರಾಚಾರ್ಯ ಗೊತ್ತಾಯಿತು, ಓಡಿಕೊಂಡು ತನ್ನ ದೇಹ ಸುಟ್ಟು ಹೋಗ್ತಾಯಿದೆ, ದೇಹ ಬೇಕು, ತಾತ್ಕಾಲಿಕವಾಗಿ ಇಲ್ಲಿ ಬಂದಿದ್ದೀರಿ ಅಂತ ಧಾವಿಸಿ ಬರ್ತಾರೆ, ಬೆಂಕಿ ಮೇಲೆ ಹಾಕಿದ್ದಾರೆ ಪ್ರಾಣ ಹೋಗುವ ಸಂದರ್ಭ. ಆಗ ಶಂಕರಾಚಾರ್ಯರು ಶ್ಲೋಕ, ಬ್ರಹ್ಮೇಂದ್ರ ರುದ್ರ ಮರುದರ್ಕ ಕಿರೀಟ ಕೋಟಿ ಸಂಘಟಿತ ಅಂಗಿರಿ ಕಮಲ ಅಮಲ ಕಾಂತಿ ಕಾಂತ ಲಕ್ಷ್ಮೀ ರಸತ್ ಕುಚ ಸರೋರುಗ ರಾಜಹಂಸ ಲಕ್ಷ್ಮೀ ನಿರ್ಸಿಂಹ ಮಮ ದೇಗಿರ. ಬ್ರಹ್ಮ ಇಂದ್ರ ರುದ್ರಾದಿ ದೇವತೆಗಳಿಂದ ಹೊಂದಿತರಾದ ಲಕ್ಷ್ಮೀ ನರಸಿಂಹ ನನ್ನನ್ನು ರಕ್ಷಿಸು. ಬೇರೆ ಸಂದರ್ಭದಲ್ಲಿ ಯಾರಾದರೂ ಸುಳ್ಳು ಹೇಳಬಹುದು, ಪ್ರಾಣ ಹೋಗುವ ಸಂದರ್ಭ, ಈಗೇನು ಸುಳ್ಳು ಹೇಳುವ ಸಂದರ್ಭ ಇಲ್ಲ, ಪ್ರಾಣ ಹೋಗುವ ಸಂದರ್ಭ, ದೇಹ ಸುಟ್ಟು ಹೋಗ್ತಾ ಇದೆ, ಹಾಗೆ ನನ್ನ ರಕ್ಷಣೆ ಮಾಡು ನರಸಿಂಹನೇ, ಬ್ರಹ್ಮಾದಿ ರುದ್ರಾದಿ ದೇವತೆಗಳಿಂದ ನೀನು ನಮಿಸಲ್ಪಟ್ಟವು. ಇಷ್ಟು ಸ್ಪಷ್ಟವಾಗಿ ಶಂಕರಾಚಾರ್ಯರು ಪ್ರಾಣ ಹೋಗುವ ಸಂದರ್ಭದಲ್ಲಿ ಹರಿಸರ್ವಂತ ಮತ್ತು ಹೇಳಿದ್ದಾರೆ. ಅದರಿಂದ ವಾದಿ ಪ್ರತಿವಾದಿಗಳು ಎಲ್ಲರೂ ಕೂಡ ಒಪ್ಪಿದ ವಿಚಾರ ಆ ಪರಮಾತ್ಮನ ಸರ್ವೋತ್ತಮತ್ವ ಅಂತಹ ಅತ್ಯಂತ ಶಾಸ್ತ್ರ ಸಮ್ಮತವಾದ. ಈಗ ವೇದ, ವೇದದಲ್ಲಿ ಒಂದು ಕಡೆ ಇಂದ್ರ ಸರ್ವೋತ್ತಮ ಅಂತ, ಇನ್ನೊಂದು ಕಡೆ ವಾಯು, ಅಗ್ನಿ, ಶಿವ, ವಿಷ್ಣು, ಈ ಒಂದೊಂದು ಕಡೆ ಒಬ್ಬೊಬ್ಬರನ್ನು ಸರ್ವೋತ್ತಮ ಅಂತ ಹೇಳಿದೆ. ಈಗ ಸಂಬಂಧವು ವೇದ ಸಂಬಂಧ ಹೇಳ್ತದೆ, ಎಲ್ಲರೂ ಪ್ರಮಾಣ, ಒಂದು ಕಡೆ ಅಗ್ನಿ, ಒಂದು ಕಡೆ ಇಂದ್ರ, ಯಾರು ಸರ್ವೋತ್ತಮ? 10 ಮಂದಿ ಸರ್ವೋತ್ತಮರು ಇರಲಿಕ್ಕೆ ಸಾಧ್ಯವಿಲ್ಲ, ಸರ್ವೋತ್ತಮ ಒಬ್ಬನೇ ಇರಬೇಕು. ವೇದ ಒಂದೊಂದು ಕಡೆ ಒಬ್ಬೊಬ್ಬರನ್ನು ಹೇಳಿ ಇದನ್ನು ಹೇಗೆ ಕೊಡಿಸಬೇಕು? ಒಂದೇ ಮಾರ್ಗ, ಇಲ್ಲಿ ಯಾರನ್ನು ಇಂದ್ರ ಅಂತ ಹೇಳಿದ್ದಾರೆ, ಅಗ್ನಿ ಅಂತ ಹೇಳಿದ್ದಾರೆ, ಅವರು ಒಬ್ಬರೇ. ಯಾರು ಅವನು? ಯಾರು? ಒಂದು ಕಡೆ ಅಗ್ನಿ ಅಂತ ಹೇಳಿದ್ದಾರೆ, ಒಂದು ಕಡೆ ಇಂದ್ರ ಅಂತ ಹೇಳಿದ್ದಾರೆ, ಮತ್ತೊಂದು ಕಡೆ ವಾಯು, ವಿಷ್ಣು, ಶಿವ. ಯಾರು? ಎಲ್ಲ ಶಬ್ದಗಳಿಂದ, ದೇವತೆಗಳ ಶಬ್ದಗಳಿಂದ ಯಾರು ಪ್ರತಿಪಾದ್ಯನೋ ಅವನೇ ಸರ್ವೋತ್ತಮ. ಸರ್ವೋತ್ತಮ ಒಬ್ಬನೇ ಇರಬೇಕು, ಎಲ್ಲರೂ ಇರಲಿಕ್ಕೆ ಸಾಧ್ಯವಿಲ್ಲ. ಒಂದೊಂದು ಕಡೆ ಒಂದೊಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಎಲ್ಲ ಶಬ್ದಗಳಿಂದ ಯಾರು ಪ್ರತಿಪಾದ್ಯನೋ ಅವನನ್ನೇ ಹೇಳಿದ, ಅವನೇ ಸರ್ವೋತ್ತಮ. ಎಲ್ಲ ಶಬ್ದಗಳಿಂದ ಪ್ರತಿಪಾದ್ಯ ಯಾರು? ಚರ್ಚೆ. ಅವನು ಸರ್ವೋತ್ತಮ, ಅವನು ವಿಷ್ಣುವೋ ಶಿವನೋ ಅಂತ ತೀರ್ಮಾನ ಮಾಡುವ. ವೇದ ಹೇಳಿದೆ, ಯೋನೇವ ನಾಮದ ಏಕೈವ, ಎಲ್ಲ ದೇವತೆಗಳ ಶಬ್ದ ಪ್ರತಿಪಾದ್ಯನು ಒಬ್ಬ. ಅನೇಕರು ಹೇಳಿರಬಹುದು, ಒಂದು ಕಡೆ ಇಂದ್ರ, ಎಲ್ಲ ಒಬ್ಬರೇ. ಎಲ್ಲ ದೇವತೆಗಳ ಶಬ್ದಗಳಿಂದ ಪ್ರತಿಪಾದ್ಯರಾದರೂ ಒಬ್ಬರೇ. ಅದರಿಂದ ವೇದ ಅಸಂಬದ್ಧ ಹೇಳ್ತಾ ಇಲ್ಲ, ಒಂದೊಂದು ಕಡೆ ಒಬ್ಬೊಬ್ಬರನ್ನು ಸರ್ವೋತ್ತಮ ಅಂತ ಹೇಳ್ತಾ ಇದೆ. ಆ ಎಲ್ಲ ದೇವತೆಗಳ ಶಬ್ದಗಳಿಂದ ಪ್ರತಿಪಾದ್ಯರಾದರೂ ಒಬ್ಬರೇ. ಆ ಒಬ್ಬ ಯಾರು? ಶಿವನೋ ವಿಷ್ಣುವೋ? ಪರಮಾತ್ಮ. ಅದಕ್ಕೆ ಅವರೇ ಹೇಳ್ತಾ, ವೇದವೇ ಅಜಸ್ಯ ನಾಮವು ಅಧ್ಯೇಕಮರ್ಪಿತ ಯಸ್ಮಿನ್ ವಿಶ್ವಾನಿ ಉಮರಾನಿ ತಸ್ತು ತಸ್ತು. ಇಡೀ ಬ್ರಹ್ಮಾಂಡ ಯಾವ ಕಮಲದಲ್ಲಿ ಉಂಟೋ ಅಂಥ ಕಮಲ ಯಾರ ಹೊಟ್ಟೆಯಿಂದ ಹುಟ್ಟಿದವನೋ ಅವನೇ ಎಲ್ಲ ದೇವತೆಗಳ ಶ್ರದ್ಧ ಪ್ರತಿಮಾನ. ಯೋ ದೇವಾನ ನಾಮದ ಏಕೇವ, ಅವನು ಯಾರು? ಅಜಸ್ಯ ನಾಮವು ಅಧ್ಯೇಕಮರ್ಪಿತ, ಅವನ ನಾಭೆಯಲ್ಲಿ ಒಂದು ಕಮಲ, ಅದರಲ್ಲಿ ಇಡೀ ಬ್ರಹ್ಮಾಂಡವೇ ಇದೆ. ಅಂತ ಬ್ರಹ್ಮಾಂಡಕ್ಕೆ ಆಶ್ರಯವಾದ ಕಮಲ ಯಾರ ನಾಭೆಯಲ್ಲಿ ಉಂಟು? ಅವನೇ ಪದ್ಮನಾಭ, ಅವನೇ ವಿಷ್ಣು, ಅವನೇ ಎಲ್ಲ ಶಬ್ದಗಳಿಂದ ಪ್ರತಿಪಾದ್ಯ ಸರ್ವೋತ್ತಮ. ಯಾರಾಯಿತು? ವೇದ ಇಷ್ಟು ಅನೇಕ ರೀತಿ ಹೇಳಿದರು, ಸಿದ್ಧಾಂತ ಮಾಡಿದ್ದಾರೆ. ಯಾರು? ಎಲ್ಲ ದೇವತೆಗಳ ಶಬ್ದ ಪ್ರತಿಪಾದ್ಯ. ನಾಭಿಯಲ್ಲಿ ಪದ್ಮವನ್ನು ಧರಿಸಿದ ಆ ಸ್ವಾಮಿಯೇ ಸರ್ವೋತ್ತಮ, ಅವನೇ ಸರ್ವಶಕ್ತವಾದ್ಯ. ಅದರಿಂದ ವೇದ ಮತ್ತು ಪುರಾಣಗಳು ಎಲ್ಲ ಪರ ಪರಿಶೀಲಿಸಿದರೂ ಅನಿಸರ್ವೋತ್ತಮತ್ವ ವಿಷಯದಲ್ಲಿ ಸಂದೇಹ ಪಡಲಿಕ್ಕೆ ಅವಕಾಶ ಇದೆ ಅಂತಹ ಪರಮ ಸಿದ್ಧಾಂತವನ್ನು ಶಿವದಾಚಾರ್ಯರು ಎಷ್ಟು ಚೆನ್ನಾಗಿ ಇದೆಲ್ಲ ಆಧಾರಗಳನ್ನು ಕೊಟ್ಟು ಮನಸ್ಸಿಗೆ ಗಟ್ಟಿಯಾಗಿ ಹಿಡಿಯುವಂತೆ ಆಚಾರ್ಯರು ಅಂತ ಇಷ್ಟು ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ, ಪ್ರತಿಪಾದಿಸಿದ್ದಾರೆ. ನಮ್ಮ ಒಂದು ಶ್ರೀಮದ್ ಹರಿಪರತರ ಸತ್ಯ ಜಗತ್, ಜಗತ್ತು ಸತ್ಯ ಅಂತ. ಇದು ಎಲ್ಲರೂ ಕೂಡ ಕೆಲವರು ಹೇಳೋದು ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಅಂತ. ಬ್ರಹ್ಮ ಸತ್ಯ, ಜಗತ್ತು ಸುಳ್ಳು ಅಂತ. ಮತ್ತೆ ಕೆಲವರು ಜಗತ್ ಸತ್ಯಂ ಬ್ರಹ್ಮ ಮಿಥ್ಯ ಅಂತ. ಸತ್ಯ ಜಗತ್ತು ಮಾತ್ರ, ಬ್ರಹ್ಮದೇವರು ಇಲ್ಲವೇ ಇಲ್ಲ. ಇದು ಎರಡು ಸಾಮಾನ್ಯವಾಗಿ ಎರಡು ಥರದ ವಿಚಾರ, ಬ್ರಹ್ಮ ಸತ್ಯ ಜಗತ್ತು ಸುಳ್ಳು, ಜಗತ್ತು ಸತ್ಯ ಬ್ರಹ್ಮ ಸುಳ್ಳು. ಇದೆಲ್ಲ ಅರ್ಧ ಸತ್ಯ, ಪೂರ್ತಿ ಸತ್ಯ ಅಲ್ಲ. ಜಗತ್ತು ಸತ್ಯ ಅಂತ ಕರೆ ಸರಿ, ಬ್ರಹ್ಮ ಸುಳ್ಳು ತಪ್ಪು, ಬ್ರಹ್ಮ ಸತ್ಯ ಅದು ಸರಿ, ಜಗತ್ತು ಮಿಥ್ಯ. ಇವರೆಲ್ಲ ಅರ್ಧ ಸತ್ಯ ಹೇಳ್ತಕ್ಕವರು. ಪೂರ್ಣ ಸತ್ಯ ಹೇಳಿದವರು ಬ್ರಹ್ಮನು ಸತ್ಯ ಜಗತ್ತು ಸತ್ಯ, ಪೂರ್ಣ ಸತ್ಯ ಹೇಳಿದವರು ಪೂರ್ಣ ಪ್ರಜ್ಞರು ಮಾತ್ರ. ಉಳಿದವರೆಲ್ಲ ಅರ್ಧಮರ್ಧ ಸತ್ಯ ಹೇಳಿ ನಮಗೆ ಮನಸ್ಸಿಗೆ ಗೊಂದಲ ಉಂಟು ಮಾಡಿದ್ದಾರೆ. ಅದು ಕೂಡ ಬ್ರಹ್ಮ ಅಂದರೆ ಯಾರು ಅದು ಕೂಡ ಗೊತ್ತಿಲ್ಲ, ಅದರಲ್ಲಿಯೂ ಅಸಂಬಂಧತೆ ಇದೆ. ಆಚಾರ್ಯರು ಬ್ರಹ್ಮ ಅಂದರೆ ಗುಣಪರಿಪೂರ್ಣ ಅಂತ, ಪರಮಾತ್ಮನೇ ಸತ್ಯ, ಜಗತ್ತು ಅವನ ಅಧೀನ ಅದು ಸತ್ಯ. ಜಗತ್ತು ಸತ್ಯ ಬ್ರಹ್ಮನು ಸತ್ಯ, ಅದರಿಂದ ಬ್ರಹ್ಮನ ಭಕ್ತಿ ಮಾಡಿ ಜಗತ್ತಿನಲ್ಲಿ ಕರ್ತವ್ಯ ಮಾಡಿ. ಇಂಥ ಕರ್ತವ್ಯ ಮಾಡಲಿಕ್ಕೆ ಜಗತ್ತು, ನಾವು ಅದನ್ನು ವಾಸನೆ ಮಾಡಲಿಕ್ಕೆ ಪರಮಾತ್ಮ. ಭಕ್ತಿ ಮತ್ತು ಕರ್ತವ್ಯ, ಡಿವೋಷನ್ ಡ್ಯೂಟಿ, ಎರಡು ಡಿ, ಅದನ್ನು ಎರಡು ಬೆರಳು. ಇದು ಎರಡು ಸತ್ಯ, ಒಂದು ಮಾತ್ರ ಸತ್ಯ ಅಂತ ಹೇಳಬೇಕು, ಎರಡೂ ಸತ್ಯ ಅಂತ ತಿಳ್ಕೊಳ್ಳಿ ಅಂತೇಳಿ ಎರಡು ಬೆರಳು ತೋರಿಸಿ ನಮ್ಮ ಶ್ರೀಮದಾಚಾರ್ಯರು ಉಪನಿಷತ್ತು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ. ಕೆಲವರು ವಿಭೂತಿಯಂ ಪ್ರಸವಂತ್ವನ್ನಿ, ಜಗತ್ತು ಅಂದರೆ ಏನು, ವಿಭೂತಿ, ಪರಮಾತ್ಮನೇ ನಾನಾ ರೀತಿಯಾಗಿ ಜಗತ್ತಾಗಿ ಪರಿಣಾಮಗೊಂಡದ್ದು. ಅರವಿಂದರು ಇವನ್ನೆಲ್ಲ ಹಾಗೆ ಜಗತ್ತೇ ಬ್ರಹ್ಮನೇ, ವಲ್ಲಭಾಚಾರ್ಯರು, ಅರವಿಂದರು, ಪ್ರಾಚೀನ ಭಾಸ್ಕರರು ಇವರೆಲ್ಲ ಬ್ರಹ್ಮನೇ ಜಗತ್ತಾಗಿ ಪರಿಣಾಮ. ವಿಭೂತಿ ನಾನಾ ರೀತಿಯಾಗಿ ಬ್ರಹ್ಮ, ಪಾಪ ಬ್ರಹ್ಮನ ಅವಸ್ಥೆ ನಮಗಿಂತ ಬಹಳ ಕಷ್ಟ. ಎಲ್ಲ ಕೆಟ್ಟ ಮೀನು ಕ್ರಿಮಿ ಕೀಟ ಎಲ್ಲ ರೂಪದಿಂದ ಬ್ರಹ್ಮನು ಪರಿಣಾಮಗೊಂಡಿದ್ದಾನೆ. ಎಂಥ ದುರವಸ್ಥೆ, ಜಗತ್ತು ಬ್ರಹ್ಮನು ನಾನಾ ಥರದ ಜಗತ್ತಾಗಿ ಪರಿಣಾಮಗೊಂಡಂತೆ. ಇನ್ನು ಕೆಲವರು ಸ್ವಪ್ರಮಾಯ ಸ್ವರೂಪೇತಿ ಸೃಷ್ಟಿಯಲ್ಲಿ, ಈ ಜಗತ್ತು ಭ್ರಮೆ ಸ್ವಪ್ರದಂತೆ. ಸ್ವಪ್ರ ಹೇಗೆ ನಮಗೆ ಕಣ್ಣಿಗೆ ಕಾಣುವ ಸ್ವಪ್ರ, ಅದು ಸ್ವಪ್ರ ಸತ್ಯ ಆಗಿರಬಹುದು. ಆದರೆ ನಾವು ಅದನ್ನು ಇದೇ ಆನೆ ಇದೇ ಕುದುರೆ ಅಂತ ನೋಡ್ತೇವೆ, ಅದು ಭ್ರಮೆ. ಸ್ವಪ್ರದಂತೆ ಜಗತ್ತೆಲ್ಲ ಬರೀ ಭ್ರಮೆ ಅಂತ ಕೆಲವರು ಹೇಳ್ತಾರೆ. ಆದರೆ ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ನಿಧಿ ಸೃಷ್ಟೋ ವಿನಿಶ್ಚಿತ, ಸೃಷ್ಟಿಯ ಬಗ್ಗೆ ಯಾರು ತಜ್ಞರು ತಿಳಿದವರು ಅವರು ಈ ಜಗತ್ತು ಅದು ಭ್ರಮೆಯಲ್ಲ ಮಾಯೆಯಲ್ಲ, ಪರಮಾತ್ಮನೇ ನಾನಾ ರೀತಿಯಾಗಿ ವಿಕಾರಗೊಂಡದ್ದು ಅಲ್ಲ, ಬ್ರಹ್ಮನ ವಿಕಾರವೂ ಅಲ್ಲ ಅದು ಮಾಯೆಯೂ ಅಲ್ಲ, ಪರಮಾತ್ಮನು ತನ್ನ ಇಚ್ಛೆಯಿಂದ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಇದು ಸತ್ಯ. ಇದು ಉಪನಿಷತ್ತೇ ಬೇರೆ ಮತಗಳನ್ನು ಅನುವಾದ ಮಾಡಿ ಜಗತ್ತು ಭಗವಂತನ ಇಚ್ಛೆಯಿಂದ, ಕುಂಬಾರನ ಇಚ್ಛೆಯಿಂದ ಗಡಿಗೆಯ ನಿರ್ಮಾಣವಾಗುವಂತೆ ಬ್ರಹ್ಮನ ಇಚ್ಛೆಯಿಂದ ಸತ್ಯವಾದ ಜಗತ್ತು ನಿರ್ಮಾಣವಾಗಿದೆ. ಉಪನಿಷತ್ ಇಷ್ಟು ಸ್ಪಷ್ಟವಾಗಿ ಬೇಕಾದಷ್ಟು ಇಂಥ ಆಧಾರವನ್ನು ಹೇಳಬಹುದು. ಆದ್ದರಿಂದ ಜಗತ್ ಸತ್ಯ ಮತ್ತು ಪರಮಾತ್ಮ ಸರ್ವೋತ್ತಮನಾದ ಪರಮಾತ್ಮನು ಸರ್ವೋತ್ತಮ. ಇಂಥ ಇನ್ನು ಉಳಿದ ಪ್ರಮೇಗಳಿದೆ, ಎರಡು ಮಾತು ಮಾತ್ರ ಹೇಳ್ತಾ ಇದ್ದೀವಿ. ಇಂಥ ಅತ್ಯಂತ ವೈಜ್ಞಾನಿಕವಾದ ಪ್ರಾಮಾಣಿಕವಾದ ಮತ್ತು ಇದರಿಂದ ಲೋಕಕ್ಕೆ ಉಪಕಾರ ಪರಮಾತ್ಮನ ಭಕ್ತಿ. ಪರಮಾತ್ಮನೇ ಇಲ್ಲ ನಮಗೇನು, ಯಾರು ಕೇಳೋರಿಲ್ಲ, ಯಾವ ವಿಧಿ ನಿಯಮ ಕಾನೂನು ಯಾವುದಿಲ್ಲ, ಮಾಡಿದ ಅದನ್ನೆಲ್ಲ ವ್ಯವಸ್ಥೆ ಮಾಡತಕ್ಕ ದೇವರೇ ಇಲ್ಲ ಅಂತಾದರೆ ಸ್ವಚ್ಛಂದವರು ನಮ್ಮ ಕೇಳುವರೇ ಜಗತ್ತಿಗೆ ಸ್ವಚ್ಛಂದವರಿದೆ. ಜಗತ್ತು ಸುಳ್ಳಾದರೆ ಏನು ಮಾಡಬೇಕು, ಯಾವ ಕಾರ್ಯ ಇಲ್ಲ, ಎಲ್ಲ ಸುಳ್ಳು. ನಿಷ್ಕ್ರಿಯತೆ ಮತ್ತು ಸ್ವಚ್ಛಂದ ಪ್ರವೃತ್ತಿ, ಇಂಥ ಅನರ್ಥಕ್ಕೆ ಕಾರಣವಾದ ಇಂಥ ಕೆಟ್ಟ ವಿಚಾರಗಳನ್ನು ಖಂಡಿಸಿ ಪರಮಾತ್ಮನ ಸರ್ವೋತ್ತಮಂತು ಅಂತ ಹೇಳಿ ಆ ಭಕ್ತಿಯನ್ನು ಜಾಗೃತಿಗೊಳಿಸಿ ನಮ್ಮನ್ನು ಉದ್ಧಾರ ಮಾಡಿದ ಶ್ರೀಮದ್ ಆಚಾರ್ಯರ ಒಂದು ಪ್ರಮೇಯಗಳ ನಿರೂಪಣೆ. ನಮ್ಮ ಪ್ರಭಂಜನಾಚಾರ್ಯರು ನಿರಂತರವರೇ ಎಲ್ಲಿ ಯಾವಾಗಲೂ ಆಚಾರ್ಯರ ಸಿದ್ಧಾಂತದ ಬಗ್ಗೆ ಪ್ರಭಂಜನ ಎಷ್ಟು ಉತ್ಸಾಹದಿಂದ ಎಷ್ಟು ಹೊತ್ತಾದರೂ ಅದನ್ನು ಬರೆಯಬೇಕಾದ್ರ ಬಗ್ಗೆ ಅದನ್ನು ಪ್ರವಚನ ಮಾಡಬೇಕು. ಇದಕ್ಕೋಸ್ಕರ ತಮ್ಮನ್ನೇ ಅರ್ಪಿಸಿಕೊಂಡಂತಹ ಪ್ರಭಂಜನಾಚಾರ್ಯರು ಇವತ್ತು ಪ್ರವಚನ ಮಾಡಿದವರು ಪ್ರಭಂಜನ, ವ್ಯವಸ್ಥಾ ಮಾಡಿದವರು ಸುಂದರ, ಸುಂದರ ಅವರು ವಾಯುದೇವರೇ ಹೇಳ್ತಾರೆ. ಪ್ರಭಂಜನ ಪ್ರವಚನ ಸುಂದರರು ಅದರ ಏರ್ಪಾಡು. ಸುಂದರಕಾಂಡ ಅಂದರೆ ಸುಂದರ ಅಂದರೆ ಹನುಮಂತ ಪ್ರಾಣ, ಈ ಪ್ರವಚನ ಪ್ರಾಣದೇವರಿದೆ ಪ್ರವಚನ. ಈ ರೀತಿಯ ಒಂದು ಉತ್ತಮವಾದ ಕಾರ್ಯ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಈಗ ನಡೀತಾ ಇದೆ. ಇಷ್ಟು ಸಂಖ್ಯೆಯಿಂದ ನೀವೆಲ್ಲರೂ ಪ್ರತಿನಿತ್ಯ ಆಗಮಿಸಿ ಈ ಜ್ಞಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಕ್ತಾರಂ ಪೃಚ್ಛಕಂ ಶ್ರೋತೃ, ವಕ್ತೃಗಳು ಪೃಚ್ಛಕರು ಶ್ರೋತೃಗಳು ಎಲ್ಲರನ್ನೂ ಕೂಡ ಅನಿವಾಯಿಗಳು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ.
ಅಂತ